उपविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमात्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಪಾಂಡವರು ಹಿಡಿಂಬಾಸನದ ಸಂಹಾರದ ಅನಂತರ ಹಿಡಿಂಬ ಕಲ್ಯಾಣವಾಗಿ ಘಟೋತ್ಕಚನ ಜನನವಾದ ಅನಂತರ ಏಕಚಕ್ರನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಶ್ರೀ ವೇದವ್ಯಾಸ ದೇವರು ಸ್ವತಃ ಅಲ್ಲಿಗೆ ಕರೆತಂದಿದ್ದು ಆ ಊರಿಗೆ ಬಕಾಸುರನ ಹಾವಳಿ ಏನು ಅನೇಕ ಲಕ್ಷಾಂತರ ವರ್ಷಗಳ ಹಿನ್ನೆಲೆ ನಡೆದು ಬಂದಿತ್ತು, ಅದರ ಪರಿಹಾರವಾಗಬೇಕು, ಆ ಮೂಲಕವಾಗಿ ಜನಗಳಿಗೆ ರಕ್ಷಣೆ ಸಿಕ್ಕಬೇಕು, ಅದನ್ನು ಮಾಡಿಸೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ. ಆ ದೃಷ್ಟಿಯಲ್ಲಿ ಪಾಂಡವರ ಪ್ರತಿಯೊಂದು ಸಂಚಾರವೂ ಕೂಡ ಲೋಕ ಕಲ್ಯಾಣಕ್ಕೆ ಕಾರಣವಾಯಿತೇ ಹೊರತು ಅವರ ಸ್ವಾರ್ಥಕ್ಕಲ್ವೇ ಅಲ್ಲ. ದುರ್ಯೋಧನ ಯೋಚನೆ ಮಾಡಿದ್ದು ಪಾಂಡವರು ನಾಶವಾಗಲಿ ಅಂತೇಳಿ, ಆದರೆ ಪಾಂಡವರು ಬದಲು ನಾಶವಾಗ್ತಿರೋದು ಪಾಂಡವರಿಂದನೇ ನಾಶವಾಗ್ತಿರೋದು ಹಿಡಿಂಬಾಸರ ಬಕಾಸರ ಮೊದಲಾದವರೆಲ್ಲ, ಅವರೆಲ್ಲ ಬದುಕಿದ್ದಿದ್ರೆ ಯುದ್ಧದ ಕಾಲ ದುರ್ಯೋಧನ ಉದ್ಯೋಗ ಬರ್ತಾ ಇದ್ರು ಕುರುಕ್ಷೇತ್ರ ಯುದ್ಧದ ಕಾಲಕ್ಕೆ. ಈಗ ಅವ್ರ ಪಾರ್ಟಿ ಎಲ್ಲ ಹೋಗ್ತಾ ಇದೆ. ಮತ್ತೆ ಅದಕ್ಕೆ ದುಷ್ಟರು ಸಜ್ಜನರ ದ್ರೋಹವನ್ನು ಏನ್ ಮಾಡ್ತಾರೆ ಅದರ ದುಷ್ಪರಿಣಾಮ ತಮ್ಮ ಮೇಲೆ ಆಗತ್ತೆ ಹೊರತು ಸಜ್ಜನರಿಗೆ ಯಾವ ಕೆಡುಕೂ ಇಲ್ಲ. ಪಾಂಡವರಿಗೆ ವಿಶೇಷವಾದ ಸಾಧನೆಗೆ ಕಲ್ಪಿಸಿದ ಅವಕಾಶ ಆಯ್ತು. ಅಲ್ಲಿ ವಾಸ ಮಾಡ್ತಾ ಇದ್ದಾಗ ಅವರು ವಾಸ ಮಾಡ್ತಿದ್ದಂತ ಮನೆಯ ಬ್ರಾಹ್ಮಣನಿಗೆ ವಿಚಿತ್ರ ಒಂದು ಸಮಸ್ಯೆ ಒದಗಿತ್ತು. ಅವರು ತುಂಬಾ ದುಃಖ ಪಡ್ತಾ ಇದ್ದಾರೆ. ಗಂಡ, ಹೆಂಡತಿ, ಮಗಳು, ಬಗ ಈ ನಾಲ್ಕು ಜನಗಳಲ್ಲಿ ಯಾರು ಬಕಾಸುರನ ಬಾಯಿಗೆ ಬಿಡಬೇಕು ಅಂತಕ್ಕಂತಹ ಜಿಜ್ಞಾಸೆಯಲ್ಲಿದ್ದಾಗ ಅವರ ರೋದನದ ಧ್ವನಿಯನ್ನು ಕೇಳಿ ಭೀಮಸೇನನ ಮಾತಿನಂತೆ ಕುಂತಿ ಹೋಗಿ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದಾಳೆ, ಯೋಚನೆ ಮಾಡಬೇಡಿ ನೋಡು ಬ್ರಾಹ್ಮಣ, ನನಗೆ 5 ಜನ ಗಂಡ್ಮಕ್ಕಳಿದ್ದಾರೆ, ತೇಷು ಏಕಏವ ನರವೈರಿ ಮುಖಾಯ ಯಾತು, ಅವರಲ್ಲಿ ಒಬ್ಬ ರಾಕ್ಷಸನ ಬಾಯಿಗೆ ಬೀಳಿ, ಏನು ಯೋಚನೆ ಇಲ್ಲ, ಅವನ ಬಳಿಗೆ ಹೋಗಲಿ ಅಂತ ಹೇಳಿದರು. ಆ ಬ್ರಾಹ್ಮಣರಿಗೆ ಭಾರಿ ಆಶ್ಚರ್ಯವಾಯಿತು. ಉಪಕಾರ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ, ಇದೆಂಥ ಉಪಕಾರ ಇದು, ಸ್ವಂತ ತನ್ನ ಮಗನಲ್ಲಿ ಒಬ್ಬನನ್ನು ಕಳಿಸಿಬಿಟ್ಟು ನಾನು ನಿನ್ನ ಬಾಣ ಉಡಿಸ್ತೇನೆ ಅಂತ ಹೇಳ್ತಾಳಲ್ಲ, ಎಂಥ ಉಳಿವಳು ಅಮ್ಮ, ಏನಿದು ಆಶ್ಚರ್ಯ, 5 ಜನ ಗಂಡ್ಮಕ್ಕಳಿದ್ದಾರೆ, ಒಬ್ಬನ ಬೇಕಾದ್ರೆ ಹೋಗ್ಲಿ ಅಂತ ಹೇಳ್ತೀಯಲ್ಲ, ಇದು ಹೇಗೆ ಸಾಧ್ಯ? ಎಷ್ಟು ಧೃತರಾಷ್ಟ್ರರಿಗೆ 100 ಜನ ಗಂಡ್ಮಕ್ಕಳಿದ್ದಾರೆ, ಆದ್ರೆ ಒಬ್ಬನು ಹೋಗ್ಲಿ ಅಂದ್ರೆ ಕೇಳಲಿಲ್ಲ ಅವರು. ಅವ್ರು ಹುಟ್ಟಿರ್ಲಿಕ್ಕೆ ತುಂಬಾ ಅಪಶಕನಗಳಾಯ್ತು, ದುರ್ಯೋಧನ ಹುಟ್ಟಿರ್ಲಿಕ್ಕೇನೆ ತುಂಬಾ ದುಶ್ಶಕನಗಳಾಯ್ತು. ಆ ಸಮಯಕ್ಕೆ ವಿವರಣನ್ನ ಕರೆಸಿ ಕೇಳಿದ, ಏನಿದು ಇದರ ದುಶ್ಶಕರದ ಮುನ್ಸೂಚನೆ ಏನು ಅಂತ ಕೇಳಿದ್ರೆ, ಅವ ಜ್ಯೋತಿಷ್ಕರನ್ನ ಕೇಳಿ ವಿಚಾರವನ್ನ ನಿಶ್ಚಯ ಮಾಡಿಕೊಂಡ್ರು, ಅವನ ಅತ್ಯಂತ ವಂಶನಾಶಕನಾದ ಮಗ ಹುಟ್ಟಿದ್ದಾನೆ ಅಂತ ವಿಷಯ ಗೊತ್ತಾಯ್ತು. ಆ ವಿವರಣನ್ನ ಕೇಳ್ತಾನೆ ವಿದುರ, ಏನ್ ಮಾಡ್ಬೇಕಾಗಿದ್ರೆ? ಆಗ ವಿದುರ ಹೇಳಿದನಂತೆ, ಭಾರಿ ಸುಲಭ, ಇವರು ವಂಶನಾಶಕನಾದ್ದರಿಂದ ಇವನನ್ನ ತ್ಯಾಗ ಮಾಡಿಬಿಟ್ರೆ ಇಡೀ ವಂಶ ಉಳಿಯುತ್ತೆ. ಈ 100 ಜನ ಮಕ್ಕಳು ಹುಟ್ಟೋದು ನಿಶ್ಚಿತ, ವೇದವ್ಯಾಸರಾಗಲಿ ಅಷ್ಟು ಗಡಿಗಳಲ್ಲಿ ಇಟ್ಬಿಟ್ಟಿದ್ದಾರೆ, ಇವನೊಬ್ಬನನ್ನು ಕೊಂದು ಹಾಕಿಬಿಟ್ರೆ, ಇವನೊಬ್ಬನ ತ್ಯಾಗ ಮಾಡಿಬಿಟ್ರೆ ಇನ್ನು 99 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು, ಒಟ್ಟು 100 ಜನ ಉಳಿತಾರೆ. ಇವನೊಬ್ಬನ್ನೇನಾದ್ರೂ ನೀನು ತ್ಯಾಗ ಮಾಡದೆ ಹೋದ್ರೆ ವಂಶ ಹಾಳಾಗತ್ತೆ ಅಂತ ಕೇಳಿದ್ರೆ, ಸ್ಪಷ್ಟ ವಿದುರ ಹೇಳಿದರು ಕೂಡ ಧೃತರಾಷ್ಟ್ರ ಕೇಳಲಿಲ್ಲ. ಆಶ್ಚರ್ಯ ಜ್ಯೋತಿಷ್ಕರು ಹೇಳಿದರು ಧೃತರಾಷ್ಟ್ರ ಕೇಳಲಿಲ್ಲ. ಆ ಒಬ್ಬ ಮಗನ ಬಿಡ್ಲಕ್ಕೆ ಅವನ ಕೈಲಾಗಲಿಲ್ಲ. ಫಲಿತಾಂಶ ಇಡೀ ವಂಶನೇ ಹೊರಟೋಯ್ತು ಕೊನೆಗೆ. ಅವನೊಬ್ಬನ ತ್ಯಾಗ ಮಾಡಿದ್ರೆ ಇಡೀ ವಂಶ ಉಳಿತಿತ್ತು. ಎಷ್ಟೋ ಸಲ ಕೆಲವು ರೋಗಗಳು ಬಂದುಬಿಟ್ಟು ಇನ್ನು ಕಾಲು ತೆಗೆಯಲೇಬೇಕು, ಕಾಲು ಬೆರಳು ತೆಗಿಬೇಕು ಏನೋ ಒಂದು ಹೇಳ್ತಾರೆ ವೈದ್ಯರು. ಅವಾಗ ಒಪ್ಕೊಂಡ್ರೆ ಅಷ್ಟು ಮಾತ್ರ ಹೋಗುತ್ತೆ, ಒಪ್ಕೊಳ್ಳೋದು ಇಡೀ ದೇಹನೇ ಹೋಗಿಬಿಡುತ್ತವೆ. ಇದು ಮಾತ್ರ ಅರ್ಥ ಮಾಡಿಕೊಂಡ್ರೆ ಈ ಮಾತನ್ನ ಈ ದೃಷ್ಟಾಂತ ಕೊಟ್ಟಿದ್ದು ಅವರಿವರಲ್ಲ, ಭಾಗವತ ಪುರಾಣದಲ್ಲೇ ದೃಷ್ಟಾಂತ ಬರುತ್ತೆ. ಒಬ್ಬ ಮನುಷ್ಯ ಸರ್ವನಾಶವಾಗ ಬಂದು ಪ್ರಸಂಗ ಒದಗಿದಾಗ ಅದು ಅಂಗವನ್ನು ಕಳ್ಕೊಳ್ಳೋದ್ರಿಂದ ಇಡೀ ದೇಹ ಉಳಿಯೋದಾದರೆ ಅದು ಶ್ರೇಷ್ಠ ಅಂತೆ. ಆದ್ದರಿಂದ ಒಂದು ಸುಭಾಷ್ ಮಹಾಭಾರತದಲ್ಲೇ ಒಂದು ಮಾತು ಬರುತ್ತೆ, ತ್ಯಜೇದೇಕಂ ಕುಲಶ್ಯಾತ್ಥೆ. ವಂಶ ಉಳಿಯೋಕ್ಕೋಸ್ಕರ ಒಬ್ಬನ ತ್ಯಾಗ ಮಾಡಿದರೆ ತಪ್ಪಲ್ಲ ಅಂತ ಹೇಳಿದ್ದಾರೆ. ಒಬ್ಬನ ತ್ಯಾಗ ಮಾಡೋದ್ರಿಂದ ವಂಶ ಉಳಿಯೋದಾದರೆ ತ್ಯಜೇದೇಕಂ ಕುಲಶ್ಯಾರ್ಥೆ, ಕುಲಕ್ಕೋಸ್ಕರ ಒಬ್ಬನ ತ್ಯಾಗ ಮಾಡಬಹುದು. ಆಮೇಲೆ ಗ್ರಾಮಶ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಕುಲವನ್ನು ಬಿಡೋದ್ರಿಂದ ಇಡೀ ಊರು ಉಳಿಯೋದಾದರೆ ಕುಲ ತ್ಯಾಗ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಆಮೇಲೆ ಕುಲಂ ಜನಪದಶ್ಯಾರ್ಥೆ ಗ್ರಾಮಂ ಜನಪದಶ್ಯಾರ್ಥೆ, ಒಂದು ಊರು ಬಿಡೋದ್ರಿಂದ ಒಂದು ದೇಶ ಉಳಿಯೋದಾದರೆ ಆ ಊರನ್ನು ತ್ಯಾಗ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಎಷ್ಟೋ ಯುದ್ಧ ನಡೀಬೇಕಾದ್ರೆ ಇಷ್ಟು ಭೂಮಿ ಕೊಟ್ಟುಬಿಡಿ, ಇಲ್ಲ ಯುದ್ಧ ಮಾಡ್ತೇವೆ ಅಂತ ಹೇಳಿದಾಗ ಕೊಟ್ಟು ಬಿಡ್ತಾರೆ. ಆಶ್ಚರ್ಯ, ಅಷ್ಟೊಂದು ಕೆಲವು ಭೂಮಿಯಲ್ಲಿ ಕಳ್ಕೊಳ್ಳೋದ್ರಿಂದ ಇಡೀ ಉಳಿದು ಭಾಗ ಉಳಿಯೋದಾದರೆ ಸರಿ ಅಂತ ಒಪ್ಪಿಟ್ಟು ಬಿಡ್ತಾರೆ. ಆಮೇಲೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ಇನ್ನು ದೇವರಿಗೋಸ್ಕರ ಇಡೀ ಭೂಮಿನ ಬೇಕಾದ್ರೆ ಬಿಟ್ಟುಬಿಡಬಹುದು. ಈ ಅರ್ಥದೊಳಗೆ ಎಷ್ಟು ಅರ್ಥ ಇದೆ? ಆತ್ಮಾರ್ಥ ಎಂಬುದಕ್ಕೆ ಎರಡು ಅರ್ಥ ಇದೆ. ದೇವರಿಗೋಸ್ಕರವಾಗಿ ಇಡೀ ಭೂಮಿಯನ್ನು ಬೇಕಾದ್ರೂ ಬಿಡಬಹುದು, ಅಥವಾ ಬದುಕಿಗೋಸ್ಕರ ಇನ್ನೇನು ಪ್ರಾಣ ಹೋಗುತ್ತೆ ಸನ್ನಿವೇಶ ಬಂದರೆ ಎಲ್ಲದನ್ನು ತ್ಯಾಗ ಮಾಡಲು ತಯಾರಾಗ್ತಾನೆ. ಮಧ್ಯರ ಅರಣ್ಯ ಸಂಪತ್ತಿನ ಸಮೇತ ಪ್ರಯಾಣ ಮಾಡ್ತಿರ್ತಾನೆ. ಗರುಡಗೌರರು ಬರ್ತಾರೆ, ನೀವು ಕೊಡ್ತೀರೋ ಕೊಂದು ಬಿಡಲು ಅಂತ ಕೇಳಿದರೆ ಎಲ್ಲ ಕೊಟ್ಟು ಬಿಡ್ತಾರೆ. ಯಾಕೆ ತಾವು ಉಳಿದರೆ ಸಾಕು ಅನ್ನೋ ಭಾವನೆ ಬರುತ್ತೆ. ಇದು ಪದ್ಧತಿ. ಆದರೆ ಧೃತರಾಷ್ಟ್ರನಿಗೆ ಒಬ್ಬನ ತ್ಯಾಗ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಕುಂತಿ ಏನ್ ಮಾಡ್ತಾಳೆ, ನಾವು ಒಬ್ಬನ ಕಳಿಸ್ತೇನೆ ಅಂತ ಹೇಳಿಬಿಟ್ಲಂತೆ. ಈ ರೀತಿ ಕುಂತಿ ಹೇಳಿದ್ದಕ್ಕೆ ಇಡೀ ಜಗತ್ತು ಉಳ್ಕೊಂಡಿತು. ಆ ರೀತಿ ಧೃತರಾಷ್ಟ್ರ ಹೇಳದೆ ಹೋಗಿದ್ದಕ್ಕೆ ಅವನು ಸರ್ವನಾಶವನ್ನು ಕಾಣುತ್ತಾನೆ. ಎಲ್ಲಿ ತ್ಯಾಗ ಮಾಡಬೇಕು, ಎಲ್ಲಿ ತ್ಯಾಗ ಮಾಡಿಕೊಡುದು ಎಂಬುದಕ್ಕೆ ಒಳ್ಳೆ ವಿವೇಕ ಬೇಕು. ಕುಂತಿ ಮಾತನ್ನು ಕೇಳಿ ಅವನು ಹೇಳಿದ, ಅಮ್ಮ ಇದು ಸಾಧ್ಯವೇ ಇಲ್ಲ, ನೀನೇನು ಕಳಿಸಬಹುದು. ಹಂತ ತವ ಮನೋ ಅತಿ ಧೀರಂ, ಎಷ್ಟು ಧೈರ್ಯ ನಿನಗೆ. ಸಾಮಾನ್ಯವಾಗಿ ಈ ಮಾತನ್ನ ಧೃತರಾಷ್ಟ್ರ ಗಂಡಸಾಗಿ ತ್ಯಾಗ ಮಾಡಲಿಲ್ಲ, ಇವಳು ಹೆಂಗಸಾಗಿ ತ್ಯಾಗ ಮಾಡ್ತಾಳೆ. ಇನ್ನೊಂದು ವಿಶೇಷ, ಸಾಮಾನ್ಯವಾಗಿ ಸ್ತ್ರೀಯರಿಗೆ ಅಭಿಮಾನ ಜಾಸ್ತಿ ಅಂತ ಒಂದು ಪದ್ಧತಿ. ಅಂತ ಹೊತ್ತಿನಲ್ಲಿ ಒಬ್ಬ ತಾಯಿಯಾಗಿ ನೀನು ತ್ಯಾಗ ಮಾಡುತ್ತೆ. ಇದರಲ್ಲಿ ಬರುತ್ತೆ ಬೇರೆ ಒಂದು ಶುನಶೇಪನ ಕಥೆ. ಬಂದ ಕಾಲಕ್ಕೆ ನಾನು ಹಿರಿಯ ಮಗನ ಬಿಡೋದಿಲ್ಲ, ನನಗೆ ಬೇಕು ಅಂತ ತಂದೆ. ನನ್ನ ಕಿರಿ ಮಗನನ್ನು ಬಿಡೋದಿಲ್ಲ, ನನಗೆ ಬೇಕು ಅಂತ ತಾಯಿ. ಮಧ್ಯದವನು ಏನ್ ಮಾಡಿದನಂತೆ, ಸರಿ ನಾನು ಯಾರಿಗೂ ಬೇಡ, ನಾನೇ ಹೋಗ್ತೀನಿ ಅಂತ ಹೊರಟನಂತೆ ಪಾಪ. ಶುನಶೇಪ ಅಂತ ಅವನ ಹೆಸರು. ಇದು ಪದ್ಧತಿ, ಆ ಕಥೆ ಬೇರೆ. ಅಂತೂ ತಾಯಿ ಸಾಮಾನ್ಯ ಮಕ್ಕಳ ಹೆಚ್ಚು ಪ್ರೀತಿ ತೋರಿಸೋದನ್ನ ಕಂಡಿರುತ್ತೇವೆ. ಆ ಧೃತರಾಷ್ಟ್ರ ಏನು ಮಾಡಕ್ ಸಾಧ್ಯವಾಗಲಿಲ್ಲ, ಅದನ್ನ ಕುಂತಿ ಮಾಡುತ್ತಾಳೆ. ಅವನು ಹೇಳಿದ, ತವ ಮನೋ ಹಂತ ಅತಿ ಧೀರಂ, ಎಷ್ಟು ಧೈರ್ಯ ನಿನಗೆ. ಅದನ್ನೇ ಮಹಾಭಾರತ ಆರಂಭದಲ್ಲಿ ಹೇಳುತ್ತಾರೆ. ಮಹಾಭಾರತದಲ್ಲಿ ತುಂಬಾ ಸಂದೇಶಗಳು ಉಂಟು. ಅದರಲ್ಲಿ ಒಂದು ಮುಖ್ಯವಾದ ಸಂದೇಶಗಳಲ್ಲಿ ಒಂದು ಯಾವುದು ಅಂದ್ರೆ, ಕುಂತ್ಯಾಹ ಧೃತಿಂಚೈವ, ಕುಂತಿಯ ಧೈರ್ಯವನ್ನು ನೋಡಿ ಅಂತ ಹೇಳುತ್ತಾರೆ. ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಕುಂತಿಯ ಧೈರ್ಯದ ಮನಸ್ಸಿಗೆ ಒಳ್ಳೆ ಅತ್ಯಂತ ಆಶ್ಚರ್ಯಕರವಾಗಿ ಕಾಣುತ್ತೆ ಅಂತ ವೇದವ್ಯಾಸ ದೇವರು ಆರಂಭದಲ್ಲೇ ಬರೀತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು, ಕುಂತಿ ಚಿಕ್ಕ ವಯಸ್ಸಲ್ಲಿ ಗಂಡನ ಕಳ್ಕೊಂಡವಳು, 5 ಜನ ಗಂಡು ಮಕ್ಕಳನ್ನು ಸಾಕ್ತಕ್ಕಂಥ ಜವಾಬ್ದಾರಿ ಹೊತ್ತವಳು. ಅದು ಯಾರೋ ಗಂಡು ಮಕ್ಕಳಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಾಗತಕ್ಕಂಥವ್ರು, ವಿರೋಧಿಗಳು ಸ್ವಂತ ಬಂಧುಗಳು. ಅದು ಏನು, ಧೃತರಾಷ್ಟ್ರ ವಿರೋಧಿ, ಭೀಷ್ಮದ್ರೋಣಾದಿಗಳು ಆ ಪಕ್ಷ, ವಿದುರ ಒಬ್ಬನಿದ್ದಾನೆ ಏನೋ ಮಾಡಕ್ ಬರೋದಿಲ್ಲ. ಇಂಥವರ ಮಧ್ಯೆ ಅತ್ಯಂತ ಧೈರ್ಯದಿಂದ ಬದುಕಿಲ್ಲಲ್ಲ ಕುಂತಿ. ಇಡೀ ಸಮಾಜಕ್ಕೇನೆ ಸ್ತ್ರೀಕುಲಕ್ಕೇನೆ ಆದರ್ಶಪ್ರಾಯದ
ಒಪ್ಪೋದಿಲ್ಲ ಅಂತ ಹೇಳಿ, ನಾನು ಕಸಬಹುದು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆ ಬ್ರಾಹ್ಮಣನ ಬಿಡದವರಾಗಿದ್ದು ಸದ್ಯ ಕಳಿಸಿಬಿಡಿ ಅಂತ ಅಷ್ಟೇ ಹೇಳ್ಬಿಡಿ, ಕಳಿಸಿಬಿಡ ಹೋಗಲಿ ಅಂತೇಳಿ ಅವ್ನು ಹೇಳ್ತಾನೆ. ನನ್ನಲ್ಲಿ ಯಾರನ್ನೇ ತ್ಯಾಗ ಮಾಡಬೇಕು, ಏನ್ ಮಾಡಿದ ಪುಣ್ಯ ಬರುತ್ತೆ, ಏನ್ ಮಾಡದೆ ಹೋದ್ರೆ ನನಗೆ ಪುಣ್ಯ ಉಳಿಯುತ್ತೆ, ಏನ್ ಮಾಡಿದ ಪಾಪ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅಂತ ಹೊತ್ತಿನಲ್ಲಿ ತಂಡವರ ಮಕ್ಕಳನ್ನ ಮಾತಾಡುತ್ತೆ ಅಂತ ಹೇಳ್ತಾನೆ. ಈ ತಂಡದಲ್ಲಿ ಬಾಧೆ ಮಾತು, ತಂಡವರ ಮಕ್ಕಳನ್ನ ಬಾವು ತಾಳು ಆಳು ನೋಡೋದು ಅಂತೇಳಿ, ಆಳು ನೋಡಕ ಎಷ್ಟು ಆಳೋದು ನೋಡುವಾಗ ತಮ್ಮದನ್ನು ತಳ್ಳಬಾರದು, ಇಲ್ಲ ಇನ್ನೊಬ್ಬರಾಗ ತಳ್ಳೋದು, ಇದು ಮೈಸೂರಿನ ಸೈಕಾಲಜಿ. ಆದರೆ ಬ್ರಾಹ್ಮಣ ಹೇಳ್ತಾನೆ, ನನಗೇ ಸಾಧ್ಯ ಇಲ್ಲ, ಅದು ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ, ಇನ್ನೊಬ್ಬರ ರೀತಿ ಕೊಟ್ಟರೆ ಆ ತಗೊಳ್ಳಿ ಸಿದ್ಧರಿಲ್ಲ ಅಂತ ಹೇಳಿ ಆಗ ಕುಂತಿ ಮಾತಾಡ. ಈ ರೀತಿ ಯಾರಿಗೆ ಬ್ರಾಹ್ಮಣ ಈ ರೀತಿ ಇದ್ದಾನ, ನಿಜವಾದ ಬ್ರಾಹ್ಮಣ ಅಂತ ಹೇಳಿರೋದು. ತ್ಯಾಗವನ್ನ ಶಾಸ್ತ್ರೀಯವಾಗಿ ನಿರ್ಚಲ ಮಾಡಬೇಕು ಹೊರತು ಈ ಭಾವೋದ್ವೇಗದ ತ್ಯಾಗ ತ್ಯಾಗ ಅಲ್ಲ, ವಿಚಾರದ ಹಿನ್ನೆಲೆಯಲ್ಲಿ ಬಂದರೆ ಮಾತ್ರ ತ್ಯಾಗ. ಅಂತ ತ್ಯಾಗವನ್ನು ಬ್ರಾಹ್ಮಣ ಮಾಡಿದ್ದಕ್ಕೇನೆ ದೇವತೆಗೆ ಸಹಾಯ ಮಾಡುತ್ತಾರೆ. ಅಷ್ಟು ಜನ ಸತ್ತಿದ್ದಾರೆ ಇವರಿಗೂ, ಯಾವ ಸಹಾಯಕ್ಕಾರು ಬಂದಿರಲಿಲ್ಲ. ಈಗ ಬಂತು ಸಮಯ, ಈ ಬ್ರಾಹ್ಮಣನ ಕರೆಗೆ ಬಂದ ಕಾಲಕ್ಕೆ ರಕ್ಷಣೆ ವ್ಯವಸ್ಥೆ ಏದ ವ್ಯವಸ್ಥೆ ಇವರು ಮಾಡಿದ ಅರ್ಥ ಏನು ಇವರಿಗೆ ಅಂತ ಅರ್ಹತೆ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅರ್ಹತೆ ಇದ್ದವನಿಗೆ ದೇವರಿಗೆ ಸಹಾಯ ಮಾಡೋ ಹಾಗೆ ಕಂಡವರಿಗೆಲ್ಲ ಮಾಡೋದಿಲ್ಲ. ಇವರ ಅರ್ಹತೆ ಏನು? ಇನ್ನೊಬ್ಬರು ಬೆಳಿಕೊಳ್ಳಕ್ ತಯಾರಿಲ್ಲ ಅವರು, ಇನ್ನೊಬ್ಬರು ಬೆಳಿಕೊಡಬಾರದು. ನನ್ನ ಹಿತಕ್ಕೋಸ್ಕರ ಕಂಡವರ ಹಾಗೆ ಬೆಳಿಕೊಂಡು ಈ ಭಾವನೆ ಇದ್ದಿದ್ದಕ್ಕೇನು ದೇವತೆಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ಇಂತಿ ಆ ಹೇಳಿದಂತೆ ಬ್ರಾಹ್ಮಣ, ನನ್ನ ಮಾತು ಸರಿಯಾಗಿ ಅರ್ಥ ಮಾಡ್ಕೋ. ನಾನು ಹೇಳಿದ್ದು ನನಗೆ ಜನ ಗಂಡಮಕ್ಕಳು ಇದ್ದಾರೆ, ಒಬ್ಬನ ಕಳಿಸ್ತೇವೆ ಅಂತ ಹೇಳಿದೆ, ರಾಕ್ಷಸರ ಬಳಿ ಕಳಿಸ್ತೇವೆ ಅಂತ ಹೇಳಿದೆ. ಅಷ್ಟೇ ನಾನು ಹೇಳಿದ್ದು, ಅವನು ಸಾಯ್ತಾನೆ ಅಂತ ಹೇಳಲಿಲ್ಲ ಅಂತ ಹೇಳಿದ. ಅವನು ಸಾಯ್ತಾನೆ ಅಂತ ಹೇಳಲಿಲ್ಲ, ಕಳಿಸ್ತೇವೆ ಅಂತ ಹೇಳಿದರೆ ಸಾಯ್ತಾನೆ ಅಂತ ಹೇಳಿದರೆ ನಾನು ಸಾಯ್ಲೆ ಕಳಿಸೋದಿಲ್ಲ. ಆಶ್ಚರ್ಯ ಆಯ್ತು ಅಮ್ಮ, ಅವನು ಆ ರಾಕ್ಷಸರು ತೀರಾ ಹೊಸ ವಿಚಾರ ಇದೆ, ಬಸಾಸನ ಹೋಗೋದು ಯಾರು ವಾಪಸ್ ಬಂದೇ ಇಲ್ಲ. ಅಂತ ಹೊತ್ತಿನಲ್ಲಿ ನಾನು ಸಾಯ್ಲೆ ಕಳಿಸ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಏನಮ್ಮ ಏನು ಮಾತಿದ್ದು ಒಂದು ಅಂತ ಕೇಳಿದ ಚಿಂತೆ ಹೇಳುತ್ತಾರೆ. ನೋಡಿ ಬ್ರಾಹ್ಮಣ, ನನ್ನ ಮಗ ಎಂಥವನು ಗೊತ್ತ ಅಂತ ಹೇಳಿ, ನನ್ನ ಮಗ ಎಂಥವನು ಗೊತ್ತೇನು, ಅವನು ಸಮನಾದ ವ್ಯಕ್ತಿ ದೇವತೆಗಳಲ್ಲಿ ಸಿಗದು ಸಾರಿಕರ್ತ ಅಂತ ಮಹಾವೀರ. ಅವನು ಇರೋದೇ ರಾಕ್ಷಸರ ಸಂಹಾರ ಮಾಡಿದ್ದು. ಅವನು ಎಷ್ಟು ಶಕ್ತಿ ಇದೆ ಗೊತ್ತಾ? ಅವನು ಇರತಕ್ಕಂಥ ವಿದ್ಯೆ ವಿಚಿತ್ರವಾದ ವಿದ್ಯೆ. ಅವನನ್ನ ಎಲ್ಲ ದೇವತೆಗಳು ಒಟ್ಟಾಗಿ ಬಂದರೂ ಕೂಡ ಗೆಲ್ಲಲಿಕ್ಕಾಗೋದಿಲ್ಲ, ಕೊಲ್ಲಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಮಹಾವೀರ ಆತ. ಯೋಚನೆ ಮಾಡಬೇಡ, ಆ ನನ್ನ ಆ ಮಗ ಇವತ್ತು ಹೇಳ್ತಾ ಅಂತ ಕೇಳಿದರೆ ಇನ್ನೊಮ್ಮೆ ಯಾರ ಮನೆಯಿಂದಲೂ ಹೋಗಬೇಕಾದ ಸಂದೇ ಬರೋದೇ ಇಲ್ಲ, ರಾಷ್ಟ್ರಗಳ ಕಥೆ ಮುಗಿತು ಅಂತ ಅರ್ಥ. ಯೋಚನೆ ಮಾಡಬೇಡ ಅಂತ ಹೇಳಿ ನನಗೆ ಆಶ್ಚರ್ಯ ಆಯ್ತು. ಈವರೆಗೂ ಅದು ತಿಳಿಯೇ ಇರಲಿಲ್ಲ, ಅದೇ ಪ್ರಕಾಶರನಿಗೆ ಸಾಮಾನ್ಯವಾದದ್ದಲ್ಲ. ಅವನಿಗೆ ರುದ್ರದೇವರ ವರ ಇದೆ, ಗಮನಿಸಬೇಕು, ರುದ್ರದೇವರ ವರ ಇದೆ. ಆದ್ರಿಂದಲೇ ಅವನನ್ನ ನೋಡಿ, ಹಿಂದಿನಾಸರ ಸತ್ತ ಅವನು ರುದ್ರದೇವರ ವರ, ಏನು ಸಾಯ್ತಾ ಇದ್ದಾರೆ ಏನು ರುದ್ರದೇವರ ವರ, ರುದ್ರದೇವರ ವರ ಇರ್ತಕ್ಕಂಥ ವ್ಯಕ್ತಿಯ ಬಳಿಗೆ ನಿಮ್ಮ ಮಗನ ಕಳಿಸ್ತೇನೆ ಗಟ್ಟು ಬರ್ತೇನೆ ಅಂತ ಹೇಳ್ತೀವಲ್ಲ, ಏನು ಆಶ್ಚರ್ಯ ಅಂತ ಹೇಳಿ ಯೋಚನೆ ಮಾಡಿದರೆ ಖಂಡಿತ ನಿಜ. ಅಲ್ಲಿ ಅವನ ಇತಿಹಾಸವನ್ನು ಹೇಳಿ, ಬಕಾಸುರ ಎಷ್ಟು ವಯಸ್ಸಿನ ಗಂಟು ಬಿದ್ದಿದ್ದ ಆಗಿರುದು ಅಂತ ಪ್ರಶ್ನೆ. ಎಷ್ಟು ವಯಸ್ಸಿನ ಗಂಟು ಬಿದ್ದಿದ್ದ? 10 ವರ್ಷನ, 20 ವರ್ಷನ, 100 ವರ್ಷನ ಅಂತ ಹೇಳಿದ್ರೆ ಹೇಳಿದ್ರೆ ಗಾಬರಿ ಆಗುತ್ತೆ ನನಗೆ. 10, 20, 100 ಅಲ್ಲ, ಯುಗಗಳಿಂದ ಗಂಟು ಬಿದ್ದಿದ್ದಂತೆ, ರಾಮಾಯಣ ಕಾಲದಿಂದ ಗಂಟು ಬಿದ್ದಿದ್ದಂತೆ. ರಾಮದೇವ ರಾಜ್ಯ ಆಗಬೇಕಾದ್ರೆ ಬಕಾಸುರ ಇದ್ದವನು, ರಾಮದೇವರು ಅವನು ತೊಂದಿರಲಿಲ್ಲ. ಯಾಕೆ ಅಂದ್ರೆ ರಘುಬರೇರು ಸರಾತಿ ಭೀತಂ ಅಂತ ಕರೆದಿದ್ದ. ಆಗ ರಾಮದೇವರ ಪರಾಕ್ರಮ ಕೇಳಿಕಷ್ಟ ಅವನು ಏನ್ ಮಾಡಿದನಂತೆ, ಭಯದಿಂದ ದಿನೇ ಪ್ರವೇಶ್ತಂ ಇದೇ ಅಡಕಿಸಿಕೊಂಡಿರ್ತಾರೆ. ರಾಮದೇವ ರಾಜ್ಯ ಆಳವರಿಗೆ ಹೊರಗೆ ಬರದೇ ಇಲ್ಲ, ರಾಮದೇವರು ಅಡಕೆ ಬಿಟ್ಟಿರ್ತಾರೆ. ಯಾಕೆ ಕುಡಿಕೊಂಡು ಕೊಲ್ಲಿಲ್ಲ ಅಂದ್ರೆ, ಭಯದಿಂದ ಓಡಿದವರನ್ನ ಮಹಾವೀರರು ಕೊಲ್ಲೋದು ಧರ್ಮ ಅಲ್ಲ. ಹೇಳಿಗಳು ಇದ್ದ ಬ್ರಹ್ಮಾಸ್ತ್ರವೇ ಅಂತಾರಲ್ಲ, ಅವರನ್ನು ಕೊಲ್ಲೋದಿಲ್ಲ. ಅದಕ್ಕೆ ಅವನು ಯೋಚನೆ ಮಾಡಬೇಕು. ಧ್ಯಾನ, ರಾಮದೇವರ ರಾಜ್ಯ ಆಳವರಿಗೂ ಕೂಡ ಪರಂಧಾಮಕ್ಕೆ ಹೋಗುವವರಿಗೆ ಹೊರಗೆ ಬರಲೇ ಇಲ್ಲ. ಅವರು ಹೋದ ಮೇಲೆ ಬಂದ ಇಡುಗಡೆ ಹಾಳು ಮಾಡುತ್ತೆ, ನೋಡ್ತಿದ್ದ ಬರೋದಿಲ್ಲ. ಹೋದ್ರೆ ಮತ್ತೆ ಶುರು ಮಾಡಿದ ತಮ್ಮ ಹಾಲು ಶುರು ಮಾಡುತ್ತೆ. ಇವರ ಯಾರಂದ್ರೆ ಭಯ ಇರುತ್ತೆ, ಅವ್ರನ್ನ ಅವಾಯ್ಡ್ ಮಾಡೋದು ಮನುಷ್ಯನ ಪದ್ಧತಿ. ಹೇಳಿದ ರಾಕ್ಷಸ ಅದರಿಂದ ಆ ರೀತಿ ಮಾಡಿಕೊಂಡು ಅಲ್ಲಿಯಿಂದ ಇದ್ದಂತೆ. ಇನ್ನೂ ಆಶ್ಚರ್ಯವಾಗುತ್ತೆ, ರಾಮಾಯಣ ನಡೆದಿದ್ದ ಯಾವಾಗ ಬೇಕಾ ಇದ್ದಾರೆ, ಇದೇ ಪಾಪರ ಏನು ಸ್ವಲ್ಪ ಕಳಿಸಿದೆ ತಿಳ್ಕೊಳ್ಳೋ ಕೈಗೋದು ಮತ್ತೆ ಇದು ಏಕಾಯುಗ ಹೌದು, ಈ ದ್ವಾಪರ ಯುಗ ಹೌದು, ಇದು 28ನೇ ದ್ವಾಪರ ಯುಗ. ರಾಮಾಯಣ ನಡೆದಿದ್ದು ಈ ತ್ರೇತಾಯುಗದಲ್ಲ, ತುಂಬ ಜನಕ್ಕೆ ಅದು ಗೊತ್ತಿದೆ. ಈ ತ್ರೇತಾಯುಗ ರಾಮಾಯಣ ನಡೆದಿದ್ದಲ್ಲ, 24ನೇ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದ್ದು, 24ನೇ ತ್ರೇತಾಯುಗದಲ್ಲಿ ರಾಮಾಯಣ, ಅದರಲ್ಲಿ ದ್ವಾಪರ ಯುಗ ಬಂತು, ಕಲಿಯುಗ ಬಂತು. ಆಮೇಲೆ 25ನೇ ತ್ರಿಕಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಬಂತು. ಇದು 26ನೆಯ ತ್ರಿತಾ ತ್ರೇತಾ ದ್ವಾಪರ ಕಲಿ ಬಂತು.
27ನೆಯ ಕೃತಾ ತ್ರೇತಾ ದ್ವಾಪರ ಕಲಿ ಮುಗಿಯಿತು. 28ನೇ ಕೃತಯುಗ ತ್ರೇತಾಯುಗಬಹುದು, ಈಗ ದ್ವಾಪರ ಯುಗ. ಅಂದ್ರೆ ಎಷ್ಟು ವರ್ಷ ಆಗಿದೆ ಲೆಕ್ಕ? ಒಂದು ಮಹಾಯುಗಕ್ಕೆ 43,20,000 ವರ್ಷ, ಅಂತದ್ದು 4 ಕಳೆದು ಹೋಗಿದೆ ಅಂತ ಕೇಳಿದ್ರೆ ಸುಮಾರು 2 ಕೋಟಿ ವರ್ಷ ಹತ್ತತ್ರ. 8 ವರ್ಷಗಳಿಂದ ಗಂಟು ಬಿದ್ದವನು, ಇಂದಿಷ್ಟು ದೀರ್ಘಕಾಲ ಇರ್ತಾರೆ ಅಂತ ಕೇಳಿದ್ರೆ, ವೀರಪ್ಪನ್ನೇ 3-4 ಸರ್ಕಾರ ಹೋದ್ರೂ ಇದ್ದನು, 3-4 ಸರ್ಕಾರಗಳು ಹೋದೆ ಹೊರತು ಅವನು ಹೋಗಲಿಲ್ಲ. ಗಟ್ಟಿಮುಟ್ಟ ಕುತ್ಕೊಂಡ್ಬಿಟ್ಟಿದ್ದಾನೆ ಅರ್ಥ ಮಾಡಿಕೊಂಡ್ರೆ, ನಮಗೆ ಇವನಿಗೆ ವರ ಇಲ್ಲ, ಮಣ್ಣಿಲ್ಲ, ಏನೂ ಇಲ್ಲ ಅವನಿಗೆ. ವರಗಿರೋದು ಹೆಸರು, ವರ ಇಲ್ಲದವರೇ ಎಷ್ಟು ಮರಿಬೇಕಾದ್ರೆ, ಅವನೇ ನರಪೇತನ ಸ್ಟ್ರಾಂಗ್ ಫೆಲ ಕೂಡ ಅಲ್ಲ. ಅಂಥವನು ಹೀಗೆ ಇರಬೇಕಾದ್ರೆ ಅವನಿಗೆ ಅನುಕೂಲ, ಲಕ್ಷಾಂತರ ಜನ ಇಲ್ಲ ಅವನಿಗೆ, ಇರೋದು 10-20 ಜನ ಜೊತೆಗಿರೋದು. ಅವನು 10-20 ಜನ ಇವತ್ತು ಅಂತ ಸಣ್ಣ ಒಂದು ಕಾನನದೊಳಗೆ, ಅರಣ್ಯದೊಳಗೆ ಅವನು ಸುರಕ್ಷಿತ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ, ಬಕಾಸುರನಿಗೆ ರುದ್ರದೇವರ ವರ ಇದೆ, ಆರಿ ಸ್ಟ್ರಾಂಗ್ ಇದ್ದವನು. ಅಂಥವನಿಗೆ 8 ವರ್ಷ ಇದ್ದಾದ್ರೆ ಏನು ನಂಬೋದು, ಆಶ್ಚರ್ಯವೆಲ್ಲ ಅರಿತಿದ್ದನು. ಆಚಾರ್ಯ ಮುಂದೆ ಹೇಳುತ್ತಾರೆ, ಅವನು ಯಾರ್ಯಾರು ಕೈಲಿ ಸಿಕ್ಕಿದ್ದಿಲ್ಲ ಆಮೇಲೆ ಅಂತ ಕೇಳಿದರೆ, ಭರತ ಸರ್ವಧಮನ ಅಂತ ಹೆಸರು, ದುಷ್ಯಂತನ ಮಗ ಭರತ ಸರ್ವಧಮನ ಅಂತ ಅವನ ಹೆಸರು. ಚಿಕ್ಕವನಿದ್ದಾಗ ಸಿಂಹಗಳ ಬಾಯನ್ನ ತೆಗೆಸಿ ಹಲ್ಲೆಣಿಸ್ತಿದ್ದಂತ, ಅಷ್ಟು ಮಹಾ ಪರಾಕ್ರಮಿ ಅವನು. ಚಿಕ್ಕ ಹುಡುಗ ಇದ್ದಾಗ, ಚಿಕ್ಕ ಮಗು ಇದ್ದಾಗ, ಅಂಥವನ ಕೈಲೇ ಈ ಬಕಾಸುರ ಸಿಕ್ಕಿರಲಿಲ್ಲ. ಮಂದಾತ ರಾಜ ಬಹಳ ಪ್ರಸಿದ್ಧನಾದಂಥ ರಾಜ, ಅವನ ಕೈಲಿ ಇವನು ಸಿಕ್ಕಿರಲಿಲ್ಲ. ಅದು ಎಂಥ ರಾಜ ಮಹಾರಾಜರು ಇವನ ಕೈ ಲೆಕ್ಕಾಗಿರಲಿಲ್ಲ. ರುದ್ರದೇವರ ವರದಿಂದಾಗಿ ಅಷ್ಟು ಮೆರಿತಾ ಇದ್ದವನು ಮಹಾಪಾಪಿಷ್ಟ ಬಕಾಸುರ. ಅಂಥವನಿದ್ದಾನೆ, ಅಂಥವನ್ ನಿಮ್ಮ ಮಗ ಕೊಂದು ಬಿಡ್ತಾನಾ ಅಂತ ಕೇಳಿದ್ರು. ಅಂಥವನ್ ನಿನ್ ಮಗ ಕೊಂದು ಬಿಡ್ತಾನ ಅಂತ ಕೇಳಿದ್ರು. ಯೋಚನೆ ಮಾಡಬೇಡ, ನನ್ನ ಮಗನಿಗೆ ಅವರಿವರು ಅಂತ ಕೇಳಕ್ ಹೋಗಬೇಡ, ಬಂದ ಅಂದ್ರೆ ಹೋದ ಅಂತಾನೆ ಅರ್ಥ. ನನ್ನ ಮಗನ ಎದುರಿಸಿ ಬದುಕಿದವರು ಯಾರೂ ಇಲ್ಲ ಅಂತ ಕುಂತ ಹೇಳಿದ್ದೆ. ಆಗ ಅವನು ನಿಮ್ಗೆ ಒಪ್ಪಿಕೊಳ್ಬೇಕಾಯ್ತು. ಸ್ವಂತ ತಾಯಿ ತನ್ನ ಬಗ್ಗೆ ಮಗನ ಬಗ್ಗೆ ಮಾತಾಡ್ತಾಳೆ ಅಂದ ಮೇಲೆ ಅದಕ್ಕಿಂತ ಹೆಚ್ಚು ಆಧಾರ ಕೊಡೋ ಸಾಧ್ಯತೆ ಇಲ್ಲ. ಯಾಕೆ ತಾಯಿ ಯೋಚನೆ ಇರಬೇಕು, ಅವಳಿಗೆ ಯೋಚನೆ ಇಲ್ಲ ಅಂದ ಮೇಲೆ ಅಷ್ಟೇ ಇಲ್ಲ, ನಂಬಿಕೆ ಇದೆ ಅಂದ ಮೇಲೆ ಇನ್ನ ನಾವು ಒಪ್ಪುವುದು ಅಂತ ಬ್ರಾಹ್ಮಣ ಹೇಳ್ತಾನೆ. ಹಾಗಿದ್ರೆ ಅಮ್ಮ ಇಷ್ಟು ನೀನು ಭರವಸೆ ಕೊಡೋದಾದ್ರೆ ಆಗಬಹುದು. ಅಂತೂ ನನ್ನ ಪ್ರಾರ್ಥನೆ ಆದಷ್ಟು ನಾವೇ ಹೋಗ್ತೇವೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಈ ಊರಿನ ಸಂಕಟನೆ ಪರಿಹಾರ ಮಾಡಬೇಕಾದ್ರಿಂದ ನನ್ನ ಮಗನ ಕಳಿಸ್ತೇನೆ ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಬಂಡಿ ಅನ್ನ ಇದೆ, ಎರಡು ಎತ್ತುಗಳೇ ಇದೆ, ಇನ್ನು ಬೇಕಿತ್ತು ಬೇರೆ ಜನ ಕಳಿಸಿದ್ರಾಯ್ತು ಅಂತ ಹೇಳಿದಾಗ ಕುಂತಿ ಎಲ್ಲ ತಯಾರು ಮಾಡು, ಬರ್ತಾನೆ ನಮಗೆ ಎಷ್ಟು ಹೋಗಬೇಕಾಗ್ತದೆ ಬರ್ತಾನೆ ಅಂತ ಹೇಳಿ ಹೋಗಿ ಭೀಮಸೇನ ಎಲ್ಲ ವಿಷಯ ಹೇಳಿದ್ರಂತೆ. ಈ ಹೇಳಬೇಕಷ್ಟೇ, ಭೀಮಸೇನ ಯಾವ್ದು ಗೊತ್ತಿಲ್ಲ, ಪೂರ್ಣಪ್ರಾಗ ಎಲ್ಲ ಗೊತ್ತು ವಾಯುದೇವರಿಗೆ. ಅವ್ರು ಆಯ್ತು ಅಂತ ಒಪ್ಕೊಂಡ್ರಂತೆ. ಅಷ್ಟೊತ್ತಿಗೆ ಅವರಲ್ಲಿ ಭಿಕ್ಷ ಹೋಗಿದ್ರಲ್ಲ, ಧರ್ಮರಾಜ ಅರ್ಜುನ ನಕಲ ಸಹದೇವರೆಲ್ಲ ಭಿಕ್ಷ ತಗೊಂಡು ಬಂದ್ರು ಮನೆಗೆ. ನೋಡ್ತಾರೆ ಭೀಮಸೇನನ್ನ, ಉದ್ಧರ್ಷ ಆಸ, ಒಳ್ಳೆ ಖುಷಿಯಿಂದ ಇದ್ದಾನೆ ಭೀಮಸೇನ. ಭೀಮಸೇನ ದುಃಖದಿಂದ ಇದ್ದಿದ್ದೇ ಇಲ್ಲ, ಆನಂದ ತೀರ್ಥ ಅಂತಾನೆ ಹೆಸರು, ಹರ್ಷ ತೀರ್ಥ ಅವ್ರ ಹೆಸರಿದ್ರು. ಅವ್ರ ಹೆಸರು ಹೇಳಿದಿರೂ ದುಃಖ ಇಲ್ಲ, ಯಾವಾಗಲೂ ಖುಷಿಯಿಂದ ಇರೋದು ಅವ್ರ ಅಭ್ಯಾಸ. ಇವತ್ತು ವಿಶೇಷ ಅಂದ್ರೆ ಉದ್ಧರ್ಷ, ಭಾರಿ ಖುಷಿ ಅದು. ಶತ್ರು ಸಂಹಾರ ಮಾಡೋ ಯೋಗ ಬಂದ್ರೆ ವಾಯುದೇವರಿಗೆ ಭಾರಿ ಖುಷಿ. ದುರ್ಮತ ಖಂಡನ, ಸನ್ಮತ ಸ್ಥಾಪನ, ಭಗವಂತ ಹೇಳಿದ್ದ ಅದನ್ನೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಇದು. ಅದು ಭಗವಂತನ ಉದ್ದೇಶ. ವಾಯುದೇವರು ಭಗವಂತನ ಸೇವಕರಾದ್ದರಿಂದ ಇವರ ಉದ್ದೇಶವೂ ಅದೇ. ಭಾರಿ ಖುಷಿ ಅವರಿಗೆ, ಧರ್ಮರಾಜರಿಗೆ ಆಶ್ಚರ್ಯ ಆಗೋದು. ಮನೇಲಿ ಇಟ್ಕೊಂಡು ಏನೋ ಆಗಿರಬೇಕು ಅಂತ ಅನ್ಕೊಂಡು ಬಿಟ್ಟು ಕುಂತಿಯನ್ನು ಕೇಳಿದೆ. ಅಮ್ಮ ಯಾತಕ್ಕೆ ದೇವ ಇಷ್ಟು ಆನಂದವಾಗಿರು? ಪ್ರತಿ ದಿವಸ ಆನಂದಕ್ಕಿಂತ ಇವತ್ತು ಆನಂದ ತುಂಬಾ ಜಾಸ್ತಿ ಇದೆಯಲ್ಲ, ಏನು ಕಾರಣ ಅಂತ ಕೇಳಿದೆ. ಆಗ ಕುಂತಿ ಹೇಳ್ತಾಳೆ, ಇನ್ನೇನು ಇಲ್ಲ ಧರ್ಮರಾಜ, ಇಷ್ಟೆಲ್ಲ ನಡೀತು, ಆ ಬ್ರಾಹ್ಮಣ ತುಂಬಾ ಯೋಚನೆ ಮಾಡ್ತಿದ್ದ, ಅದಕ್ಕೆ ನಾನು ಹೇಳಿದೆ. ಯೋಚನೆ ಮಾಡಬೇಡ ಬ್ರಾಹ್ಮಣ, ಬಕಾಸುರನ ಪ್ರಭು ಮನುಷ್ಯ ಹೋಗಬೇಕು ತಾನೆ, ನಾವು ಕಳಿಸ್ತೇನೆ ಅಂತ ಹೇಳಿ ಭೀಮನ ಕಳಿಸ್ತೇನೆ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಭೀಮನಿಗೆ ಭಾರಿ ಖುಷಿಯಾಗಿಬಿಟ್ಟಿದೆ ಅಂತ ಹೇಳಿ ಈ ಮಾತು ಕೇಳಿದ ತಕ್ಷಣ ಧರ್ಮರಾಜನಿಗೆ ಸಿಕ್ಕಾಬಟ್ಟೆ ದುಃಖ ಆಗೋಯ್ತು. ಅಮ್ಮ ನಿನಗೇನಾಗಿದೆ ಇವತ್ತು ಅಂತ ಕೇಳ್ತಾನೆ ಕುಂತಿ. ನಿನಗೇನಾಗಿದೆ ಇವತ್ತು, ಯಾಕೆ ಧರ್ಮರಾಜ ಅಂತ ಕೇಳಿದ್ದೆ, ಏನಾಗಿದೆ, ಯಾರನ್ನು ಕಳಿಸ್ತಿದ್ದೀವಿ ಗೊತ್ತಾ ಈಗ? ಹೌದು, ಭೀಮನ ಕಳಿಸ್ತಾರೆ ಅಂತ ಹೇಳಿದ. ಭೀಮನ ಕಳಿಸ್ತಾ ಇದ್ದೇನೆ, ಭೀಮನ ಕಳಿಸೋದು ಅಂದ್ರೆ ಒಂದೇ, ನಮ್ಮನ್ನೆಲ್ಲ ಕಳಿಸೋದು ಅಂದ್ರೆ ಅಂತ ಹೇಳ್ಬಿಡ್ತಾನೆ. ಇವತ್ತು ನಾ ಬದುಕಿರೋದೇ ಭೀಮಸೇನಿಂದ, ಅಡುಗಿನ ಮನೆಯಲ್ಲೇ ಹೋಗ್ತಾ ಇದ್ದೇನೆ ಎಲ್ಲರೂ ಕೂಡ, ಹಿಡಿಂಬಾಸರದಿಂದ ಹೋಗ್ತಾ ಇದ್ವಿ, ಇವತ್ತು ಹೋಗದೆ ಉಳ್ಕೊಂಡಿರೋದು ಯಾರಿಂದ ನಾವೀಗ? ಯದ್ ಬಾಹುಬಲ ಮಾಸ್ತ್ರಿತ್ಯ ಸುಖಂ ಸರ್ವೇ ಶಯೇ ಮಹಿ, ಆ ಭೀಮನ ಬಾಹುಬಲವನ್ನು ಆಶ್ರಯಿಸಿ ನಾ ಸುಖ ನಿದ್ರೆ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಇವತ್ತು ನಿದ್ರೆ ಬರ್ತಿರೋದೆ ಭೀಮನ ದಯೆಯಿಂದ. ಇವತ್ತು ಭೀಮ ಏನಾದ್ರೂ ಹೊರಟ ಅಂದ್ರೆ ಎಲ್ಲ ಹೋದಾಗ ಲೆಕ್ಕ. ನೀನ್ ಏನಾಗಿದೆ ಇವತ್ತಿನ ದಿವಸ, ಎಲ್ಲಾರನ್ನ ಕೊಲ್ತಾ ಇತ್ತು ನೀನೀಗ, ಮುಂದೆ ಏನೇನಾಗಬೇಕಾಗಿದೆ ಗೊತ್ತಾ ನಮಗೆ? ನಾ ಮೊದಲು ಬದುಕಬೇಕು, ಸುರಕ್ಷಿತ ಊರು ಸೇರ್ಬೇಕು, ಮುಂದೆ ರಾಜ್ಯವನ್ನು ಪಡೆಯಬೇಕು. ರಾಜ್ಯವನ್ನು ಪಡೆಯುವ ಆಸೆ ನಮ್ಗೆ ಉಳಿದಿರೋದು ಭೀಮನ ಮೇಲೆ ಮಾತ್ರ. ಭೀಮನಿಂದ ನಮ್ಮ ಬದುಕು, ಭೀಮನಿಂದ ನಮ್ಮ ರಾಜ್ಯ, ಭೀಮನಿಂದ ನಮ್ಮ ಸುಖ ಸಂತೋಷಗಳು. ಅಂತ ಭೀಮನನ್ನು ಕಳಿಸೋದಾದ್ರೆ ನಾ ಬದುಕಿ ಏನು ಪ್ರಯೋಜನ, ನಮ್ಮ ಜೀವನಕ್ಕೆ ಏನು ಅರ್ಥ ಇದೆ? ಅದೆಲ್ಲ ಹೋಗ್ಲಿ, ನಿನ್ಗೆ ಯಾಕಿಂತ ಬುದ್ಧಿ ಬಂತು ಅಂತ ಕೇಳ್ತಾರೆ. ಇಂಥ ಭೀಮನನ್ನು ಕಳಿಸಿ ನಮ್ಮನ್ನೆಲ್ಲ ನಾಶ ಮಾಡೋ ಯೋಚನೆ ಮಾಡ್ತಿ, ಭೀಮನ ಕಳ್ಕೊಂಡು ನಾವು ಹೇಗೆ ಬದುಕೋದು, ನಮ್ಮ ಗತಿ ಏನು ಅಂತ ಹೇಳಿ ತುಂಬ ದುಃಖ ಪಟ್ಟಂತೆ ಧರ್ಮರಾಜ. ಇಡೀ ಮಹಾಭಾರತದಲ್ಲಿ ಧರ್ಮರಾಜ ತನ್ನ ತಾಯಿ ಎದುರಿಗೆ ಈ ರೀತಿ ಮಾತಾಡಿದ ಒಂದೇ ಸಲ, ಎಂದೂ ಈ ರೀತಿ ಮಾತಾಡಿ. ತಾಯಿ ಮಾತೃದೇವೋ ಭವ, ಆಕೆ ಮಾತನ್ನು ಕಣ್ಣು ಮುಚ್ಚಿಕೊಂಡು ಕೇಳ್ತಕ್ಕಂಥ ಮಹಾನುಭಾವ ಅವತ್ತು ಸ್ವಲ್ಪ ಜೋರ ಮಾತಾಡಿದನು. ಅದಕ್ಕೆ ಕಾರಣ ಭೀಮನ್ನು ಬಿಟ್ಟಿರ್ಲಕ್ಕಾಗಲಿಲ್ಲ ಅಂತ ಜೋರು ಮಾತಾಡ್ತಾರೆ. ಬಹಳ ಸರಿಯಾದ ಮಾತು. ವಾಯುದೇವರಿಗೋಸ್ಕರ ಯಾರ ಹತ್ರ ಜಗಳಾಡಿದ್ರು ತಪ್ಪಲ್ಲ, ಅದು ಧರ್ಮ ಹೋಗೋದಿಲ್ಲ. ನಾವು ಭೀಮನ ಬಿಡ್ಲಕ್ ತಯಾರಿಲ್ಲ. ಆಗ ಕುಂತಿ ಹೇಳಿದ್ರೆ, ಧರ್ಮರಾಜ ನೀನು ಅರ್ಥನೆ ಮಾಡ್ಕೊಳ್ಳಿಲ್ಲ, ನಾನು ಭೀಮನನ್ನು ಕಳಿಸ್ತೇನೆ ಅಂದ್ರೆ ಆ ಬ್ರಾಹ್ಮಣ ಮಾಡಿದಾಗ ನೀನು ಮಾಡ್ತೀಯಲ್ಲ. ನಾನು ಭೀಮನನ್ನು ಕಳಿಸ್ತೇನೆ, ಬಕಾಸುರನ ಆತ ಯಮಲೋಕ ಕಳಿಸ್ತಾನೆ ಅಷ್ಟೇ ಹೊರತು ಭೀಮನಿಗೆ ಏನೂ ಆಗೋದಿಲ್ಲ ಅಂತ ಹೇಳಿದ್ದ. ಭೀಮನಿಗೆ ಏನೂ ಆಗೋದಿಲ್ಲ. ಆಗ ಆತನಿಗೊಂದು ಯೋಚನೆ, ಧರ್ಮರಾಜ ಅಲ್ಲಮ್ಮ, ಅವನು ಹೇಳಿ ಕೇಳಿ ಭಾರಿ ದೊಡ್ಡ ರಾಕ್ಷಸ, ವರ ಬೇರೆ ಇದೆ, ಅಕಸ್ಮಾತ್ ಏನಾರು ಆಗಿಬಿಟ್ರೆ ಇವನ್ ಎಂತೆಂತ ಟೀಮು ಸೋಲುತ್ತಲ್ಲ ಆಟಗಳಲ್ಲಿ, ಭಾರಿ ಸ್ಟ್ರಾಂಗೆಸ್ಟ್ ಟೀಮ್ ಯಾವ್ದು ವೀಕೆಸ್ಟ್ ಟೀಮ್ ಸೋಲೋ ಪ್ರಸಂಗ ಉಂಟು ಎಷ್ಟೋ ಸಲ, ಆ ರೀತಿ ಆಗಿಬಿಟ್ರೆ ಇವನ್ ಆಶ್ಚರ್ಯ ಇರ್ತದಲ್ಲ. ಅದಕ್ಕೆ ಅಕಸ್ಮಾತ್ ಭೀಮ ಸೋತ್ರೆ. ಇದು ಭೀಮನ ಬಗ್ಗೆ ಒಳ್ಳೆಯ ಪ್ರಶ್ನೆ ಇದು. ಒಂದು ಆ ಕುಂತಿ ಹೇಳ್ತಾಳೆ, ನೋಡು ಧರ್ಮರಾಜ, ನಿಮಗೆ ಭೀಮನ ಬಲ ಗೊತ್ತಿಲ್ಲ, ನನಗೆ ಗೊತ್ತು ಭೀಮನ ವಿಷಯ ಅಂತ ಹೇಳಿದೆ. ಭೀಮನ ವಿಷಯ ನನಗೆ ಗೊತ್ತು, ಭೀಮ ಎಂಥವ್ದು ನಿಮಗೆ ಯಾರಿಗೂ ಗೊತ್ತಿಲ್ಲ. ಭೀಮ ಹುಟ್ಟಿದಾಗ ಕೇವಲ 10 ದಿವಸದ ಮಗು ಅಷ್ಟೇನೆ. ನಾನು ಶತಶೃಂಗ ಪರ್ವತದಲ್ಲಿ ಓಡಾಡ್ತಾ ಇದ್ದೆ, ಮೇಲ್ಗಡೆಗೆ ಒಂದು ಸಿಂಹ ಗರ್ಜನೆ ಮಾಡಿತ್ತು, ನಾನು ಮೂರ್ಛೆ ಬಂದು ಮಗುವನ್ನು ಕೈಬಿಟ್ಟೆ. ಅವತ್ತ ನಾನು ತುಂಬಾ ದುಃಖಪಟ್ಟೆ, ಮಗು ಹೋಯ್ತು ಅಂತ ತಿಳ್ಕೊಂಡ್ಬಿಟ್ಟೆ. ಆಯ್ತು, ಇನ್ನೇನು ಮಾಡುವ, ಬೆಟ್ಟರಿಂದ ಮಗು ಬಿದ್ದಿದೆ, ಅದು ಪರ್ವತ ಅಲ್ಲ, ಪರ್ವತ ಶ್ರೇಣಿ ಅದು, ಇನ್ನೇನು ಮಗು ಉಳಿದಿರುತ್ತೆ. ತುಂಬಾ ದುಃಖದಿಂದ ನೋಡ್ತಾ ಇದ್ದೇನೆ. ಚೂರ್ಣೀಕೃತೋಹಿ ಶತಶೃಂಗ ಗಿರಿಹಿ ಪ್ರಸೂತ್ಯ, ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಒಡೆದು ಶತಶೃಂಗ ಬೆಂದೆನಿಸಿತು. ಆಶ್ಚರ್ಯವೇ ಆಶ್ಚರ್ಯ, ಮಗುಗೇನೂ ಆಗಿಲ್ಲ. ಅಷ್ಟೇ ಅಲ್ಲ, ಇಡೀ ಪರ್ವತ ಪರ್ವತ ಸೀಡಿ ನೂರಾರು ಹೋಳು ಆಗಿ ಸೀಡಿ ಹೋಗಿಬಿಟ್ಟಿದೆ. ಗಿರಿ ಒಡೆದು ಶತಶೃಂಗ ಬೆಂದೆನಿಸಿತು. ಮಗು ಆಡ್ತಾ ಇದೆ, ಎಚ್ಚರ ಕೂಡ ತಪ್ಪಿಲ್ಲ, ಆನಂದವಾಗಿ ಆಡ್ತಾ ಮಲಗಿಬಿಟ್ಟಿದೆ. ಅವತ್ತು ನೋಡಿದೆ, ಈ ಶಕ್ತಿ ಅರ್ಥವಾಯ್ತು ನನಗೆ. ಅವತ್ತು ತೀರ್ಮಾನ ಮಾಡಿದೆ, ಇವನಿಗೆ ಎಂದೆಂದೂ ಯಾರಿಂದನೂ ಭಯ ಇಲ್ಲ, ಗಟ್ಟಿ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ. ಇಷ್ಟು 10 ದಿವಸದ ಮಗುಗೆ ಶಕ್ತಿ ಇದ್ರೆ ಈ ಭೀಮಸೇನೆ ಎಷ್ಟು ದೊಡ್ಡವನಾಗಿದ್ದಾನು ಗೊತ್ತಾ? ಯೋಚನೆ ಮಾಡೋ ಪ್ರಸಂಗನೇ ಇಲ್ಲ. ಅವತ್ತಿನಿಂದ ಭೀಮನಿಗೆ ಯೋಚನೆ ಮಾಡೋದೇ ಬಿಟ್ಟುಬಿಟ್ಟಿದ್ದೇನೆ ಅಂತ ಹೇಳಿದೆ. ಇಡೀ ಮಹಾಭಾರತ ನೋಡಿಬೇಕಾದ್ರೆ ಒಂದೇ ಒಂದ್ಸರ್ತಿ ಕುಂತಿ ಭೀಮನಿಗೇನಾಯ್ತು ಅನ್ಕೊಳ್ಳೋದೇ ಇಲ್ಲ. ಭೀಮನಿಂದ ಯಾರಿಗೇನಾಯ್ತು ಅನ್ಕೋಬೇಕೆ ಹೊರತು ಭೀಮನಿಗೇನಾಯ್ತು ಪ್ರಶ್ನೆನೇ ಇಲ್ಲ. ಯಾಕೆ? ನಾನು ಕೇಳಿದ ಕಥೆಯಲ್ಲ ಇದು, ಕಣ್ಣಾರೆ ಕಂಡಿದ್ದು ಅಂತ ಹೇಳಿದ್ದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಹಿ ದೃಷ್ಟೇಹೆ ಬಲವತ್ ಕಿಂಚಿತ್ ಪ್ರಮಾಣ, ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಇಲ್ಲ. ಆದ್ದರಿಂದ ಎಷ್ಟು ಕೇಳಿದ್ರು ನಮ್ಗೆ ಸ್ವಲ್ಪ ಡೌಟ್ ಇರಬಹುದು, ಕಂಡ ಮೇಲೆ ಡೌಟ್ ಹೋಗ್ಬಿಡುದು, ಪ್ರತ್ಯಕ್ಷದ ಕೆಪಾಸಿಟಿ ಅದು. ಭೀಮ ನನ್ನ ಮಹಿಮೆಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಭೀಮನನ್ನ ಯಾರು ಏನು ಮಾಡ್ಲಿಕ್ಕಾಗೋದು ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಶ್ರೀಪಾದರಾಜರು ಎಂಥವರು, ಎಂಥ ವ್ಯಾಸರಾಜರ ಗುರುಗಳು. ಶ್ರೀಪಾದರಾಜರನ್ನ ವ್ಯಾಸರಾಜರು ಎಷ್ಟು ಕೊಂಡಾಡ್ತಾರೆ ಅಂತದು, ಮಹನೀಯರು ಶ್ರೀಪಾದರಾಜರು. ಅಂಥ ಶ್ರೀಪಾದರಾಜರನ್ನ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತ ಅಷ್ಟು ವರ್ಣನೆ ಮಾಡಿದ್ದಾರೆ ಶ್ರೀಪಾದರಾಜರನ್ನ ವ್ಯಾಸರಾಜರು. ಅಂತಹ ಶ್ರೀಪಾದರಾಜರ ಕೃತಿ ಬದ್ಧನಾಮ. ಅದಕ್ಕೆ ಪರಿಶ್ರುತಿ ಬರೆದವರು ಯಾರು ಅಂದ್ರೆ ಹರಿಕಥಾಮೃತಸಾರ ಬರೆದವರು. ಹರಿಕಥಾಮೃತಸಾರ ಬರೆದವರು ಪರಿಶ್ರುತಿ ಬರೆದಂತಹ ಒಂದು ಜಗನ್ನಾಥದಾಸರ ಕೃತಿ, ಶ್ರೀಪಾದರಾಜರ ಕೃತಿಗೆ ಎಷ್ಟು ಶಕ್ತಿ ಇದೆ. ಅದು ಮಂತ್ರ, ಅದು ಒಂದು ಸರಿಯಾಗಿ ಪ್ರತಿನಿತ್ಯ ಅದನ್ನು ಹೇಳೋ ಅಭ್ಯಾಸ ಮಾಡಿ ಜೀವನದಲ್ಲಿ ಧೈರ್ಯ ತಂದುಕೊಳ್ಳೋದಕ್ಕೆ ಒಳ್ಳೆ ಸ್ಫೂರ್ತಿ ಕೊಡತಕ್ಕಂತಹ ಜಾಗ ಇದೆ. ವಾಯುದೇವರ ಮಹಿಮೆಯನ್ನ ಯಾರು ಕಣ್ಣಾರೆ ಕಾಣ್ತಾರೋ, ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ಅವರಿಗೆ ಭಯದ ಪ್ರಶ್ನೆ ಇಲ್ಲ ಎಂಬುದು ಈ ಕಥೆಯ ಸಾರಾಂಶ. ಒಂದು ಕಡೆಗೆ ಕುಂತಿಯ ಹಿರಿಮೆ ನೋಡಬೇಕು, ಅಂತ ವಾಯುದೇವರಿಗೆ ತಾಯಿ ಮತ್ತು ಕೃಷ್ಣ ಸರ್ವೋತ್ತಮ, ಆತನಿಗೆ ಸೋದರತ್ತೆ ಕೃಷ್ಣನಿಗೆ, ಕೃಷ್ಣನಿಗೆ ಸೋದರತ್ತೆ, ಸಾಕ್ಷಾತ್ ಈತನಿಗೆ ವಾಯುದೇವರಿಗೆ ತಾಯಿ. ಅಂದಮೇಲೆ ಹರಿ ಮತ್ತು ವಾಯುಗಳ ಸಂಬಂಧ ಹೀಗಿದ್ದ ಮೇಲೆ ಕುಂತಿ ಭಯ ಎಲ್ಲಿಂದ ಬರಬೇಕು? ಈ ಕಥೆ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಹರಿವಾಯುಗಳನ್ನ ನಂಬತಕ್ಕಂತಹ ಒಳ್ಳೆ ಒಂದು ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥ ಭಾಗಗಳಿವೆ. ಆಗ ಧರ್ಮರಾಜ ಒಪ್ಪಿಕೊಂಡಂತೆ, ನಮ್ಮ ಹಾಗಿದ್ರೆ ಆಗಬಹುದು ಅಂತ ಹೇಳಿದ್ರಂತೆ, ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನ ಭೀಮನ್ನು ಕಳಿಸಿಕೊಡಬೇಕು, ಕಳಿಸಿಕೊಟ್ಟಾಯ್ತು. ಭೀಮಸೇನ ಆ ಗಾಡಿಯನ್ನು ಹೊಡ್ಕೊಂಡು ಹೋಗ್ತಾ ಇದ್ದ. ಆಗ ತಯಾರು ಮುಂದೆ ಹೋಗ್ತಾ ಇದ್ದಾರಂತೆ. ಕಥೆ ಎಲ್ಲ ಜನ ತಪ್ಪು ತಪ್ಪ ಕೇಳಿರ್ತಾರೆ. ಭೀಮಸೇನಿಗೋ, ನಮ್ಮ ಜನ ತಿಳ್ಕೊಂಡಿದ್ದೇನು, ಭಾರಿ ಹೊಟ್ಟೆ ಪಾಕ, ಬಂಡಿ ಅನ್ನ ಬೇರೆ ಸಿಕ್ಬಿಟ್ಟಿದೆ, ಕೇಳಬೇಕಾ? ಕಪ್ಪ ಅಂತ ತಿಂದು ಕೂತ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಂಡಿ ಅನ್ನವ ಉಂಡಿತ್ತು ಕೂಸು, ಅಷ್ಟು ಹೇಳಿದ್ದು ನಿಜ. ಬಂಡಿ ಅನ್ನ ಯಾಕೆ ಉಂಡಿತು ಅಂತ ಯೋಚನೆ ಮಾಡಲಿಲ್ಲ ಯಾರು ಕೂಡ. ಬಂಡಿ ಅನ್ನ ತಿಂದಿದ್ದು ಹೌದೇ ಹೊರತು ಯಾತಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಆ ದೊಡ್ಡ ವೇದಾಂತದ ಶಾಸ್ತ್ರ ಅದು. ಭೀಮಸೇನ ನಡವಳಿಕೆಗಳೆಲ್ಲ ಪ್ರತಿಯೊಂದು ಅವರ ಜೀವನದ ಮಾತೆ ಇರಲಿ, ಕೂಡೋದು ನಿಲ್ಲೋದು ಓಡಾಡೋದು ಏನೇ ಭೀಮಸೇನ ದೇವರು ಮಾಡಲಿ, ಹನುಮಂತ ಮಾಡಲಿ, ವಾಯುದೇವರ ಕಾರ್ಯಗಳೆಲ್ಲ ಅರ್ಥವತ್ತಾದ ಕಾರ್ಯಗಳು. ಯಾವಾಗ ಆ ಬ್ರಾಹ್ಮಣ ಈ ಬಂಡಿ ಅನ್ನವನ್ನ ಭೀಮನ ಕೈಯಲ್ಲಿ ಒಪ್ಪಿಸಿಬಿಟ್ಟ, ಭೀಮಸೇನ ಮಾಡಿದ ಮೊದಲ ಕೆಲಸ ಏನು ಗೊತ್ತೇನು? ವಾಯುದೇವರು ಏನನ್ನು ಕೊಡ್ತೇವೆ, ಕಷ್ಟ ಕೃಷ್ಣಾರ್ಪಣ ಅಂತ. ಕೆಲವರು ಕೃಷ್ಣಾರ್ಪಣ ಮಾಡಿಬಿಡ್ತಾರೆ, ಅದು ಪದಿ ಕೆರಕೈ ಕೊಟ್ಟರು ಹೋಯ್ತು ಅಂತಾನೆ ಅರ್ಥ. ಕೃಷ್ಣಾರ್ಪಣ ಆಯ್ತು, ದುಡ್ಡು ಕೊಟ್ಟಿದ್ದೇ ಹೋಯ್ತು ಅಂತ ಹೇಳಿದ್ರು ವಾಯುದೇವರು. ಹಾಕಲ್ಲ, ಮೊದಲು ಮಾಡೋ ಕೆಲಸ ಕೃಷ್ಣ ದೇವ್ರಿಗೆ ಒಪ್ಪಿಸಿಬಿಡ್ತಾರೆ. ಅಂದ್ರೆ ಏನಾಯ್ತು, ಈಗ ಅನ್ನ ಒಪ್ಪಿಸಿದ್ರು ದೇವ್ರು ನೈವೇದ್ಯ ಆಗೋದು, ದೇವರಿಗೆ ಅರ್ಪಿಸಿದ ನೀವು ನೈವೇದ್ಯ ಮಾಡಬೇಕಾದ್ರೆ 10,000 ಯಜ್ಞ ಮಾಡಿದ ಪುಣ್ಯ ಬರ್ತದೆ, 10,000 ಕೋಟಿ ಯಜ್ಞ ಮಾಡಿದ ಪುಣ್ಯ ಬರ್ತದೆ ಒಂದೊಂದು ತುತ್ತಿಗೆ. ಬರೀ ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಊಟ ಉಚ್ಚಾವಟಿ ಮಾಡಿಬಿಡ್ತಾರೆ. ಆಮೇಲೆ ಮಠಕ್ಕೆ ಹೋದ ಕಾಲಕ್ಕೆ ತಿಂದಿದ್ದು ತಿಂದಿದ್ದು, ಯಾಕೆಂದ್ರೆ ನೋಡಿ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ಬಿಟ್ಟು. ಆ ಅರ್ಥ ಅಲ್ಲ ಅದಕ್ಕೆ. ಹಸಿವು ಶಾಸ್ತ್ರದ ಪ್ರಕಾರ ನಾವು ದೇವರ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ಒಂದೊಂದು ತುತ್ತಿಗೆ ಅಷ್ಟು ಪುಣ್ಯ ಇದೆ. ಆದ್ರಿಂದ ನೈವೇದ್ಯವನ್ನ ಗೌರವದಿಂದ ಕಾಣಬೇಕು. ಅನ್ನಂ ನನ್ನಿಂದ್ಯಾತ್ ಅಂತ ಹೇಳಿ ಅನ್ನವನ್ನ ಬೈಕೊಡುದು, ದೇವರ ಪ್ರಸಾದವನ್ನು ಗೌರವದಿಂದ ಸ್ವೀಕಾರ. ಏನ್ ಆಗಿದೆ ಹೀಗಿದೆ, ಸ್ವಲ್ಪ ಅಕಸ್ಮಾತ್ ರುಚಿಯಲ್ಲಿ ಹೆಚ್ಚು ರಥದಡಿಗೆ ಬಾಯಿ ಬಂದ ಬೇಕಾದ್ರೆ ತಿಂತಾರೆ, ಬರೀ ಬೈಯೋದಿಲ್ಲ, ಹುಚ್ಚಾಬಟ್ಟೆ ಬೈತಾರೆ. ಮೊನ್ನೆ ಯಾವುದೋ ಒಂದು ಊರಿಗೆ ಹೋದ ಕಾಲಕ್ಕೆ ರಥ ಮಾಡಬೇಕು ಅಂತ ಹೇಳಿದಾಗ ಪಾಪ ಅಡಿಗೆಯವರು ಬಂದು ಹೇಳಿದ್ರು, ಹಾಗೂ ಹೀಗೂ ಉಳಿದು ಮೂರು ರಥ ಮಾಡಿಬಿಡ್ತೇವೆ, ಮನೆ ರಥ ಬರುತ್ತೆ ನೋಡಿ, ಯಾವ ನರಕರು ಅದರ ಮುಂದೆ ಅಲ್ಲ ಅಂದ್ಬಿಡ್ತಾನೆ ಪಾಪ. ಯಾವ ನರಕರು ಮಠದ ಪಾಪ, ಮಠದ ಮನುಷ್ಯ ಅಕ್ಸಂಕ ಆತನಿಗೆ ಅಲ್ಲಿ ಬೈತಾರೆ ನೋಡಿದ್ರ ಭಾರಿ ತಪ್ಪು. ದೇವರು ನೈವೇದ್ಯ ದೇವರು ತಗೊಂಡಿದ್ದಾನೆ, ಮುಗ್ದೋಯ್ತಲ್ಲಿ ಮತ್ತೊಂದು ಮಾತಿಲ್ಲ, ಅಡಿಗೆನ್ ಬೈಯಾಗಿ ಇಲ್ವೇ ಇಲ್ಲ. ದೇವರು ಸ್ವೀಕಾರ ಮಾಡಿದ್ದಾನೆ ಅಂದ ಮೇಲೆ ತಯೋ ಭಗವಂತನ ಬಗ್ಗೆ ಉದ್ಧವ ಈ ಮಾತನ್ನು ಭಾಗವತ್ಪುರಾಣ ಹೇಳಿದ್ರು. ತಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಕೃಷ್ಣಾರ್ಪಣ ದೇವ್ರು ಒಪ್ಪಿಸಿದ ಮೇಲೆ ಪ್ರಸಾದಕ್ಕಿರುವ ಶಕ್ತಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 10,000 ಕೋಟಿ ಯಜ್ಞ ಮಾಡಿದ ಪುಣ್ಯವನ್ನ ಆ ಒಂದು ತುತ್ತು ತುತ್ತಿನಲ್ಲಿ ಕಾಣತಕ್ಕಂತ ಶಕ್ತಿ ಇದೆ. ಆದ್ರಿಂದ ಸರಿಯಾಗಿ ಅದನ್ನು ಗೌರವದಿಂದ ಉಪಯೋಗಿಸಬೇಕು, ಯೋಗ್ಯರಿಗೆ ಕೊಡಬೇಕು, ಯೋಗ್ಯರಿಗೆ ಕೊಡಬೇಕು, ತಾನು ತಿನ್ನಬೇಕು. ಅದು ಅತ್ಯಂತ ಶಾಸ್ತ್ರ ವಿಧಿ. ಅದಕ್ಕೆ ಒಬ್ಬರನ್ನ ಒಬ್ಬರಿದ್ದಾರೆ ದೊಡ್ಡ ಅಧಿಕಾರಿಗಳು, AS ಅಧಿಕಾರಿಗಳು, ನಿತ್ಯ ದೇವ ಪೂಜೆ ಎಲ್ಲ ಮಾಡೋ ಅಭ್ಯಾಸ ಇದೆ. ಅವರು ಒಂದ್ಸರ್ತಿ ಹೇಳಿದ್ರು, ನಾನು ನಿತ್ಯ ಬೆಳಿಗ್ಗೆ ದೇವರ ಅನ್ನ ಮಾಡಿಕೊಂಡು ದೇವರ ನೈವೇದ್ಯ ಮಾಡಿ ಹೋಗ್ತೇನೆ ಅಂತ ಹೇಳಿದ್ರು. ಆಮೇಲೆ ಕೆಲವರು ಹೇಳಿದ್ರು ತೆಂಗಿನಕಾಯಿ ನೈವೇದ್ಯ ಮಾಡಿ ಅಂತ ಹೇಳಿದ್ರು, ನಾನು ಮಾಡಲಿಲ್ಲ ಅಂತ ಹೇಳಿದ್ರು. ತೆಂಗಿನಕಾಯಿ ನೈವೇದ್ಯ ಮಾಡಲಿಲ್ಲ, ನಾನು ಅನ್ನದ ನೈವೇದ್ಯ ಮಾಡ್ತೀನಿ ಪ್ರತಿನಿತ್ಯ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರು. ಆಮೇಲೆ ಎಷ್ಟು ಅನುಸಂಧಾನ ಇದೆ ವ್ಯಕ್ತಿಗೆ ಅಂತ ಕೇಳಿದ್ರೆ, ಯಾಕೆ ತೆಂಗಿನಕಾಯಿ ನೈವೇದ್ಯ ಮಾಡೋದಿಲ್ಲ ಅಂತ ಕೇಳಿದ್ರೆ, ತೆಂಗಿನ ಹೊಡೆದು ಬಿಡ್ತೇವೆ ದಿವಸ, ಅಷ್ಟು ಉಪಯೋಗಿಸಕ್ಕೆ ಆಗೋದಿಲ್ಲ ಅಲ್ಲ ನಮಗೆ. ಆಮೇಲೆ ಅಷ್ಟು ತೆಗೆದ ಉಪಯೋಗಿಸಕ್ಕೆ ಆಗೋದಿಲ್ಲ, ಆದ್ರಿಂದ ವೇಸ್ಟ್ ಆಗ್ತದೆ. ದೇವ್ರ ನೈವೇದ್ಯ ವೇಸ್ಟ್ ಮಾಡಿದ ಹಾಗಾಗ್ತದೆ. ಅನ್ನ ಆದ್ರೆ ತಿನ್ನಕ್ ಬರುತ್ತೆ ದಿವಸಕ್ಕೆ. ಒಬ್ಬಿಬ್ರು ಮನೆಯಲ್ಲಿ ಒಂದು ತೆಂಗಿನಕಾಯಿ ತಿನ್ನಗತ್ತೆ, ಮೊದಲೇ ಕೊಲೆಸ್ಟ್ರಾಲ್ ಅದು ಒದ್ದಾಡ್ತಾರೆ, ಸಿಕ್ಕಾಪಟ್ಟೆ ಜಾಸ್ತಿ ಬೇರೆ ಆಗಿಬಿಡುತ್ತೆ, ಬಿತ್ತ ಆಗಬಹುದು. ಅದಕ್ಕೆ ಅದು ಸ್ವಲ್ಪ ಉಪಯೋಗಿಸಿ ವೇಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಅನ್ನ ನೈವೇದ್ಯ ಮಾಡಿದೆ. ಇದರ ಅರ್ಥ ಇಷ್ಟೇ, ನೈವೇದ್ಯ ದೇವರಿಗೆ ಮಾಡೋದ್ರ ಉದ್ದೇಶ ಆ ಪ್ರಸಾದ ನಮಗೆ ಬರಬೇಕು, ಸುಮ್ಮನೆ ಮಾಡೋದಲ್ಲ. ಪ್ರಸಾದ ನಮ್ಗೆ ಸ್ವೀಕಾರ ಮಾಡಬೇಕಾದ್ರಿಂದ ಯಾವ್ದನ್ನು ಸ್ವೀಕಾರ ಮಾಡಕ್ ಸಾಧ್ಯ ಇಲ್ಲ, ನೈವೇದ್ಯ ಮಾಡಿ ಉಪಯೋಗ ಇಲ್ಲ. ಇದು ಸಿದ್ಧತೆ, ನೈವೇದ್ಯದ ಪರಿಕಲ್ಪನೆ. ಯಾವಾಗ ಕೃಷ್ಣಾರ್ಪಣ ಅಂತ ಒಪ್ಪಿಸಿ ಆಯ್ತು, ಅದಿಷ್ಟು ಅನ್ನ ಅಲ್ಲ, ಈಗ ಪರಮಾತ್ಮನ ನೈವೇದ್ಯ ಶೇಷ. ಅದು ಅದನ್ನೇರ್ಬಾರ್ದು. ಅದನ್ನ ಹಾಗೆ ಇಟ್ರೆ ಏನಾಗುತ್ತೆ, ಈಗ ಮುಂದೆ ರಾಕ್ಷಸ ಇದ್ದಾನೆ ಬಕಾಸುರ, ಅವನ ಗ್ಯಾಂಗ್ ಇದೆ, ಅವರು ತಿನ್ನಬಾರದು. ಅನೇಕರು ಇನ್ನೊಂದು ವಿಷಯ ಗೊತ್ತಿಲ್ಲ, ದೇವರ ಪ್ರಸಾದವನ್ನ ತೀರ್ಥವನ್ನ ಎಂದು ಅಯೋಗ್ಯರಿಗೆ ಕೊಡಬಾರದು ಅಂತ ಶಾಸ್ತ್ರ ಹೇಳಿ. ಅವೈಷ್ಟವಾಯ ದಾತವ್ಯಂ ನೋದವಿಂದುಂ ನ ತಂಡೂಲಂ, ಅವೈಷ್ಟವರಿಗೆ ವಿಷ್ಣು ಭಕ್ತಿ ಇಲ್ಲದವರಿಗೆ ಎಂದು ತೀರ್ಥ ಪ್ರಸಾದಗಳನ್ನು ಕೊಡಬಾರದು. ಯಾತಕ್ಕೆ, ಇನ್ನೇನು ಬೇರೆ ಕಾರಣ ಅಲ್ಲ, ಅವನಿಗೆ ಗೌರವ ಇಲ್ಲ, ಕೊಟ್ರೆ ಅವಮರ್ಯಾದೆ ಮಾಡ್ತಾನೆ. ಅದೇ ವಿಷಯ, ತುಂಬಾ ಜನಕ್ಕೆ ಅದೊಂದು ಹುಚ್ಚುತನ ಇರುತ್ತೆ. ತಿರುಪತಿಗೂ ಉಡುಪಿಗೆ ಹೋಗ್ತಾರೆ, ತಿರುಪತಿಗೆ ಹೋಗೋದು ಹುಚ್ಚ ಅಲ್ಲ, ಉಡುಪಿಗೆ ಹೋಗೋದು ಹುಚ್ಚ ಅಲ್ಲ. ಬಂದ್ಮೇಲೆ ಪ್ರಸಾದ ಕೊಡ್ತಾರಲ್ಲ, ಚಿಕ್ಕವರಲ್ಲೇ ಪ್ರಸಾದ ಕೊಡ್ತಿರೋದು. ಪ್ರಸಾದ ಕೊಡೋದಕ್ಕೆ ಇನ್ನೇನು ಉದ್ದೇಶ ಇಲ್ಲ ಅವನಿಗೆ, ಇವ್ನು ಉಡುಪಿಗೆ ಹೋಗಿದ್ ಗೊತ್ತಾಗಬೇಕು ಎಲ್ರಿಗೂ, ಇವನ್ ತಿರುಪತಿಗೆ ಹೋಗಿದ್ದ ಅಂತ ಅನೌನ್ಸ್ ಆಗಬೇಕು. ಪ್ರಸಾದ ಕೊಟ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಈ ರೀತಿಯಲ್ಲೇ ಮನುಷ್ಯ ಜೀವನ ಕಳ್ಕೊಂಡ್ಬಿಡ್ತಾನೆ. ಪುಣ್ಯದ ಕಾನ್ಸೆಪ್ಟ್ ಅವನಿಗಿಲ್ಲ, ಪ್ರತಿಷ್ಠೆಯ ಕಾನ್ಸೆಪ್ಟೇ ಜಾಸ್ತಿ. ಅದ್ರ ಫಲ ಕೊಡ್ತಾ ಹೋಗ್ತಾನೆ, ಕಂಡು ಕಂಡಲ್ಲಿ ಕೊಟ್ಬಿಡ. ಅವ್ರಿಗೇನಂತೆ, ಅವ್ರು ಯಾವ್ದು ಕೊಟ್ಟರು ತಿನ್ನೋರೆ, ಬಾಯಲ್ಲಿ ಕೊಂಡು ಹೋಗ್ತಾನೆ ಇರ್ತಾನೆ. ಗೌರವದಿಂದ ತಗೊಳದೆ ಹೋದರೆ ಕೊಟ್ಟವನಿಗೆ ಪಾಪ ಬರುತ್ತೆ ಅಂತ, ಕೊಟ್ಟವನಿಗೆ ಪಾಪ ಬರುತ್ತೆ. ಅದರಿಂದ ಅಯೋಗ್ಯರಿಗೆ ಕೊಡಬೇಡಿ. ಮತ್ತೆ ಶಾಸ್ತ್ರ ಹೇಳುತ್ತೆ, ಅಯೋಗ್ಯರಿಂದ ಇಸ್ಕೊಳ್ಳಬೇಡಿ. ಇನ್ನೊಂದು ಬನ್ನಿ, ಯಾರೋ ತಿರುಪತಿಗೆ ಹೋಗಿರ್ತಾರೆ, ಅವ್ನು ಪ್ರಿನ್ಸಿಪಲ್ ನಾವು ಇಸ್ಕೋಬೇಕಾಗಿಲ್ಲ. ನೆಲಕ್ಕೆ ಅವ್ನು ಎಷ್ಟು ಎಂಜಾಯ್ ಮಾಡಿರ್ತಾನೋ ದೇವರಿಗೆ ಗೊತ್ತು. ಪ್ರಸಾದ ಅಂತ ಹೆಸರು ಅಷ್ಟೇನೆ, ಅವ್ನು ಹೋಗೋದು ಜಾಗ ಇಲ್ಲ, ತಿನ್ನ ಕೈಕಾಲು ತೊಡದೆ ಅಭ್ಯಾಸ ಇಲ್ಲ ಜನಗಳಿಗೆ. ಅಲ್ಲಿ ಕೂಡ ಅಪವಿತ್ರ, ಅದು ತಗೊಳಕ್ ಬರೋದಿಲ್ಲ. ಸೊ ಅಯೋಗ್ಯರಿಗೆ ಕೊಡಬೇಡಿ, ಅಯೋಗ್ಯರಿಂದ ಇಸ್ಕೊಳ್ಬೇಡಿ ಅಂತ ಶಾಸ್ತ್ರ ಹೇಳಿ. ಅಂದಮೇಲೆ ನೈವೇದ್ಯ ಯಾರಿಗೆ ಕೊಡಬೇಕು? ಈಗ ಯಾರು ಇಲ್ಲ ಅಲ್ಲಿ, ದಿವಸನೆ ಮಾಡಿದ್ದೇನೆ, ಈಗ ಅದಕ್ಕೆ ತಾನು ತಿಂತೇನೆ. ಯಾರು ಇಲ್ಲದ ಕಾಲಕ್ಕೆ ತಿನ್ನಿ, ಇದ್ದ ಕಾಲಕ್ಕೆ ಅವರಿಗೆ ಕೊಟ್ಟು ತಿನ್ನಿ ಅಂತ ಹೇಳಿದ್ದಾರೆ. ನಾವು ಇದ್ದು ಇಲ್ಲದ ತಿಂದು ಬಿಡ್ತೇವೆ, ಯಾರು ಇದ್ದ ಕಾಲಕ್ಕೆ ಬಾಗಲಾಗಿ ತಿಂದು ಬಿಡ್ತಾನೆ. ಅದೇ ಪದಿತ್ಯಾಗ, ಅವ್ರಿಗೆ ಗೊತ್ತಾಗದ ತಿಂದರೆ ಅದು ತಿಂದಾಗಲ್ಲ, ಅವರಿಗೆ ಕೊಟ್ಟು ಅದರ ಶೇಷವನ್ನು ಮತ್ತೆ ತಗೋಬೇಕೆ ಹೊರತು ನೇರ ತಿನ್ನಾಗಿದೆ. ಅಂದ್ರೆ ಭೀಮಸೇನ ಒಂದು ನಡವಳಿಕೆಯೆಲ್ಲ ನಮ್ಮ ನಿತ್ಯ ಜೀವನಕ್ಕೆ ಅಷ್ಟು ಉಪಯುಕ್ತವಾದದ್ದು. ದೇವರ ಪ್ರಸಾದವನ್ನ ಭಗವದ್ಭಕ್ತರಿಗೆ ಕೊಡಬೇಕು, ಅಯೋಗ್ಯರಿಗೆ ಕೊಡಬಾರದು. ಅಲ್ಲಿ ಯೋಗ್ಯರು ಯಾರೂ ಇಲ್ಲ, ಅದಕ್ಕೆ ತಾನೇ ತಿಂತ ಇದ್ದಾನೆ. ಈ ರೀತಿ ನಿನ್ನೆ ಮಾಡಿದ್ದು ನೋಡಿದ್ದೇವೆ ಈಗಾಗಲೇ. ಆ ಹಿಡಿಂಬಾಸ ಪ್ರಸಂಗದೊಳಗೆ ಅವ್ರು ಬಂದ್ಲಲ್ಲ, ಆ ಪುರೋಚರಣ ಅಕ್ಕ, ಆ ಅಷ್ಟೆಲ್ಲ ಲಡ್ಡಿಗೆ ತಂದ್ಕೊಟ್ರು, ಲಾಡರ್ ತಂದ್ಕೊಟ್ಟು ಬಿಟ್ಟರು. ದಿವಸ ತಾನು ಒಬ್ಬನೇ ತಿಂತಾನೆ, ಅದಕ್ಕೆ ಉಳಿದೋರ್ತಾರೆ ಸತ್ತು ಹೋಗ್ತಾ ಇದ್ದ. ಅಲ್ಲಿ ಎಲ್ಲ ತಿನ್ನೋದಕ್ಕೆ ಕಾರಣ ಉಳಿದೋರ್ ತಿಂದ್ರೆ ಸತ್ತು ಹೋಗ್ತಾನೆ. ಇಲ್ಲಿ ಎಲ್ಲ ತಿಂದ ಕಾರಣ ಅವನು ಮುಟ್ಟಬಾರದು. ಅಂದ್ರೆ ಎಲ್ಲಾ ತಿನ್ನೋದು ನಿಜ, ಯಾತಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಅದು ಬಿಟ್ಬಿಟ್ಟು ಹೊಟ್ಟೆ ಬಾಕ ಅದಕ್ಕೆ ತಿಂದ ಅಂತ ಹೇಳ್ಕೊಂಡ್ರೆ ಮೂರ್ಖತನ ಅಂತ. ಭೀಮ ಹೊಟ್ಟೆ ಬಾಕನಲ್ಲ, ಅತ್ಯಂತ ಭೀಮಸೇನ ದೇವರು ಪ್ರಾಣ ದೇವರು, ಮೂಲತಃ ವಾಯುದೇವರಾದ್ದರಿಂದ ಅವರಿಗೆ ಹಸಿವಿನ ಪ್ರಶ್ನೆನೇ ಇಲ್ಲ. ಮುಂದೆ ನಮಗೆ ಅರ್ಥವಾಗುತ್ತೆ ಅಂತ ಸಾಮರ್ಥ್ಯವು. ನೈವೇದ್ಯ ಅಂತ ಎಲ್ಲ ತಿಂದಾಯ್ತು, ಗಾಡಿ ಹೋಗ್ತಾ ಇದೆ ಮುಂದಕ್ಕೆ. ಅಷ್ಟೊತ್ತೆ ಸರಿಯಾಗಿ ಬಾಕಾಸುರ ಕಾಯ್ಕೊಂಡು ಕೂತಿದ್ದಾನಾಗಲೇನು, ಇನ್ನೂ ಬರಲಿಲ್ಲ ಗಾಡಿ, ಇನ್ನೂ ಬರಲಿಲ್ಲ ಗಾಡಿ ಅಂತೇಳಿ. ನಮ್ಮ ಜನದ ಪದ್ಧತಿ ಹಾಗೆ ಹೋಗ್ತಿರ್ತಾರೆ, ಈ ಸೇವಾ ಕೂಡ ಮಾಡಿಸಿರೋದಿಲ್ಲ, ಏನೇನೂ ಕೂತಿರೋದಿಲ್ಲ, ಕೂತಿರ್ತಾರೆ, ಇನ್ನೂ ಬಡಿಸಲಿಲ್ಲ, ಇನ್ನೂ ಬಡಿಸ ಅದೇ ಕೆಲಸ ಅವ್ರಿಗೆ. ಅದು ಏನು ಏನಾದ್ರು ಇದೆಯೋ ವ್ಯವಸ್ಥೆ ಅಂತ ಯೋಚನೆ ಮಾಡೋದಿಲ್ಲ, ರೈಟ್ ಇದ್ದಾಗಲೇ ಬಕಾಸುರ ಕಂಡವ್ರ ದುಡ್ಡು ಇನ್ನೇನಂತೆ, ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ, ಕಾಯ್ಕೋತ ಕೂತಿದ್ದಾನೆ. ಭೀಮಸೇನ ಹೋಗಿ ನೋಡ್ತಾ ಇದ್ದಾನೆ, ತಡ ಆಯ್ತು ಅಂತ ಸಿಟ್ಟ ಆಗ್ಲಿ ಅವನು, ಅವ್ನು ಸಿಟ್ಟು ಬರ್ಲಿಕ್ಕೆ ಬರ್ಸ್ಬೇಕು ಅಂತಾನೆ ತಡ ಮಾಡ್ತಿರೋ. ಭಾರಿ ಕೋಪ ಬಂತ ಅವನಿಗೆ, ಅಟ್ಟತ್ತೆ ಭೀಮಸೇನ ಕಾಣಾಗ ತಿಂತ ಇದ್ದಾರೆ ಮತ್ತೆ ಕಾಣ ಹಾಗೇನೆ, ಇನ್ನೂ ಕೋಪ ಬಂತ ಅವನಿಗೆ. ಅವ್ನು ನನ್ನ ಪಾಲು ತಿಂತೀಯಾ, ಯಾರಪ್ಪನ ಮನೆ ಪಾಲು ಅಂತ ದುಡಿದಿದ್ದ ಅದನ್ನೇನಾದ್ರು ಕೂಡ ನನ್ನ ಪಾಲು ಅಂತ ಹೇಳ್ತಾನಲ್ಲ, ಎಷ್ಟು ರಾಕ್ಷಸ ಬುದ್ಧಿ ಅಂತರದೇನು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ತನ್ನ ನಮ್ಮ ಸಂಪಾದನೆ ನಮ್ಮದಲ್ಲ, ದೇವರ ಅನುಗ್ರಹ ಅಂತ ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳಿದರೆ ಕಂಡವರು ತಲೆ ಹೊಡೆದ್ಬಿಟ್ಟು ತಂದದ್ದನ್ನ ನನ್ನ ಪಾಲು ಅಂತ ತಿಳ್ಕೊಂಡ್ರೆ ಎಷ್ಟು ಮೂರ್ಖನಾಗ್ತಾನೆ. ಅದನ್ನ ನೋಡಿ ಅರಿಸಿಟ್ಟು ಬಂತಂತೆ ಆ ಬಕಾಸುರನಿಗೆ. ಅಲ್ಲಿಯಿಂದ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತಾನೆ, ಭೀಮನಲ್ಲಿ ಎಸಿತಾನೆ, ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಭೀಮನಲ್ಲಿ ಎಸಿತಾನೆ. ಆಗ ಭೀಮಸೇನ ಇದು ನೋಡಿಬಿಟ್ಟು, ಈ ಭೀಮಸೇನ ಬಲ ಅಂದ್ರೆ ಭೀಮ ಬಲ, ಏನು ಟೆನ್ಷನ್ ಮಾಡಿಕೊಳ್ಳಿಲ್ಲ ಅಂತ, ಅದರಿಂದ ಏನು ಯೋಚನೆ ಇಲ್ಲ, ಅವೆಲ್ಲ ಬಂದು ಎಡಗೈಲಿಗೆ ಅಂತಿದ್ದಂತೆ, ಎಡಗೈಲಿ ಅವ್ ತಪ್ಪತ್ತ ಅವನಿಗೆ ವಾಪಸ್ ಬಿಡಬೇಕೇ ಹೊರತು ಏನು ಆಗ್ತಿರ್ಲಿ. ಇನ್ನೂ ಕೆಲವು ಬೆನ್ಮೇಲೆ ಬಿಡ್ತಿದ್ದಂತೆ ಭೀಮಸೇನ ಬೆನ್ಮೇಲೆ, ಯೋಚನೆ ಮಾಡ್ತಿದ್ದಿಲ್ಲಂತ ಭೀಮಸೇನ. ಅದರಿಂದ ಯಾಕೆ ಗೊತ್ತೇನು, ಬಿದ್ದಕ್ಕಷ್ಟು ಪೀಸ್ ಪೀಸ ಮೇಲೆ ಕರೆತಿದ್ವಂತು, ಅಷ್ಟು ಗಟ್ಟಿ ಭೀಮಸೇನ ಮೈ ಅಂದ್ರೆ ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಭೀಮಸೇನ ಟಚ್ ಮಾಡಿದ್ದಕ್ಕೇನೆ ಮಗುವಾಗಿದ್ದಾಗ ಪರ್ವತ ಒಡೆದಾಗ ಈ ಬಂಡೆಗಳು ಒಡೆದೇನ ಆಶ್ಚರ್ಯ, ಎಲ್ಲ ಪುಡಿ ಪುಡಿಯಾಗಿ ಹಾರ್ತಾ ಇದ್ದಂತೆ ವಾಪಸ್. ಎಷ್ಟು ಗಟ್ಟಿ ಇರಬೇಕು, ವಜ್ರಾಚ್ಯ ದೃಢದೇಹತ್ವಾತ್ ಅಂತ ಹೇಳ್ತಾರೆ ಆಚಾರ್ಯ. ವಜ್ರ ಭಾರಿ ಗಟ್ಟಿ, ಭೀಮಸೇನ ಮುಂದೆ ವಜ್ರ ಏನೂ ಅಲ್ಲ, ಅಷ್ಟು ಗಟ್ಟಿ ವಜ್ರ ದೇಹದ ದಾರ್ಢ್ಯ, ವಜ್ರ ದೇಹಿ ಭೀಮಸೇನ. ಆ ರೀತಿ ಆಗ್ತಾ ಇದ್ದಾಗ ನಿಧಾನ ಊಟ ಮುಗಿತು, ಭಾರಿ ಕೋಪ ಬಂದೋಯ್ತು ಅಷ್ಟೊತ್ತೇನೆ. ಸ್ವತಃ ಓಡಿ ಬರ್ತಾನೆ, ಭೀಮಸೇನ ಅವಸರವೇ ಇಲ್ಲ, ಇವನು ಯಾವ ಮೂಲೆಯಕ್ಕೆ ಅವಸರ ಪಟ್ಟುಕೊಳ್ಳೋದಕ್ಕೋಸ್ಕರ. ತಕ್ಷಣ ಅದೆಲ್ಲ ಊಟ ಮುಗಿಸಿಬಿಟ್ಟು ಭೀಮಸೇನ ಅಲ್ಲಿಂದ ಒಂದು ಸರೋವರ ಹತ್ತಿರದಲ್ಲಿ ಸರೋವರಕ್ಕೆ ಹೋಗಿ ಕೈ ತೊಳೆದು ನೀರು ಕುಡಿದು ಆಚಮನ ಮಾಡಿರಂತಿದ್ದು ಭಾರಿ ವಿಶೇಷ. ಆಚಮನ ಮಾಡಿದ ಅನೇಕರಿಗೆ ಗೊತ್ತೇ ಇಲ್ಲ, ಅದು ಆಚಮನ ಸಂಧ್ಯಾನೆ ಮಾಡಿ ಗೊತ್ತೇ ಇಲ್ಲ, ಆಚಮನ ಪಾಪ ಏನು ಮಾಡ್ಬೇಕು ಅವರೆಲ್ಲ ಏನು ಗೊತ್ತಿಲ್ಲ. ಆಚಮನ ಊಟ ಆದ್ಮೇಲೆ ಆಚಮನ ಮಾಡಲೇಬೇಕು ಅಂತ ಶಾಸ್ತ್ರ. ನಾವೇನ್ ತಿಳ್ಕೊಂಡಿರ್ತೀವಿ, ಯಾರೋ ಮಾಡ್ಬೇಕು ಅಂತ ತಿಳ್ಕೊಂಡಿರ್ತೇವೆ, ಯಾರೋ ಅಲ್ಲ, ಪ್ರತಿಯೊಬ್ಬರು ಮಾಡ್ಬೇಕಂತ. ಊಟಕ್ಕಿಂತ ಮುಂಚೆ ಆಪೋಷಣ ತಗೊಳ್ಳಿ, ಊಟ ಆದ್ಮೇಲೆ ಆಚಮನ ಮಾಡಲೇಬೇಕಾದ ವಿಧಿ ಉಂಟು. ಗಂಡಸರು ಹೆಂಗಸರು ಎಲ್ಲರಿಗೂ ವಿಧಿ ಅದು, ಒಂದು ಇಲ್ಲದೆ ಹೋದ್ರೆ ಅದು ತೀರ ಆರೋಗ್ಯಕ್ಕೆ ಬೇಕಾದ ಮಾತು ಅದು ಒಂದು. ಅನೇಕರು ತಲೆಹರಟೆ ಪ್ರಶ್ನೆ ಮಾಡ್ತಾರೆ, ಉತ್ತರ ಅದರಲ್ಲಿದೆ. ನೀವೇನು ಎಂಜಿನ್ ಮುಸರಿ ಆಯ್ತು ಅಂತ ಕೈ ತೊಳ್ಕೊಂಡ್ಬಿಡ್ತೀರಲ್ಲ, ಕೈಯೇನ ತೊಳ್ಕೊಂಡ್ಬಿಡ್ತೀರಿ, ಗಂಟ ತೊಳ್ಕೊತೀರಾ ಅಂತ ಕೇಳ್ತಾ. ಗಂಟ ತೊಳ್ಕೊ ಇಲ್ಲ, ಮುಸರಿ ಆಗಿರೋದಿಲ್ವಾ ಅಂತ ಕೇಳ್ತಾ. ಮುಸರಿ ಆಗಿರೋದಿಲ್ವಾ, ಇನ್ಯಾಕೆ ತೊಳ್ಕೊತೀರಿ ನೀವೀಗ, ಭಾರಿ ಬುದ್ಧಿವಂತ ಪ್ರಶ್ನೆ ಮಾಡ್ತಾ. ಅದಕ್ಕೆ ಶಾಸ್ತ್ರ ಆಚರಣ ಮಾಡ್ತಿರಲ್ಲ ಅದೆಲ್ಲ ತೊಳ್ಕೊಂಡಾಗಲೇ ಆಶ್ರಮ, ಯಾವಾಗ ಆಚರಣೆ ಮಾಡಿಬಿಡ್ತಾನೆ ಪೂರ್ತಿ ಶುದ್ಧ ಆಗಿಬಿಡ. ಸೊ ಕೈ ತೊಳ್ಕೊಂಡು ಎಲ್ಲ ಬಾಯಿ ತೊಳ್ಕೊಂಡ, ಇವತ್ತೇನು ಕೈ ಬಾಯಿ ತೊಳ್ಕೊಂಡು ಚಮಚ ಅಂತ ಚಮಚ, ಅದರಿಂದ ಚಮಚ ತಿಂತಾನೆ, ಚಮಚದ್ಲೆ ಚಮಚ ಗಿರಿ ಮಾಡ್ತಾನೆ, ಅದು ಬೇರೆ ಜೊತೆಗೆ ಒಂದಕ್ಕೊಂದು ಲಿಂಕ್ ಅದು. ಒಂದು ಯಾವ ಚಮಚ ಅಂತ ಆಗಿಬಿಡ್ತಾರಲ್ಲ ಅವನ ಜೀವನನೇ ಹಾಕಿ, ದೇವ್ರು ಕೈ ಕೊಟ್ಟಬೇರೆ ತಿನ್ನಬಾರದೆ, ಅಮೆರಿಕಲ್ ತಿಂದ ಇಲ್ಲಿ ತಿನ್ಬೇಕು. ಅಮೆರಿಕ ಜನ ಪಾಪ ಕೈಲಿ ತೆಗೆದ್ರೆ ಸುಟ್ಟು ಕೈ ಸೆಟ್ಕೊಂಡು ಹೋಗುತ್ತೆ, ಈಗ ಆಗಿಬಿಡುತ್ತವರಿ ಪಾಪ. ಬರೀ ಇದರಲ್ಲಿ ಇರ್ತಾರೆ, ಇವನು ಏನಾಗಿದೆ ಬೆಂಗಳೂರಲ್ಲಿ ಆ ರೀತಿ ಏನು ದೇವರಾಣೆ ಆಗೋದಿಲ್ಲ. ಇದೇನಂದ್ರೆ ಅಮೆರಿಕಾಗ ಹೋಗಿ ಗೊತ್ತಾಗಬೇಕು, ನಾನು ಅಮೆರಿಕಾಗ ಹೋಗಿ ಬಂದಿದ್ದೇನೆ, ಅದಕ್ಕೆ ಇಲ್ಲಿ ತಿಂದ್ರೆ ಗೊತ್ತಾಗುತ್ತೆ ಅಂತ ಅರ್ಥ. ಸ್ಪೂನು ಗೀನು ಏನು ಒಂದು ಇಡ್ಲಿ ತಿನ್ಬೇಕಾದ್ರೆ ಎರಡು ಮೂರು ಚಾಕೋಬೇಕು ಪಾಪ ಅವನಿಗೆ, ಇಟ್ಕೊಂಡು ಹೀಗೆ ಮಾಡ್ತಿರ್ತಾನೆ. ಎಷ್ಟು ಆಶ್ಚರ್ಯ ಅಂದ್ರೆ ಮನುಷ್ಯರಿಗೆ ನೆಸೆಸಿಟಿ ಕ್ವಶನ್ ಬೇರೆ, ಈ ಶೋ ಕ್ವಶನ್ ಬೇರೆ. ನಮ್ಮ ಜೀವನದಲ್ಲಿ ದೇವರು ಕೈ ಯಾತ ಕೊಟ್ಟಿದ್ದಾನೆ ಯೋಚನೆ ಮಾಡೋದಿಲ್ಲ. ತನ್ನ ಕೈಯಿಂದ ಉಂಡ್ರೆ ಕೈಯಿಂದ ಬಡಿಸ್ತಾರಲ್ಲ ಅದರಲ್ಲಿ ಅವರ ತಪಸ್ಶಕ್ತಿ ಸೇರ್ಕೊಳ್ಳುತ್ತೆ, ಅದು ವಿಷಯ. ಇದು ಮಂತ್ರ ದೊಡ್ಡ ಕೈಲಿ ಹಾಕಿಸ್ಕೋಬೇಕಿಲ್ಲದ ಹೋದ್ರೆ ಮಠಗಳಿಗೆ ಹೋದ್ರೆ ಯಾರೋ ಒಬ್ಬರು ಎರಡು ಬಾರಿ ದೇವರ ಕೈಲಿ ಹಾಕಿಸ್ಕೊಂಡು ಹೋಗೋದಿಲ್ಲ. ಅವರ ಸಿದ್ಧಿ ಚಮಚದ ಮಂತ್ರ ಹಿಡ್ಕೊಡ್ಬೋದು ತಿನ್ನು ಬಂದಿಲ್ಲ, ಕೈ ಮುಟ್ಟೆ ಕೊಡಬೇಕು ಅಂತ ನಿಯಮ ಉಂಟು. ಅವ್ರ ಪ್ರಾಣಾಯಾಮದ ಶಕ್ತಿಯೆಲ್ಲ ಕೈ ಮಧ್ಯ ಕೇಂದ್ರೀಕೃತವಾದದ್ದು, ಕೈ ಮಧ್ಯದಲ್ಲಿ ಕೇಂದ್ರ. ಅದಕ್ಕೆ ಬ್ರಾಹ್ಮಣ ಮಂತ್ರಾಕ್ಷತೆ ಕೊಟ್ಟು ಮಂತ್ರಣ ಮಾಡಿಸ್ತಾರೆ, ಹಿಡ್ಕೋಬೇಕು. ಹೀಗೆ ಹಿಡ್ಕೊಂಡ್ರೆ ಮಂತ್ರ ಅಲ್ಲ, ಹಿಡ್ಕೊಳ್ಬೇಕು. ಅವಾಗ ಏನಾಗುತ್ತದೋ, ಅವ್ರು ಹೇಳಿದ ಮಂತ್ರ ಶಕ್ತಿಯೆಲ್ಲ ಆ ಮಂತ್ರಾಕ್ಷತೆ ಹೋಗುತ್ತೆ. ನಮಗೆ ಮಂತ್ರಾಕ್ಷತೆ ಏನ್ ತಿಳ್ಕೊಂಡಿದ್ದಾರೆ ಗೊತ್ತೇನು, ಕುಂಕುಮ ಅರ್ಶನ ಹಾಕ್ಬಿಟ್ರೆ ಮಂತ್ರಾಕ್ಷತೆ ತಿಳ್ಕೊಂಡ್ಬಿಡ್ತಾರೆ. ಮಂತ್ರಾಕ್ಷತೆಗೆ ಅದು ಹೊರಗಿನ ರೂಪ ಅಷ್ಟೇ, ಜನವಾರ ಹಾಕೊಂಡ ತಕ್ಷಣ ಅದು ಜನವಾರ ಆಗೋದಿಲ್ಲ, ಅದು ಮಂತ್ರ ಹೇಳಿದ ಮಾತ್ರ ಜನವಾರ ಆಗೋದು. ಅದೇ ರೀತಿಯಲ್ಲಿ ಮಂತ್ರಾಕ್ಷತೆ ಮಂತ್ರಿಸಿದ ಅಕ್ಷತೆಗಳಿವೆಲ್ಲ, ಮಂತ್ರಿಸಿದ ಅಕ್ಷತೆ. ಮತ್ತೆ ಮೃತ್ತಿಕಾ ರಾಯರು ಕೊಟ್ಟಾಗ ಬ್ರಹ್ಮರಾಕ್ಷದ ದಾಟಕ್ಕಾಗಲಿಲ್ವಲ್ಲ, ಮಂತ್ರಾಕ್ಷರ ಶಕ್ತಿ ಇದೆ ಅಂತ ಹೇಳ್ತಾರೆ. ಸರಿಯಾದ ಮಂತ್ರಾಕ್ಷತೆ ಇಸ್ಕೊಂಡು ನೀವೇನಾದ್ರೂ ಬಾಗಿಲ ಮೇಲೆ ಇಟ್ಟಿದ್ದೀನಿ ತಿಳ್ಕೊಂಡಿರಿ, ದೇವಪೀಡೆ ಒಳಬರಕ್ಕಾಗದೇ ಇಲ್ಲ ಅದರಿಂದ. ಅಂತ ಒಂದು ಭದ್ರತೆ ಒದಿಸ್ತಕ್ಕಂಥ ಶಕ್ತಿ ಅದಕ್ಕಿದೆ. ಇದೆಲ್ಲ ಯೋಚನೆ ಮಾಡಿದರೆ ಕೈಯಿಂದ ಮುಟ್ಟಿದಾಗ ಬರತಕ್ಕಂಥ ಸಾಮರ್ಥ್ಯ ಅದು, ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಬಡಿಸೋರು ಆ ರೀತಿ ಇರಬೇಕಾದ ಧರ್ಮ. ಅದಕ್ಕೆ ಯೋಗ್ಯರೇ ಬಡಿಸ್ಬೇಕು ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅವರಿಗೆ ಸಿದ್ಧಿ ಇರಬೇಕು. ಅದೇ ರೀತಿ ಯೋಗಿ ತನ್ನ ಕೈಯಿಂದ ದೇವರು ಕೊಟ್ಟಾಗ ತಿಂದ್ರೆ ಅದು ವಿಶೇಷವಾಗಿ ಕೈಯಿಂದ ದೇವತೆಗಳಿರ್ತಾರೆ, ನೇರವಾಗಿ ಸ್ಪರ್ಶ ಮಾಡ್ತಾರೆ, ಅದು ವಿಧಿ ಅದು. ಆದ್ರೆ ಕೈ ತೊಳ್ಕೊಳ್ಬೇಕಾದ ವಿಧಿ, ಅನಂತರ ಆಚಮನ ಮಾಡಲೇಬೇಕಾದ ವಿಧಿ. ಅಲ್ಲಿಗೆ ಶುದ್ಧಿ ಆದಾಗ ಲೆಕ್ಕ, ಕೈ ತೊಳ್ಕೊಂಡ್ಬಿಟ್ಟು ಇನ್ನು ಆಚಮನ ಮಾಡಿಲ್ಲ, ಯಾರಾದ್ರೂ ಮೈಲಿಯವರು ಮುಟ್ಟಿಬಿಟ್ರೆ ಅವನು ರಾತ್ರಿ ಉಪವಾಸ ಇರ್ಬೇಕು, ರಾತ್ರಿ ಊಟ ಮಾಡಾಗಿಲ್ಲ, ಯಾಕೆ ಯಜ್ಞ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಅರ್ಥ. ಕೈ ತೊಳ್ಕೊಂಡು ಆಚಮನ ಮಾಡಿ ತೀರ್ಥ ತಗೋತಾನಲ್ಲ ಅಲ್ಲಿಗೆ ಭೋಜನ ಯಜ್ಞ ಮುಗಿದಾಗಲೆ ಪ್ರಾಣಾಜ್ಞೆ ಹೋತ್ರ ಅಂತ. ಅದಕ್ಕಿಂತ ಮುಂಚೆ ಯಾರು ಮುಟ್ಟಿಬಿಟ್ರೆ ಮೈಲಿಗೆ ಆಗಿಬಿಟ್ರೆ ಅವನು ಅವತ್ತು ರಾತ್ರಿ ಉಪವಾಸ ಇದ್ದು ಮರುದಿವಸ ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮ ಅಂದ್ರೆ ಅವತ್ತು ಸರಿಯಾಗಿ ಕೈ ತೊಳ್ಕೊಂಡು ತೀರ್ಥ ತಗೊಂಡ್ಮೇಲೆ ಶುದ್ಧನಾಗ್ತಾನೆ. ಇಲ್ಲವರು ಸಿದ್ಧನಾಗೋದೇ ಇದೆಲ್ಲ ಗೊತ್ತುಬಿಡಿ. ಎಲ್ಲ ಟೇಬಲ್ ಮೀನ್ಸ್ ಮಾಡೋರಿಗೆ ದಾರಿಯಲ್ಲಿ ತಿಂಬೋರಿಗೆ ಬಫೆ ತಿಂಬೋರಿಗೆ ಏನ್ ಅರ್ಥ ಆಗುತ್ತೆ ಇವೆಲ್ಲ? ಏನು ಅರ್ಥ ಆಗೋದಿಲ್ಲ. ಇದು ನಮ್ಮ ಜೀವನಕ್ಕೆ ಹೇಳಿದ್ದು, ನಮ್ಮ ಜೀವನ ಉದ್ಧಾರಕ್ಕೆ ಹೇಳಿದ್ದೆ ಹೊರತು ಯಾರದ ಉಪಕಾರಕ್ಕೆ ಹೇಳಿದ್ದಲ್ಲ. ವೈದ್ಯ ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ, ಔಷಧಿ ತಗೊಳಕ್ಕೆ ಯಾರಿಗೆ? ಆ ಪೇಷಂಟ್ ಉದ್ಧಾರಕ್ಕೆ. ಇದನ್ನ ತಿನ್ಬೇಡ ಅಂತ ತಿನ್ಬೇಡ ಅಂತ ಹೇಳ್ತಾನೆ, ಯಾತಕ್ಕೆ? ಅವನ ಬದುಕಿಗೋಸ್ಕರ ಹೇಳ್ತಾನೆ ಹೊರತು ತನ್ನ ಸುಖಕ್ಕೆ ಹೇಳೋದಲ್ಲ. ಈ ಪದ್ಯ ವ್ರತ ಉಪವಾಸದಲ್ಲಿ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ, ಭವರೋಗಿಗಳಾದ ನಮಗೆ ಭವರೋಗ ಗೆಲ್ಲಲಿಕ್ಕೆ ದೇವರು ಹೇಳಿರ್ತಕ್ಕಂಥ ಉಪಾಯಗಳವೆಲ್ಲ ಭಗವಂತ ಹೇಳಿರ್ತಕ್ಕಂಥ ಮಾರ್ಗ. ಆದ್ರಿಂದ ಅದರಲ್ಲೇನು ಇದರಲ್ಲೇನು ಅಂತ ತಿಳ್ಕೊಂಡ್ರೆ ಹುಚ್ಚರು ಅಂತ ಕರೀತಾರೆ. ಅದಕ್ಕೆ ಆಚಾರ್ಯ ಸದಾಚಾರ ಸ್ಮೃತಿಯಲ್ಲಿ ಬರೀತಾರೆ, ಊಟ ಆದಮೇಲೆ ಕುಂಜೀತ ಹೃದ್ಗತಂ ವಿಷ್ಣು ಸ್ಮರಂ ತದ್ಗತ ಮಾನಸ, ಅದಾದ್ಮೇಲೆ ಆಚಮ್ಯ ಮೂಲ ಮಂತ್ರೇಣ ಓಷ್ಠಂ ಸ್ವಮಭಿಮಂತ್ರಯೇ. ಆಚಮನ ಮಾಡಿ ಉದರವನ್ನು ಮುಟ್ಟಿಕೊಂಡು ಓಂ ನಮೋ ನಾರಾಯಣಾಯ ಮಂತ್ರದಿಂದ 12 ಸಲ ಅಭಿಮಂತ್ರಣ ಮಾಡ್ಕೋಬೇಕು ಅಂತ ಹೇಳಿ. ಇದು ನಿತ್ಯದ ವಿಧಿ ಇದು. ಒಂದು ನೋಡರಿ ಭಾರಿ ಇದೆ, ಊಟನೇ ಕಷ್ಟ, ಇದೇ ಬೇರೆ ಸೇರ್ಕೊಂಡ್ಬಿಡ್ತಾ ಅಂತ ತಿಳ್ಕೊಂಡ್ಬಿಡ್ತಾ. ಇವೆಲ್ಲ ತನಿಷ್ಠೇ ಆಗ್ತಾ ಕೆಲಸ ಏನು ಅಭ್ಯಾಸ ಆಗಿಬಿಡ್ತಾರೆ, ಆಟೋಮೆಟಿಕ್ ಆಗ್ತಾ ಇರುತ್ತೆ, ರಿಫ್ಲೆಕ್ಸ್ ಆಕ್ಷನ್ ಇದ್ದಾಗ. ನಮಗೆ ವಸ್ತ್ರ ಮಾಡೋದಕ್ಕೋರು ಭಾರಿ ದೊಡ್ಡ ಕತೆ ಕಂಡಕ್ಕೆ, ಅದು ಊಟ ಮಾಡು, ಕೈ ಚಾಚು, ಕೈ ಮುಂದಿಡು, ಕಲಸು ಅಂತೇಳಿ ದೊಡ್ಡ ಪ್ರೋಸೆಸ್ ಕಂಡಕ್ಕೆ ಕಾಣುತ್ತೆ. ಏನ್ ಹೇಳ್ಬೇಕು ನೋಡಿ ತಟ್ಟು ಕೈ ಚಾಚಿ ಬಿಟ್ಟಿರ್ತಾನಾಗಲೇ. ಆ ತರ ಅಭ್ಯಾಸ ಮಾಡಿಕೊಂಡ್ರೆ ಕನಿಷ್ಠಾನೆ ಬಂದ್ಬಿಡುತ್ತೆ ಅವೆಲ್ಲ ಕೂಡ. ಆ ರೀತಿ ಮಾಡಿ ಆಗ ಭೋಜನವನ್ನ ಊಟ ಅಂತ ಕರೆಯೋದಿಲ್ಲ, ಯಜ್ಞ ಅಂತ ಕರೀತಾರೆ. ಭೋಜನ ಯಜ್ಞ ಅದನ್ನ ಹೇಳೋದಕ್ಕೆ ಭೋಜನ ರಸ ವಿಭಾಗ ಸಂಧಿ. ಹರಿಕಥಾಮೃತ ಸಾರದಲ್ಲಿ ಭೋಜನ ಪದಾರ್ಥನೇ ಭಗವದ್ ರೂಪ ಯಾವ್ಯಾವ ರೀತಿಯಲ್ಲಿದೆ, ಭೋಜನದ ಕ್ರಮ ಏನು, ಅದರಿಂದ ಎಷ್ಟು ಪುಣ್ಯ ಬರುತ್ತೆ. ಈ ಪರಿಯ ಹರಿತುಂಬನರ ನಿತ್ಯೋಪವಾಸಿ ನಿರಾಮಯನು ಅಂತ ಹೇಳಿದ್ದಾನೆ. ಯಾವ ಅನುಸಂಧಾನ ಮಾಡಿಕೊಂಡು ಈ ರೀತಿ ಊಟ ಮಾಡಿದ್ರೆ ಅವನು ಉಂಡ ಅಂತ ಅನಿಸ್ಕೊಳ್ಳದೇ ಇಲ್ಲವನು, ನಿತ್ಯ ಉಪವಾಸ ಮಾಡಿದ ಪುಣ್ಯ ಬರುತ್ತೆ. ಮತ್ತೆ ಅಪಾರ್ಥ ಮಾಡ್ಕೊಂಡು ಏಕಾಚಿ ಆ ರೀತಿ ಮಾಡಿಬಿಟ್ಟು ಏ ಉಪವಾಸ ಇದ್ದು ಪುಣ್ಯ ಬರುತ್ತೆ ನೋಡ್ರಿ ಅನುಸಂಧಾನ ಮಾಡಿದ್ದೇನೆ ಅನ್ನಬಾರದು. ಮತ್ತೆ ಅದು ಉಪವಾಸ ಇದ್ದು ಯಜ್ಞ ಮಾಡಬೇಕು, ಉಳಿದ ದಿವಸ ಊಟ ಮಾಡಿ ಇಂಥ ಯಜ್ಞ ಮಾಡಬೇಕು. ಇದು ವಿಧಿ, ಅಂಥವ್ರಿಗೆ ಅಷ್ಟು ಪುಣ್ಯ ಬರುತ್ತೆ ಅಂತ ಶಾಸ್ತ್ರ. ಅದಕ್ಕೋಸ್ಕರ ಭೀಮಸೇನ ದೇವರು ಮಧ್ವಾಚಾರ್ಯರಾಗಿ ಏನು ಬರೆದಿದ್ದಾರೆ ಭೀಮಸೇನಾಗಿ ಮಾಡಿ ತೋರಿಸ್ತಾ ಇದ್ದ. ಆಚಮ್ಯ ತೇನ ಯುಯುಧೆ ಗುರುವೃಕ್ಷ, ಅದಕ್ಕೆ ಆಚಾರ್ಯ ಅಂತ ಅವ್ರ ಹೆಸರು. ಆಚಾರ್ಯ ಅಂತ ಯಾತಕ್ಕೆ ಕರೀತಾರೆ? ತುಂಬಾ ಜನಕ್ಕೆ ಆಚಾರ್ಯ ಶಬ್ದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ. ಗೃಹಸ್ಥರು ಆಚಾರ್ಯರು, ಸ್ವಾಮಿಗಳು ತೀರ್ಥ ಯತಿಗಳು, ತೀರ್ಥರು ಹಾಗೆಲ್ಲ ಕರೆಯುವ ಪದ್ಧತಿ ಉಂಟು. ಮಧ್ವಾಚಾರ್ಯ ಸನ್ಯಾಸಿಗಳಲ್ವೇನು, ದೊಡ್ಡ ಹಂಸನಾಮಕ ಪರಮಾತ್ಮನೆಯ ಪರಂಪರೆಯ ಪೀಠಾಧೀಶರವರು, ಅವ್ರಿಗೆ ಆಚಾರ್ಯರು ಅಂತ ಯಾಕೆ ಕರೀತಾರೆ ಅಂತ ನಮ್ಮ ಅನೇಕರಿಗೆ ಆಶ್ಚರ್ಯ. ಆಚಾರ್ಯ ಅನ್ನೋ ಪದ ಕಡಿಮೆ ಪದ ಅಂತ ನಾವು ತಿಳ್ಕೊಂಡಿರೋದು. ಶಾಸ್ತ್ರ ಹೇಳುತ್ತದೆ ಆಚಾರ್ಯ ಅನ್ನೋ ಪದ ಯತಿ ಅನ್ನೋ ಪದಕ್ಕಿಂತ ದೊಡ್ಡ ಪದ ಅದು. ಒಂದು ಯಾತಕ್ಕೆ ಅಂದ್ರೆ ಸನ್ಯಾಸ ದೀಕ್ಷ ತನ್ಪಾಡಿ ತಾನಿದ್ದು ಬಿಟ್ಟರೆ ಸನ್ಯಾಸಿ ಆಗಿಬಿಡ್ತಾರೆ, ಆಚಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಅಂತ ಆಗ್ಬೇಕಾದ್ರೆ ಮೊದಲನೇದಾಗಿ ಆಚಿನೋತಿ ಆಚಾರಾನ್, ಯಾವನಿಗೆ ಆಚಾರವನ್ನ ಸ್ವತಃ ತಿಳ್ಕೊಂಡಿದ್ದಾನೆ. ಆಚಾರಾನ್ ಗ್ರಹಯತ್ಯುತ, ಇನ್ನೊಬ್ಬರಿಗೆ ಆಚಾರವನ್ನು ಮಾಡಿಸ್ತಾನೆ. ಸ್ವಯಂ ಆಚಾರತೆ ಯಸ್ತು, ತಾನು ಸ್ವತಃ ಆಚರಣೆಯಲ್ಲಿ ಇಟ್ಕೊಂಡಿದ್ದಾನೆ. ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ, ಡೆಫಿನೇಷನ್ ಅದು ಮಹಾಭಾರತದ ಶ್ಲೋಕ. ಆಚಾರ ತಿಳ್ಕೊಂಡಿರಬೇಕು, ಇನ್ನೊಬ್ಬರಿಗೆ ಹೇಳಬೇಕು, ಅವ್ರ ಕೈಯಲ್ಲಿ ಮಾಡಿಸ್ಬೇಕು, ತಾನೂ ಮಾಡಬೇಕು. ಇಷ್ಟು ಮಾಡಿದಾಗ ಆಚಾರ್ಯ ಅಂತ ಹೆಸರು ಬರುತ್ತೆ. ಆಚಾರ್ಯರು ಏನ್ ಹೇಳಿದ್ರಲ್ಲ ತಾವೇ ಮಾಡ್ತಾ ಇದ್ದಾರೆ, ಅದಕ್ಕೆ ಆಚಾರ್ಯ ಅನ್ನೋ ಹೆಸರು ಸಾರ್ಥಕವಾದ ಹೆಸರು. ಸ್ವಯಂ ಆಚಾರ್ಯತೆ ಎಷ್ಟು, ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ. ಅಂತ ಭೀಮಸೇನ ಕೈ ತೊಳೆದು ಆಚಮನವನ್ನು ಮಾಡಿ ಈಗ ಯುದ್ಧ ಪ್ರಾರಂಭ. ಈಗ ಭೀಮಸೇನ ಯುದ್ಧ ಪ್ರಾರಂಭ. ಇನ್ನು ತುಂಬಾ ಜನ ಕೆಲವು ಪ್ರಶ್ನೆ ಮಾಡೋದುಂಟು, ಏನೋ ಮನೆಯಲ್ಲಿ ಏನೋ ಆಚರಣೆ ಮಾಡಿಬಿಡ್ತೇವೆ ಬಿಡಿ, ಆದ್ರೆ ನಾವೆಲ್ಲ ಸಮಾರಂಭಕ್ಕೆ ಹೋದ ಕಾಲಕ್ಕೆ ಕೈ ತೊಳೆ ನೀರು ಸಿಗೋದೇ ಕಷ್ಟ, ಅಲ್ಲಿ ಆಚಮನಕ್ಕೆ ಬಿರಿ ಯಾರು ಕೊಡ್ತಾರೆ ಈ ಮಧ್ಯೆ? ಆದ್ರಿಂದ ಆಚರಣೆ ಮಾಡಕ್ ಆಗೋದಿಲ್ಲ. ಸರಿಯಪ್ಪ ಅವತ್ತು ಆಚಾರ ಮಾಡಕ್ ಮತ್ತೇನ್ ಮಾಡ್ತೀಯ, ಅವತ್ತು ಯಾಕೂ ಆಗೋದಿಲ್ಲ ಅಂದ್ರೆ ಉಳಿದಿಸ್ ಮಾಡಿ ಪ್ರಯೋಜನ ಇಲ್ಲ, ಆದ್ರಿಂದ ಉಳಿದಿಸ ಕ್ಯಾನ್ಸಲ್. ಎಲ್ಲೋ ಹೋದಾಗ ಆಗೋದಿಲ್ಲ ಅಂತ ಅನ್ಕೊಂಡು ಬಿಟ್ಟು ನಾರ್ಮಲ್ ಡೇಸ್ ಬಿಟ್ಟು ಬಿಡದ ಆಯ್ತವ, ಬೇರೆ ದಿವಸ ಆಗಲಿಲ್ಲ ಬಿಟ್ಟು ಬಿಡು, ಉಳಿದ ದಿವಸ ಯಾಕೆ ಬಿಡ್ಬೇಕಂದ್ರೆ ಆದ್ಯಸ್ ಮಾಡ್ಬೋದಲ್ಲ. ಮಾಡೋದಿಲ್ಲ, ಆದ್ಯಸ್ ಮಾಡೋದಿಲ್ಲ, ಆದ್ಯಸ್ ಫಸ್ಟ್ ಮಾಡು. ಆಪತ್ಕಾಲ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಶಾಸ್ತ್ರ ಎಂತ ಆಪತ್ಕಾಲದಲ್ಲಿ ಆಚಮನ ಮಾಡೋದಕ್ಕೆ ಮೆಸೇಜ್ ಹೇಳ್ಕೊಡುತ್ತೆ. ಎಂತ ನೀರೇ ಬೇಕಿಲ್ಲ ಆಚಮನಕ್ಕೆ, ಕಿವಿ ಮೂರು ಸತ್ತೆ ಮುಟ್ಕೊಂಡ್ರೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಕಿವಿ ಮುಟ್ಕೊಂಡ್ರೆ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ. ಆದ್ದರಿಂದ ಆಚಮನ ಮಾಡದಂತ ಆಗಿಬಿಡತ್ತೆ. ಮೊದಲೇ ಜ್ಞಾಪಿಸ್ಕೋಬೇಕು, ಮತ್ತೆ ದಿವಸ ಅದೇ ಅಭ್ಯಾಸ ಮಾಡಬಾರದು. ಸನ್ಯಾಲಕ್ಕೆ ಹೋಗಿ ಕಿವಿ ಇಟ್ಕೊಂಡ್ಬಿಟ್ರು ಮೊದಲೇ ನೀರು ಬೇಡ, ಅದು ಶುರು ಮಾಡಬಾರದು. ಮತ್ತೆ ಆಪತ್ಕಾಲಕ್ಕೆ ಹೇಳಿದ ಮಾತುಗಳೆಲ್ಲ ಕೂಡ ಅಂದ್ರೆ ನಮ್ಮ ಶಾಸ್ತ್ರ ಎರಡು ರೀತಿ, ನಿತ್ಯದಲ್ಲಿ ಮಾಡೋದನ್ನ ಹೇಳಿಬಿಡ್ತಾರೆ, ಆಪತ್ಕಾಲ ಬಂದಾಗ ಏನ್ ಮಾಡ್ಬೇಕು ಅದನ್ನ ಹೇಳ್ತಾರೆ. ನೋಡಿ ಇಷ್ಟು ವ್ಯವಸ್ಥೆ ಯಾರು ಮಾಡಿಕೊಡ್ತಾರೆ. ಆದ್ರಿಂದ ಶಾಸ್ತ್ರದ ಬಗ್ಗೆ ನಾವು ಒಂದು ಆಕ್ಷೇಪಣೆ ಮಾಡಕ್ ಸಾಧ್ಯವೇ ಇಲ್ಲ. ಆಗೋದಿಲ್ಲ ಅಂದ್ರೆ ತಕ್ಷಣ ಉತ್ತರ ತಯಾರಾಗಿರುತ್ತೆ. ಮಾಡ್ಲಿಕ್ಕೆ ಆಗೋದ್ರೆ ಮಣೆ ಬರ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮಾಡ್ಲಿಕ್ಕೆ ಮನಸ್ಸಿದೆ, ನಮ್ಮ ಅನುಕೂಲ ಇಲ್ಲ ಅಂದ್ರೆ ಒಂದು ಸುಲಭವಾದ ಪದ್ಧತಿ ಹೇಳೇ ಹೇಳ್ತಾರೆ ಶಾಸ್ತ್ರದಲ್ಲಿ, ಅದಕ್ಕೊಂದು ದೃಷ್ಟಾಂತ ಇದೆ. ಆದ್ದರಿಂದ ಭೀಮಸೇನಿಗೆ ಆಪತ್ತಿನ ಪ್ರಶ್ನೆಯೇ ಇಲ್ಲ. ಅದಕ್ಕೇನೆ ಭಿಕ್ಷೆ ಬೇಡ ಪ್ರಸಂಗ ಅವ್ರಿಗೆ ಯಾಕೆ ಬರಲಿಲ್ಲ ಅಂದ್ರೆ ಆಪತ್ತೇ ಇಲ್ಲ ಅವರಿಗೆ, ವಾಯುದೇವರಿಗೆ. ಸರ್ವ ಸಮರ್ಥರಿಗೆ ಆಪತ್ತಿಯಿಂದ ಬರಬೇಕು, ಇಲ್ಲೂ ಆಪತ್ತಿನ ಪ್ರಶ್ನೆ ಇಲ್ಲ. ಅಲ್ರಿ ಬಕಾಸುರ ಬಂದಿದ್ದಾನೆ, ಯಾರಿಗೆ ಟೆನ್ಷನ್ ಇದೆ? ಭೀಮನಿಗೆ ಟೆನ್ಷನ್ನೇ ಇಲ್ಲ. ಆದ್ರಿಂದ ನಿಧಾನವಾಗಿ ಕೈ ತೊಳ್ಕೊಂಡು ಆಚಮನ ಮಾಡಿ ಸಾಂಗೋಪಾಂಗವಾಗಿ ಯಜ್ಞ ಮುಗಿಸಿದ್ದೆ ಹೊರತು ಅವಸರ ಮಾಡಿಕೊಳ್ಳಲಿಲ್ಲ. ಇನ್ನ ಯುದ್ಧ ಶುರುವಾಯ್ತಂತೆ. ಗುರು ವೃಕ್ಷ ಶೈಲೈ, ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ವೃಕ್ಷಗಳಿಂದ ಅವನೇನೇನು ತೆಗೊಂಡು ಎಸಿತಾ ಇರ್ತಾನೆ. ಆ ರೀತಿ ಭೀಮಸೇನ ತಾನು ಕಿತ್ಕಿತ್ ಎಸಿತಾ ಇದ್ದ. ಇದು ಇನ್ನೊಂದು ವಿಶೇಷ. ಇದು ಅವನು ಮಾಡಿದ ಹಾಗೆ ಭೀಮಸೇನ ಮಾಡುತ್ತಾನೆ ಅಂದ್ರೆ ತಾನು ಏನೂ ಮಾಡಬಲ್ಲ ಸಮರ್ಥ ಅಂತ ತೋರಿಸ್ತಾನೆ. ಇಲ್ಲೆಲ್ಲ ಅಸ್ತ್ರ ಉಪಯೋಗಿಸೇ ಇಲ್ಲ ಭೀಮಸೇನ ಗಮನಿಸಬೇಕು. ಬಿಲ್ ಇಲ್ಲ, ಬಾಣ ಇಲ್ಲ, ಏನು ಇಲ್ಲ, ಬರೀ ಕೈ ಸಾಕು ಭೀಮಸೇನ. ಆದ್ರೆ ಅರ್ಜುನ ಈ ರೀತಿ ಯುದ್ಧವನ್ನು ಎಂದೂ ಮಾಡಿಲ್ಲ. ಬರೀ ಕೈ ಅರ್ಜುನ ಯುದ್ಧ ಎಂದೂ ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಭೀಮಾರ್ಜುನರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಭೀಮಸೇನ ಸಮವೂ ನಾಸ್ತಿ, ಸೇರೆಯೋ ಹೃಭಯೋರೂಪೆ ಅನ್ನೋದು ಸಿದ್ಧಾಂತ. ಅಷ್ಟು ಮಾಡಿ ಬಕಾಸುರನ ಸಂಗಡಿಗರನ್ನ ಕೊಂದಾಕಿ ಬಿಟ್ಟು ಬಕಾಸುರನ್ನ ಹಿಡಿತಾ ಇದ್ದಾನೆ ಬರೀ ಕೈ. ಬರೀ ಕೈ ನೀನ್ ಬಕಾಸುರ ಏನು ಮಾಡೋ ಸ್ಥಿತಿ ಇಲ್ಲ, ಅಲ್ಲಿ ಇವನ್ನೇ ಪೂರ್ತಿ ಸೋತು ಬಿಡ್ತಾನೆ ಬಕಾಸುರ. ಅವನನ್ನ ಹಿಡಿದು ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ ದುರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದಧಾರ ಭೀಮಃ. ಅವನು ಒಂದು ಕಾಲ ಮೇಲೆ ತಾನೊಂದು ಕಾಲಿಟ್ಟನು, ಒಂದು ಕಾಲ ಮೇಲೆ ಒಂದು ಕಾಲನ್ನು ಇಟ್ಟುಬಿಟ್ಟು ಇನ್ನೊಂದು ಕಾಲನ್ನು ಹಿಡಿದು ಎಡದನಂತೆ. ಎರಡು ಹೋಳು ಬಕಾಸುರ, ಆ ಕಡೆ ಒಂದು ತುಂಡು, ಈ ಕಡೆ ಒಂದು ತುಂಡು. ಜರಾಸಂದನ ಸೀಡಿಕೊಂದು ಕಸಿ ಜನಕ್ಕೆ ಗೊತ್ತು, ಬಕಾಸುರನ ಸೀಡಿಯೇ ಕೊಂದಿತ್ತು. ಬಕಾಸುರನ ಕೂಡ ಸೀಡಿಯೇ ಕೊಂದಿದ್ದು. ಅವ್ರು ಹ್ಯಾಕ್ ಕೊಂದಿ ಅಂತ ಅವರೇ ಬರೀತಾರೆ ಈ ಮಧ್ಯೆ. ಆ ನಿರ್ಣಯದಲ್ಲಿ ಆಚಾರ್ಯರ ಮಾತಾಡೋದು ಒಂದು, ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ ದುರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದಧಾರ ಭೀಮಃ. ಎರಡು ಹೋಳು ಸೇಡಿ ಬಿಸಾಕಿದಾಗ ಅವನ ಕಥೆ ಮುಗಿದೋಯ್ತು. ರುದ್ರದೇವರವರ ಇದ್ದ ಅವನು ಸುಮಾರು 2 ಕೋಟಿ ವರ್ಷಗಳಿಂದ ಏನು ಜರಗಣ್ಣ ಪೀಡಿಸ್ತಾ ಇದ್ದ, ಅವನ ಕಥೆ ಮುಗಿದೋಯ್ತು. ಅದನ್ನು ಹೇಳೋದಕ್ಕೋಸ್ಕರವಾಗಿನೇ ವಾಯುಷ್ಠ ನಿತ್ಯ ಸ್ಮರಣೆ ಮಾಡೋ ಕ್ರಮ ಹೇಳುತ್ತಾರೆ. ನಿತ್ಯದಲ್ಲೂ ಕೂಡ ಏಕಚಕ್ರ ಜನಾನ, ಏಕಚಕ್ರ ಜನಗಳಿಗೆ ಎಷ್ಟು ಉಪಕಾರ ಮಾಡಿದ್ದು ಭೀಮಸೇನ. ಆ ಉಪಕಾರ ಜಘ್ನೇ ನಿಘ್ನೇನ ವಿಘ್ನ ಗೋಲಬಲ ಬಗ ಧ್ವಂಸನಾತ್ ದೇನ ಶೋಚತ್ ವಿಪ್ರಾಣು ಕ್ರೋಶ ಪಾಶೈಹಿ ಅಸು ವಿಧೃತಿ ಮುಖ ಸುಖ ಶೈಕಚಕ್ರ ಜನಾನ ತಸ್ಮೈತೇ ದೇವ ಕುರುಮಃ ಕುರುಕುರ ಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ ನರ್ಮಣಾ ನಿರ್ಮಮಾಥ. ಇಡೀ ಶ್ಲೋಕದಲ್ಲಿ ಒಂದು ಬಕಾಸುರನ ವಧೆ, ಒಂದು ಕಿರ್ಮೀರನ ವಧೆಗಳ ಮಹತ್ವವೇನೆಂಬುದನ್ನು ವಾಯುಸ್ತುತಿಯಲ್ಲಿ ಕೊಂಡಾಡಿದ್ದ. ಏಕಚಕ್ರ ಜನಗಳಿಗೆ ಅಸು ವಿಧೃತಿ ಸುಖಶ್ಚೈಕಚಕ್ರ ಜನಾನ ಬದುಕೇ ಕಷ್ಟವಾಗಿತ್ತು. ಅವ್ರ ಲಕ್ಸುರಿ ಕಷ್ಟವಾಗಿತ್ತು ಅಲ್ಲ, ಏಕಚಕ್ರ ಜನಗಳಿಗೆ ಬದುಕೇ ಕಷ್ಟವಾಗಿತ್ತು. ಅವರ ಬದುಕನ್ನು ಸುರಕ್ಷಿತ ಮಾಡಿದಂತ ಹಿರಿಮೆ ವಾಯುದೇವರದ್ದಾದ್ದರಿಂದ ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆ ಲೋಕದೊಳಗೆ ಜಗನ್ನಾಥಾಸರ ದೇವರ ನಾಮ. ಪರಿಸರ ನೀನಿದೆ ಹರಿತಾನಿರುವನು, ಇರದಿರೆ ತಾನಿರನು. ಕರಣ ನಿಯಾಮಕ ಸುರರ ಗುರುವೇ ನೀ ಕರುಣಿಸೆ ಕರುಣಿಸುವ. ಇದೇ ರೀತಿ ಇನ್ನೊಬ್ಬ ಬಕಾಸರ ಅಂತ ಒಬ್ಬ ಇದ್ದ, ಅವನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭಾಗವತ ಪುರಾಣ ಕೇಳಿದರೆ ಗೊತ್ತು, ಕೃಷ್ಣನ ಯುದ್ಧಕ್ಕೆ ಬಂದನಂತೆ. ಬಕಪಕ್ಷ ರೂಪದಲ್ಲಿ ಬರ್ತಾನೆ. ಕೃಷ್ಣನ್ ಏನ್ ಮಾಡಿದಂತ ಗೊತ್ತೇನೋ, ನುಂಗಿಬಿಟ್ಟಂತೆ ಕೃಷ್ಣನನ್ನ. ಕೃಷ್ಣ ಒಂಥರ ನುಂಗಿಬಿಟ್ಟ, ಎಲ್ಲ ನೋಡ್ತಾರೆ ಕೃಷ್ಣ ನುಂಗಿಬಿಟ್ಟ, ಕೃಷ್ಣನ ನುಂಗಿಬಿಟ್ಟ ಅಂತ ನೋಡ್ತಾ ಇದ್ರೆ ಕೃಷ್ಣ ಒಳಗೆ ಹೋದನಂತೆ. ವಾದಿರಾಸ ಅವಳು ಭಾರಿ ತಮಾಷೆ ಮಾಡ್ತಾರೆ. ಇವನು ಹೊರಗೆ ಬೆಳಗಿದ್ದಾನೆ, ಬಕಪಕ್ಷಿ ಬೆಳಗಿರುತ್ತಲ್ಲ, ಒಳಗೆ ಹೇಗಿದ್ದ ನೋಡ್ಲಿಕ್ಕೆ ಅಂತ ಕೃಷ್ಣ ಹೋದನಂತೆ. ಒಳಗೆ ಬೆಳಗಿದ್ದಾನ ಕಪ್ಪಿದ್ದ ನೋಡ್ಲಿಕ್ಕೆ ಹೋದ, ನೋಡಿದನಂತೆ ಅಸಹ್ಯ ಆಯ್ತದ ಕೃಷ್ಣನಿಗೆ. ಬರೀ ಕಪ್ಪು, ಒಳಗೆ ಕಶ್ಮಲ, ಏನು ಉಪಯೋಗ ಇಲ್ಲ ಅಂತ ಕೃಷ್ಣ ತಾನು ಹೊರಗೆ ಬಂದ್ಬಿಟ್ಟಂತ. ಆಗಿದ್ದೇನು ಗೊತ್ತಾ, ಕೃಷ್ಣ ಒಳಗೆ ಹೋಗಿಬಿಟ್ಟು ಬೆಂಕಿ ಅಂತ ಸುಡ್ತಾ ಇದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಮಾಡಿದಾಗೆ ಸುಡ್ತಾ ಇದ್ದಾನೆ, ಇಟ್ಕೊಳ್ಳಕ್ಕಾಗಲಿಲ್ಲ, ಮತ್ತೆ ಹೊರಗೆ ಹಾಕ್ಬಿಟ್ಟಂತ ಕೃಷ್ಣನ. ಆಮೇಲೆ ತುಂಡೇನ ಚಚ್ಚರ್ದ, ತುಂಡದಿಂದ ಚುಚ್ಚಲಕ್ಕೆ ಅಂತ ಬಂದಂತೆ ಕೊಕ್ಕಿನಿಂದ. ಎರಡು ಕೊಕ್ಕ ಹಿಡ್ಕೊಂಡಂತ ಕೃಷ್ಣ ಸೀಡಿದನಂತೆ. ಎರಡು ಹೋಳ ಬಕಾಸುರ ಬೀಳ್ತಾ ಇದ್ದ. ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದ, ಒಬ್ಬ ಬಕಾಸುರನನ್ನ ಹರಿ ಕೊಂದ, ಈ ಬಕಾಸುರನ ವಾಯುದೇವರು ಕೊಲ್ತಾರೆ. ಅದು ಎಷ್ಟು ಸಾಮ್ಯ ಇದೆ, ಹರಿವಾಯುಗಳು ಎಷ್ಟು ಸಾಮ್ಯ ಇದೆಯಲ್ಲ. ಅದಕ್ಕೆ ಅವರನ್ನ ಆಭಾಸಕೋಶ್ಯ ಪವನಃ ಪವನಶ್ಯ ರುದ್ರಃ. ಹರಿವಾಯುಗಳಿಗೆ ಇಂಥ ವಿಚಿತ್ರವಾದ ಬಿಂಬ ಪ್ರತಿಬಿಂಬ ಭಾವ ಉಂಟು, ಐಕ್ಯ ಅಲ್ಲ ಮತ್ತೆ ಸಾಮ್ಯ ಅಲ್ಲ. ಅದು ಇಂಥ ಒಂದು ಬಿಂಬ ಪ್ರತಿಬಿಂಬ ಭಾವ ರೂಪದ ಸಾಮ್ಯನೇ ಹೊರತು ಬೇರೆ ರೀತಿ ಸಾಮ್ಯ ಅಲ್ಲ. ವಿಲಾಜಾಳ ಸೀಡಿ ಹಾಕಿದರೆ ಇಲ್ಲೂ ಆಶ್ಚರ್ಯ. ಬಕಾಸುರನ ಕೊಂದಿದ್ದು ಒಂದು ಆಶ್ಚರ್ಯ, ಇನ್ನೊಂದು ಆಶ್ಚರ್ಯ ಇಬ್ಬರು ಸೀಡೆ ಕೊಂದಿದ್ದು. ಕೃಷ್ಣ ಕೊಕ್ಕನ್ನು ಹಿಡಿದು ಎರಡು ಭಾಗ ಮಾಡಿದ್ರೆ ಎರಡು ಹೋಳಾಗಿ ಬಿಡ್ತಾನ ಅವನು, ಇವನು ಕಾಲಿಡಿದ್ರೆ ಎರಡು ಹೋಳಾಗಿ ಬಿಡ್ತಾನೆ. ಇಬ್ಬರು ಸೀಡಿ ಅನಾಯಾಸವಾಗಿ ಸೀಡಿ ಕೊಲ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ಆರಾಧನೆ ಮಾಡಿದವರಿಗೆ ಭಯ ಇಲ್ಲ ಅಂತಾಯ್ತು. ಅಷ್ಟು ಮಾಡಿದ ಭೀಮಸೇನ ಖಾಲಿ ಗಾಡಿ ಯಾಕೆ ಒಯ್ಯಬೇಕು ಅಂತ ಹೇಳಿ ಅವ್ರು ಹೆಣ ಹಾಕೊಂಡು ಹೋಗ್ತಾರೆ. ಅದನ್ನು ಬಕಾಸುರನ ಹೆಣ ಹಾಕೊಂಡು ಹೋಗಿದ್ರು. ನಮಗೊಂದು ಪ್ರಶ್ನೆ, ಹೆಣ ಯಾಕೆ ಒಯ್ಬೇಕು, ಬಿಟ್ಟು ಹೋಗ್ಬಾರ್ದ ಅಲ್ಲಿ ಅದು ಒಂದು ಹೆಣ ಯಾಕೆ ಒಯ್ಬೇಕು? ಇದು ಅನೇಕರಿಗೆ ನೋಡೋದಕ್ಕೆ ಏನಿಸುತ್ತೆ ಗೊತ್ತಾ, ಏನೋ ಮಾಡ್ತಿದ್ದಾರೆ ಸುಮ್ಮನೆ ಬಿಟ್ಟು ಹೋಗಿ ಆ ನಕ್ಷಣ ಸತ್ತೋದ ಪೀಡೆ ಹೋಯ್ತದ ಹೋಗ್ಬಾರ್ದು ಅಂತ ಕೇಳಿದ್ರೆ ಇಲ್ಲ, ಆ ಜನಗಳಿಗೆಲ್ಲ ಬರೀ ಬಕಾಸರ ಗೊತ್ತಿದ್ದಾರೆ, ಸುದ್ದಿ ಕಿವಿ ಬಿದ್ದರೆ ಸಾಲದು. ಅವ್ರ ಹೆಣ ಕಂಡ್ರೆ 100% ಗ್ಯಾರಂಟಿ. ಹೆಣ ಸಿಗೋವರೆಗೂ ಕೊಲೆ ಕನ್ಫರ್ಮ್ ಆಗೋದಿಲ್ಲ. ಇನ್ನು ಕೂಡ ಸಾವು ಕನ್ಫರ್ಮ್ ಆಗ ಡೆಡ್ ಬಾಡಿ ತೋರಿಸ್ಬೇಕು. ಆದ್ರಿಂದ ಬಕಾಸರ ಸತ್ತಿದ್ದಾರೆ ಯೋಚನೆ ಮಾಡಬೇಡಿ ಅಂದ್ರೆ ನೀನೇನೇ ಹೇಳಿ ಅಕಸ್ಮಾತ್ ಬಂದ್ರೆ ಅಂತ ಪ್ರಶ್ನೆ ಬರುತ್ತೆ. ಅದ್ ಬಾಡಿನೇ ತೋರಿಸ್ಬಿಟ್ರೆ ನಿಶ್ಚಿಂತೆಯಲ್ಲಿ ಅವತ್ತಿನಿಂದ ಸುಖವಾಗಿ ಬದುಕ್ತಾರೆ ಜನಗಳು, ನಿಶ್ಚಿಂತೆಯಿಂದ ಬದುಕ್ತಾರೆ. ಅದನ್ನು ತೋರಿಸು, ಒಡಿಗೆ ಎಷ್ಟಿದೆ ಎಂದು ಗೊತ್ತಾಗ ಎಲೆ ಹಾಕ್ಬಿಟ್ರೆ ಅವಾಗ ಗ್ಯಾರಂಟಿ. ಎಲೆ ನೋಡಿದ ತಕ್ಷಣ ಇನ್ನು ಬದುಕ್ತಾರೆ ಎಂಬ ಭಾವನೆ ಬಂದ ತಕ್ಷಣ ಅವನಿಗೆ ಮುಖ ಅರಳಿ ಬಿಡುತ್ತೆ. ಇದು ಪದ್ಧತಿ ಮನುಷ್ಯನು. ಜನಗಳಿಗೆ ಅವ್ರು ನಂಬ ಮಾಧ್ಯಮದಲ್ಲೇ ಅವನಿಗೆ ಎಚ್ಚರಿಕೆ ಕೊಡಬೇಕು. ಅವರು ಕಣ್ಣಾರೆ ಕಂಡಿದ್ದನ್ನು ನಂಬ್ತಾರಾದ್ರಿಂದ ಕಣ್ಣಾರೆ ಶವ ತೋರಿಸ್ಬೇಕು ಅಂತ ಹಾಕೊಂಡು ಹೋದ್ರೆ ಅದ ಹೋಗ್ತಾ ಇದ್ದಾರೆ. ಊರವರು ಬಂದು ಇನ್ನೂ ಬೆಳಗಾಗಿಲ್ಲ, ಬೆಳಗಾಗಿ ಇಷ್ಟೆಲ್ಲ ರಾತ್ರಿ ಹೊತ್ತು ವಾಪಸ್ ಬರೋತ್ತೆ ಸರಿಯಾಗಿ. ಅಲ್ಲಿ ನಡೆದ ಕಥೆ ಇಷ್ಟೇ. ಭೀಮಸೇನ ಅವನ ಶವವನ್ನ ಗಾಡಿಯಿಂದ ಇಳಿಸಿ ಅಗಸೆ ಬಾಗಲು ಅಂತ ಕರೀತಾರಲ್ಲ ಮಹಾದ್ವಾರ, ಆ ಬಾಗ ನಿಲ್ಲಿಸಿಬಿಟ್ರೆ ಮಹಾದ್ವಾರ ಸ್ಟ್ರೈಟ್ ಆಗಿ ನಿಲ್ಲಿಸಿಬಿಟ್ಟು ಅಲ್ಲಿಂದ ಹೊರಟದ. ಆ ಹೆಣ ಭಾರ ಸಾಮಾನ್ಯ ಒಂದ್ ಹೆಣ ಹೊರೋದೇ ಕಷ್ಟ ಅಂತ ಹೇಳ್ತಾರೆ ಜನಗಳು. ಆ ಬಕಾಸರ ಹೆಣ ಅಂದ್ರೆ ಎಷ್ಟು ವರ್ಷದಿಂದ ಕಂಡವರ ರಕ್ತ ಮಾಂಸದಿಂದ ಪಾಪಿಷ್ಟ, ಯಾರು ಅಸಿಸ್ಟೆನ್ಸೇ ಇಲ್ಲ. ಇದು ಭೀಮನ ವಿಶೇಷ. ವಾಯುದೇವರು ನಿಲ್ಲಿಸಿದಾರ ಅಂತ ಕೇಳಬೇಡಿ, ನಾವೆಲ್ಲ ನಿಂತು ಓಡಾಡೋದು ಯಾರಿಂದ ಗೊತ್ತೇನು, ವಾಯುದೇವರಿಂದ ಅಂತ ಹೇಳ್ತಾರೆ. ಮತ್ತು ವಾಯುದೇವರು ಕೈ ಬಿಟ್ಟುಬಿಟ್ರೆ ಹೇಳಕ್ಕಾಗದಿಲ್ಲ, ವರ್ಷನಿಗೆ ಹಾಸಿಗೆಯಿಂದ ಹೇಳೋದಕ್ಕಾಗೋದಿಲ್ಲ, ಹಾಗೆ ಬಿದ್ದಿರ್ತಾನೆ. ಅದಕ್ಕೆ ವಾಯುದೇವರಿಗೆ ಉಕ್ತ ಅಂತ ಅವ್ರ ಹೆಸರು. ಉಕ್ತ ಉತ್ಥಾಪನಾದ ಉಕ್ತ ಅಂತ ಇತರೆ ಉಪಶತನೇ ಕರೀತಾರೆ. ಇವತ್ತು ವಾಯುದೇವರು ಅನುಗ್ರಹ ಮಾಡದೆ ಹೋದರೆ ಯಾವನು ಹೇಳಕ್ ಬರೋದಿಲ್ಲ, ಎದ್ರೆ ಬ್ಯಾಲೆನ್ಸ್ ಇರೋದಿಲ್ಲ, ಅವನಿಗೆ ನಪ್ಪ ಅಂತ ಬಿದ್ದು ಬಿಡ್ತಾನೆ. ಮತ್ತೆ ಹೇಳೋದಕ್ಕೆ ಬ್ಯಾಲೆನ್ಸ್, ವಾಯುದೇವರ ಅನುಗ್ರಹ ಬೇಕು, ನಿಂತುಕೊಳ್ಳಕ್ಕೆ ವಾಯುದೇವರ ಅನುಗ್ರಹ ಬೇಕು, ಕೈ ಎತ್ತಲಕ್ಕೆ ವಾಯುದೇವರ ಅನುಗ್ರಹ ಬೇಕು. ಅದಕ್ಕೆ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾಹ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೋತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ನಾವ್ ಹೇಳುತ್ತೇವೆ, ನಾವ್ ನಿಂತಿರ್ತೇವೆ ಅಂತ ಹೇಳ್ತೀವಲ್ಲ, ವಯಸ್ಸಾದ್ಮೇಲೆ ಯಾಕೆ ನಿಲ್ಲಕ್ಕಾಗೋದಿಲ್ಲ ಅವನಿಗೆ? ಯಾಕೆ ಹಿಡ್ಕೊಂಡ್ರೆ ನಿಲ್ಲಕ್ಕಾಗೋದಿಲ್ಲ, ಬರೀ ಅಲ್ಲ ಹಿಡ್ಕೊಂಡ್ರು ಬಿಡಿಸ್ಬಿಡ್ತಾನೆ, ಅಷ್ಟು ಮಟ್ಟಿಗೆ ಬಿಡ್ತಾನೆ. ಅದಕ್ಕೆ ವಾಯುದೇವರು ಯಾವ್ಯಾವ ರೂಪದ ಶಕ್ತಿ ತೆಗಿತಾ ಹೋಗ್ತಾರಲ್ಲ ಅದ್ರ ತಕ್ಕಂತೆ ಎಫೆಕ್ಟ್ ಎಲ್ಲ ಹೋಗ್ತಾ ಬರುತ್ತೆ. ಅನುಗ್ರಹ ಮಾಡಿದರೆ ಮಾತ್ರ ಉಂಟೆ ಹೊರತು ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅದೇ ಮೊನ್ನೆ ಕತೆ ಹೇಳಿದ್ದೇನಲ್ಲ. ಅವನ್ನ ಎತ್ತಿಕೊಂಡು ಹೋದರೆ ಆ ಹಿಲೇರಿನ ಹಿಮಾಲಯ ಪರ್ವತ ಏರಿದವರು, ಮೌಂಟ್ ಎವರೆಸ್ಟ್ ಅನ್ನು ಏರಿದ ಪ್ರಪ್ರಥಮ ವ್ಯಕ್ತಿ ನಮ್ಮ ಇಂಡಿಯಾದಿಂದ ಮೌಂಟ್ ಎವರೆಸ್ಟ್ ಹತ್ತಿದ್ದಾನೆ. ಅಂಥವನನ್ನ ಸನ್ಮಾನ ಮಾಡಲಿಕ್ಕೆ ಅಂತ ಮೇಲೆ ಕರೆದ್ರೆ 6 ಮೆಟ್ಲರ ಸ್ಟೇಜ್ ಹೊತ್ಕೊಂಡು ಹೋಗ್ಬೇಕಾಯ್ತಂತ ಅವನ ಲೆಕ್ಕ. ಮನುಷ್ಯನ ಜೀವನ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅಂಥ ಮೌಂಟ್ ಎವರೆಸ್ಟ್ ಒಬ್ಬನೇ ಹತ್ತಿದ ಸಾಮರ್ಥ್ಯೆಯಲ್ಲಿ ಈಗ ವೇದಿಕೆ ಹತ್ತಕ್ಕೆ ಬರೋ ಸ್ಥಿತಿಯಲ್ಲಿಲ್ಲ ಅಂತ ತಿಳ್ಕೊಂಡ್ರೆ ದೇವರು ಕೈ ಬಿಟ್ರೆ ಮನುಷ್ಯರ ಸ್ಥಿತಿ ಏನಾಗುತ್ತೆ ಅಂತ ಹೇಳೋದು ಒಳ್ಳೆ ದೃಷ್ಟಾಂತ ಇವೆಲ್ಲ ಕೂಡ. ಅದಕ್ಕೋಸ್ಕರ ವಿಮಸೆಯಿಂದ ನಿಲ್ಲಿಸಿದ್ರು ಅಂದ್ರೆ ನಿಲ್ಲಿಸಿದ್ರೆ ನಿಲ್ಲಬೇಕು. ಅವನು ನಿಂತ್ಕೊಂಡ ಬಾಡಿ ಎತ್ತಿಕೊಂಡಿತು. ವಿಮಸರ ಅಲ್ಲಿಂದ ಹೋಗಿ ಸ್ನಾತ್ವಾ ಅಂತ ಹೇಳ್ತಾರೆ, ರಾಕ್ಷಸರ ದೇಹ ಮುಟ್ಟಿದ್ದೆ ತಾನೆ. ಸ್ನಾನ ಮಾಡಿಬಿಟ್ಟು ಅವರು ಶುದ್ಧ ಪವನ, ಯಾವ ನೀರಿಗಿಂತ ಅವರೇ ಪವಿತ್ರ, ಲೋಕದ ಧರ್ಮ ತೋರಿಸ್ಬೇಕಲ್ಲ. ಸ್ನಾನ ಮಾಡಿ ಮನೆಗೆ ಹೋಗ್ಬಿಟ್ರು. ಅದಕ್ಕೆಲ್ಲ ಕಾಯ್ಗಳು ಕೂತಿದ್ದಾರೆ ಭೀಮ ಧರ್ಮರಾಜಾದಿಗಳೆಲ್ಲ ಕೂಡ. ವಿಮಸೇನ ಇನ್ನು ಯೋಚನೆ ಇರಲಿಲ್ಲ, ಅವರು ಕುಂಚಿ ಅಷ್ಟೇ ಯೋಚನೆ ಇರಲಿಲ್ಲ, ಭೀಮ ಬರ್ತಾನೆ ಇಲ್ಲ ಅಂತ ಯೋಚನೆ ಇರಲಿಲ್ಲ, ಯಾವ ಬರ್ತಾನೆ ಅಷ್ಟೇ ಪ್ರಶ್ನೆ ಇತ್ತಷ್ಟೇ. ಬಂದಾಯ್ತು, ವಿಮಸೇನ ಕೇಳ್ತಾ ಹ್ಯಾಕ್ ಕೊಂದೆ ಇನ್ ಕೊಲ್ಲೋದ್ರ ಬಗ್ಗೆ ಸಂಶಯ ಇರಲೇ ಇಲ್ಲ, ಹ್ಯಾಕ್ ಕೊಂದೆ ಎಲ್ಲ ಕತೆ ಹೇಳಿ ಶುರು ಮಾಡಿದರೆ. ಬಕಾಸರನ ಕೊಂದಿದ್ದು ಭೀಮಸೇನ, ಫಸ್ಟ್ ಪ್ರವಚನ ಮಾಡಿದ್ದು ಭೀಮಸೇನ, ಬಕಾಸರ ವಧೆ ಮೊದಲೇ ಪ್ರವಚನ ಮಾಡಿದ್ದೆ ಭೀಮಸೇನ. ಎಲ್ಲರೂ ಹೇಳಿ ಮಂಗಳ ಆಗಬೇಕಲ್ಲ, ಮೊದಲು ಊಟದ ವ್ಯವಸ್ಥೆ ಇದೆ, ಮತ್ತೆ ಎಲ್ಲಿ ತೋರಿಸ್ತಾರೆ ಅಲ್ಲೇನೆ. ಎಲ್ಲ ಪ್ರವಚನ ಮಾಡೋ ಹೊತ್ತಿಗೆ ಬೆಳಗಾಗಿದೆ. ಆ ಕಡೆಗೆ ಊರಿನ ಜನ ನಿಧಾನವಾಗಿ ಸಂಚಾರ ಶುರುವಾಯಿತು. ಎದ್ದು ಓಡಾಡಲಿಕ್ಕೆ ಅಂತ ಬರ್ತಾರೆ ಬಕಾಸರ ಹೆಣ, ತಕ್ಷಣ ಅವರಿಗೆ ಗಾಬರಿ ಆಗಿಬಿಡುತ್ತೆ. ಅಷ್ಟು ಯೋಚನೆ ಮಾಡೋ ಟೈಮ್ ಇರಲಿಲ್ಲ ಅವರಿಗೆ. ಏನ್ ಮಾಡಿದ್ರಂತೆ, ಓಹೋ ನಿನ್ನೆ ಯಾರ್ದೋ ಸರದಿ ಇತ್ತು, ಬಕಾಸುರರಿಗೆ ಕಳಿಸಿಲ್ಲ ಅಂತ ಕಾಣುತ್ತೆ, ಸಿಟ್ಟು ಬಂದಿದೆ ಬಕಾಸುರನಿಗೆ, ಅದಕ್ಕೆ ಅವನೇ ಬಂದುಬಿಟ್ಟಿದ್ದಾನೆ ತಿಳ್ಕೊಂಡ್ಬಿಟ್ರು. ತಿಳ್ಕೊಂಡಿದ್ದು ಎಲ್ಲ ಒಳಗೆ ಶುರು ಮಾಡಿಬಿಡ್ತಾರೆ, ಅಯ್ಯೋ ಬಕಾಸುರ ಬಂದ ಅಂತೇಳಿ. ಎಷ್ಟು ತುಂಬಾ ಜ್ವರ ಓಡ್ತಾರೆ ಪಾಪ. ಆದ್ರೆ ಅವರಿಗೆ ಅನಿಸುತ್ತೆ, ನಾವು ಎಷ್ಟು ಓಡಿದ್ರು ಅವನ ಕೈ ಚಾಚಿರು ಸಾಕು ಸಿಕ್ಬಿಡಿದ್ರು ಎಂದು ಗೊತ್ತಿತ್ತು ಅವರಿಗೆ. ದೊಡ್ಡ ರಾಕ್ಷಸ ಅವನು, ಇನ್ನೇನ್ ಬಕಾಸ್ ಹಿಡ್ಕೋತಾನೆ ನೋಡಿ, ಬರಲೇ ಇಲ್ಲ ಕೈ ಅವನು, ಹಾಗೆಲ್ಲ ಸುಮ್ಮನೆ ಇದ್ದವನಲ್ಲ ಅವನು, ಯಾತಕ್ಕೆ ಅಂತ ತಿರುಗಿ ನೋಡ್ತಾರೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಓ ಈ ರೀತಿ ನಿಲ್ಲೋ ಮನುಷ್ಯ ಅಲ್ಲ ಇವನು, ಏನಾಗಿದೆ ಅಂತ ಯೋಚನೆ ಮಾಡಿ ಹಾಗೆ ನೋಡ್ತಾ ನಿಂತರಂತೆ. ಆಗ ನೋಡ್ತಾರೆ ಕಾಗೆ ಹದ್ದುಗಳು ಅವನು ಕುಕ್ತಾ ಇವೆ ತಲೆ ಮೇಲೆ. ಆಚಾರ್ಯ ನೆಲ ವರ್ಣನೆ ಮಾಡ್ತಾರೆ, ಹೇತು ಭೀಹಿ ಅಂತ ಹೇಳ್ತಾರೆ. ಗಡ್ಡ ಬಾಡಿ ಹೇಗೆ ಗುರುತಿಸ್ಬೇಕು ಗೊತ್ತೇನು, ಒಂದು ಹಾವಿರುತ್ತೆ ಗಾಬರಿ ಆಗ್ತಾ ನೋಡ್ತಾನೆ, ಅಲ್ಲ ಚುಚ್ಚುತ್ತಾ ಇರುತ್ತೆ ಯಾವ್ದು ಪ್ರಾಣಿ, ಓ ಇಲ್ಲಿ ಸತ್ತೋಗಿದೆ ಅಂತ. ಇಲ್ಲ ಹೋದ್ರೆ ಹಾವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯುಕ್ತಿ ಅಂತ ಕರೀತಾರೆ, ಅನುಮಾನ ತೀರ್ಥರ ಯುಕ್ತಿ ಇವೆಲ್ಲ ಕೂಡ. ಅವ್ರು ನೋಡಿದ್ರಂತೆ, ಓಹೋ ಹಾಗಿರೋ ಬಕಾಸರ ಸತ್ತೋಗಿದ್ದಾನೆ ಅಂತ ಅನ್ಕೊಂಡು ಗಾಬರಿ ಭಾರಿ ಖುಷಿ ಅವರಿಗೆಲ್ಲ ಕೂಡ. ಇನ್ನು ಗ್ಯಾರಂಟಿ ಮಾಡ್ಕೋಬೇಕಾದ್ರೆ ಎಲ್ಲ ಸೇರಿಬಿಡ್ತಾರೆ, ಊರಿನ ಜನ ಎಲ್ಲ ಸೇರಿಬಿಟ್ಟಿದ್ದಾರೆ, ನೋಡ್ತಾರೆ ಬಕಾಸರ ದೇವನಂತ ಹೆಣ. ಆಗ ಯಾರು ಕೊಂದ್ರು, ಅವನೇ ಸತ್ತ, ಅವನೇ ಸಾಯ ಕೇಸ, ಸಾಧ್ಯನೇ ಇಲ್ಲ. ವೀರಪ್ಪನ ಅವನೇ ಸಿಕ್ಕ ಅಂದ್ರೆ ಯಾರು ನಮ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವ್ನು ಸಾಯ್ದ ಸಾಯ್ತಾನೆ ಅವ್ರು ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಠ ಇವಂತ ರಾಕ್ಷಸರು ಕೇಳಬೇಕಾ, ಅವನೇ ಸಾಯನಲ್ಲ ಇವನು, ವರಣ ಇದೆ, ಈಶ್ವರರ ವರ ಇರೋದ್ರಿಂದ ಅವನು ಸಾಯೋ ಪ್ರಸಂಗ ಇಲ್ಲ. ಮತ್ತೆ ಯಾರು ಕೊಂದ್ರು ಅಂತ ಪ್ರಶ್ನೆ, ಯಾರು ಕೊಂದ್ರು, ಇನ್ವೆಸ್ಟಿಗೇಷನ್ ಹೇಗೆ ಮಾಡಬೇಕು ತೋರಿಸ್ತಾರೆ ಅದ್ರೊಳಗೆ. ಹುಡುಕಿದ್ರು. ಹಿಂದೆ ಯಾರು ಸರದೇ ಇತ್ತು? ಲಿಸ್ಟ್ ಇತ್ತಲ್ಲ ಮನೆಗಳು, ಲಿಸ್ಟ್ ತಗೊಂಡ್ರು. ಯಾರು ಸರದೇ ಇತ್ತು? ಬ್ರಾಹ್ಮಣ ಹೆಸರು ಸಿಕ್ತು. ಸೀತಾ ಅವನ ಮನೆ ಓಡಿದ್ರು. ಓಡಿಬಿಟ್ಟು, ಬ್ರಾಹ್ಮಣ ಏನು ವಿಷಯ ನಡೀತು ನಿನ್ನ ಹೇಳು ಅಂತ ಕೇಳಿದ್ರು. ಅವ್ನು ಹೇಳಕ್ಕೆ ಕಾಯ್ತಾ ಇದ್ದ ಪಾಪ ಆಗ್ಲೇನೆ, ಅವ್ನು ಬೇಕು ತುಂಬಾ ಹೇಳಕ್ಕೆ ಕಾಯ್ತಾ ಇದ್ದ. ಹೇಳಿದ, ನೋಡಯ್ಯ ನಿನ್ನೆ ನಾವು ಪ್ರಸಂಗ ಬಂತು, ನಾವು ಹೋಗ್ಬೇಕಾಗಿತ್ತು, ಕತೆ ನಡೆದೋಯ್ತು, ಒಬ್ಬ ವ್ಯಕ್ತಿ ಅವನ ತಾಯಿ ಕಳಿಸ್ಕೊಟ್ಲು, ಆತನೇ ಕೊಂದಿದ್ದಾನೆ. ಆಕೆ ಹೇಳಿದ್ಲು, ನನ್ನ ಮಗನನ್ನ ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಅವನು ನಿಮ್ಮ ಊರಿನ ಕಳಂಕವನ್ನು ಬಿಡಿಸ್ತಾನೆ, ಅವನು ಕೊಲ್ತಾರೆ ಅಂತ ಹೇಳಿದ್ಲು. ಅದೇ ಆಗಿದೆ ಅಂತ ಹೇಳಿದಾಗ ಎಲ್ಲ ಕರ್ಕೊಂಡು ಬರ್ತಾರೆ, ಯಾರು ತೋರಿಸು ತೋರಿಸು ಅಂತ ಹೇಳ್ತಾರೆ. ಮನೆಯಲ್ಲೇ ಇದ್ದಾರಲ್ಲ ಭೀಮಸೇನ, ಮನೆಯಲ್ಲೇ ಭೀಮಸೇನ ಇರೋ, ನಮ್ಮ ಮನೆಯಲ್ಲೇ ಸರ್ವಮೂಲ ಇದ್ರೆ ಭೀಮಸೇನ ಇದ್ದಾಗ ಲೆಕ್ಕ, ಮನೆಯಲ್ಲೇ ಭೀಮಸೇನ ಇದ್ದಾಗ ಲೆಕ್ಕ, ಒಳ್ಳೆ ರಕ್ಷಣೆ ಕೊಡ್ತಾರೆ. ತೋರಿಸಿದಂತೆ ಅವ್ರು ಎಷ್ಟು ಖುಷಿ ಗೊತ್ತಾ ಎತ್ಕೊಂಡ್ಬಿಡ್ತಾನೆ. ದೊಡ್ಡ ಮೆರವಣಿಗೆ ಭೀಮಸೇನ ಉತ್ಸವ, ಹನುಮದ ಉತ್ಸವ ಬರ್ತಾರಲ್ಲ, ಭಾರಿ ಉತ್ಸವ, ಎಂಥ ಪುಣ್ಯ. ಭೀಮಸೇನ ಅಂತ ಗೊತ್ತಿಲ್ಲ ಇಷ್ಟಾದ್ರೂ ಕೂಡ, ನಮ್ಮನ್ನ ಕಾಪಾಡಿದ ಮಹಾವ್ಯಕ್ತಿ ಅಂತ ತಿಳ್ಕೊಂಡು ಎತ್ಕೊಂಡು ಬಿಟ್ಟು ಉತ್ಸವ ಮಾಡಿದ್ದು ಮಾಡಿದ್ದೇನೆ. ದೊಡ್ಡ ಸಮಾರಂಭ ಗೊತ್ತಿನ ದಿವಸ, ಎಂಥ ಸಮಾರಂಭ ಗೊತ್ತೇನು, ಇಷ್ಟು ದಿವಸಗಳ ಕಾಲ ಆ ಪಾಪಿಯಾದ ಪ್ರಕಾಶರನಿಗೆ ನಮ್ಮ ಹಿಂದಿನವರು 2 ಕೋಟಿ ವರ್ಷ ಅಂದ್ರೆ ಎಷ್ಟು ಜನರೇಷನ್ ಆಗಿರೋ ಲೆಕ್ಕ ಹಾಕಿ ಅಂದ್ರೆ ಮನೆ ಫ್ಯಾಮಿಲಿಯಲ್ಲಿ ಒಬ್ಬ ಎಷ್ಟು ಜನ ಸತ್ತೋಗಿದ್ದಾರೆ ಅವ್ನು ಬಾಯಿ ಬಿದ್ದುಬಿಟ್ಟು, ಉಳಿದವರೆಲ್ಲ ಅವ್ನು ಬಾಯಿ ಬೆಳೆಸ ಹೆರಬೇಕಷ್ಟೇ, ಹೆರದು ಅವ್ನು ಬಾಯಿ ಬಿಡ್ಬೇಕು ಜನಗಳು. ಹೋಗಿ ಈ ತರ ಆಗೋಗ್ಬಿಟ್ಟಿತ್ತು. ಪಾಪಿಷ್ಟನಿಗೆ ಅನ್ನ ಕೊಟ್ಟು 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 ಪಾಪ ಮಾಡಿದ್ದೇವೆ, ಆ ಪಾಪ ಕಳ್ಕೊಳ್ಬೇಕು. ಪುಣ್ಯಾತ್ಮ ಅವನ್ನು ಕೊಂದವನು ನೀನೇ ತಾನೆ, ನಿನಗೋಸ್ಕರ ದೊಡ್ಡ ಯಜ್ಞ ಮಾಡ್ತೇವೆ ಅಂತ ಅನ್ನದ ರಾಶಿ ಹಾಕಿಬಿಟ್ರದು. ಅವನು ಎಷ್ಟು ಊರಿನ ಜನ ಎಲ್ಲ ಸೇರಿ ದೊಡ್ಡ ಅನ್ನದ ರಾಶಿ, ಅನ್ನಾತ್ಮಕಂ ಕರಮಮುಷ್ಯ ಅಂತ ಆಚಾರ್ಯ ಬರೀತಾರೆ. ದೊಡ್ಡ ಯಜ್ಞವನ್ನು ಮಾಡಿ ಭೀಮ ಸೇತುವೆಯ ಮುಂದೆ ಇಟ್ಟುಬಿಟ್ಟು ಇದನ್ನೆಲ್ಲ ಸ್ವೀಕಾರ ಮಾಡು, ನಮ್ಮ ಇಷ್ಟು ದಿವಸ ಪಾಪ ಎಲ್ಲ ಹೋಗಬೇಕು, ರಕ್ಷಣೆ ಮಾಡು ಅಂತ ಹೇಳಿದಾಗ ಅವತ್ತು ಭೀಮಸೇನ ದೇವರಿಗೆ ಕೊಟ್ಟರಲ್ಲ, ಒಬ್ಬ ಬ್ರಾಹ್ಮಣ ಕೊಟ್ಟ ಅನ್ನ, ಇಡೀ ಊರಿನ ಜನ ಕೊಟ್ಟ ಅನ್ನ, ಈಗ ಅದಿಷ್ಟನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸಿ ತಾನ್ ತಿನ್ನಲಿಲ್ಲ ಇವತ್ತು ಒಬ್ಬರೇನೆ, ಕಷ್ಟನೇ ಇದ್ದಲ್ಲ ತಗೊಳ್ಳೋದಕ್ಕೀಗ ಎಲ್ಲರಿಗೂ ಹಂಚಿದ್ರು. ಆದ್ರೆ ಒಬ್ಬರೇ ಇದ್ದಾಗ ತಿಂದ ರೀತಿ ಹೇಗಿತ್ತು, ಜನ ಇದ್ದಾಗ ತಿನ್ನಲಿಲ್ಲ, ಅಷ್ಟು ಜನ ಊಟ ಹಾಕಿಸಿದಾಗ ಆಯ್ತು. ಅಷ್ಟು ಜನಕ್ಕೆ ಭೀಮಸೇನನ ಸಂಭ್ರಮದ ವ್ಯವಸ್ಥೆ ಆಯಿತು, ಅವರಿಗೆಲ್ಲ ಆನಂದವೇ ಆನಂದ, ಜನ್ಮ ಪೂರ್ತಿ ಗಂಟು ಬಿದ್ದ ದೊಡ್ಡ ಒಂದು ಅನಿಷ್ಟ ತೊಲಗಿತು ಅಂತ ಹೇಳಿ ಸಂಭ್ರಮದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಕಾಸುರನ ಹನನ, ಏಕಚಕ್ರ ನಗರಗಳಿಗಿದ್ದಂತಹ ಅಸಾಧ್ಯವಾದಂತಹ ಆಪತ್ತಿನ ಪರಿಹಾರ, ಭೀಮನ ಕಾರ್ಯ ಧರ್ಮರಾಜಾದಿಗಳಿಗೆ ಭಾರಿ ಖುಷಿ ಕೊಟ್ಟು, ಒಂದೊಂದು ಭೀಮನ ಮಹತ್ವ ಕೂಡ ಮುಂದಿನ ಯಶಸ್ಸಿಗೆ ಅವರಿಗೆ ಧೈರ್ಯ ಕೊಡ್ತಾ ಇತ್ತು. ಇನ್ನು ಮುಂದೆ ಯೋಚನೆ ಇಲ್ಲ, ಸುಖವಾಗಿ ನಮ್ಮ ಜೀವನದಲ್ಲಿ ಗೆಲುವು ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನ ಧರ್ಮಾದಿಗಳು ಹೊಂತಾ ಇದ್ದಾರೆ. ಆ ಬಕಾಸುರವಧೆ ಕಥೆ ಮುಗಿತು. ಅಷ್ಟೊತ್ತು ಸರಿಯಾಗಿ ಅಲ್ಲಿಗೆ ವೇದವ್ಯಾಸದೇವರು ಬಂದೇ ಬಿಟ್ರಂತೆ. ನೋಡಿ ಯಾವ ಟೈಮಿ ಬರ್ತಾರ, ಯಾರು ಆ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಯಾರು ಕೂಡ ಅಟೆಂಡರ್ ಬರೋದಿಲ್ಲ, ಬೆಲ್ಲೊಡದೆ ಬರೋದಿಲ್ಲ, ಆಗಲೇ ಬೇಕಂತ ಬರ್ತಾರೆ. ಆಮೇಲೆ ಯಾಕೆ ಹೊಡ್ಕೋತೀರಿ, ತಡೆ ಎದ್ದು ಬರ್ತಾನೆ ಪಾಪ, ದುಡ್ಡು ಪೇಡ್ ಸರ್ವೆಂಟ್ ಅವನು, ಅವನು ಬರೋದಿಲ್ಲ. ಅದಕ್ಕೆ ದೇವರು ಬಂದಾಗ ಯಾರೂ ಬರೋದಿಲ್ಲ. ತಕ್ಷಣ ಬಂದ್ರಂತೆ ಆ ಹಿಡಿಂಬಾಸುರನ ಪ್ರಸಂಗ, ಅಲ್ಲಿ ಬಂದ್ರು, ಆಮೇಲೆ ಇಲ್ಲಿ ಬಂದ್ರು, ಅದು ಬರೆದಿದ್ದ ಜಾಗವೇ ಇಲ್ಲ, ಅವ್ರು ಬರದೆ ಹೋದ್ರೆ ಆಪತ್ತು ಗ್ಯಾರಂಟಿ ಅಂತ. ಅವರು ಬಂದ ತಕ್ಷಣ ಯಥಾ ಪ್ರಕಾರ ಸಾಷ್ಟಾಗ ನಮಸ್ಕಾರ ಹಾಕಿದ್ರು. ವೇದವ್ಯಾಸ ಅವರು ಮಾತಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಆಯ್ತು ನಿಮ್ದೀಗ, ಇದು ಎಷ್ಟು ದಿವಸ ಆಯ್ತು, ಯಾರು ಲೆಕ್ಕ ಇಡ್ಲಕ್ ಹೋಗೋದಿಲ್ಲ ಆಚಾರ್ಯ, ಎಲ್ಲ ಲೆಕ್ಕ ಇಡ್ತಾರೆ. 6 ತಿಂಗಳಾಗಿತ್ತು ಬಕಾಸುರನ ಮಟ್ಟಕ್ಕೆ ಬಂದು, 6 ತಿಂಗಳಾಗಿತ್ತು ಹಿಡಿಂಬವನದಲ್ಲಿ 6 ತಿಂಗಳು ಕಳೆದ್ರು. ಆಮೇಲೆ ಅರಗಿ ಮೇಲೆ 6 ತಿಂಗಳಿದ್ರು, ಒಂದೂವರೆ ವರ್ಷ ಆಯ್ತು ಅವರೀಗ, ಹಸ್ತಿನಾಪುರದಿಂದ ಹೊರಟು 1.5 ವರ್ಷ ಆಗಿದೆ ಈಗ. ಇಲ್ಲಿಂದ ಮುಂದೆ ಅವರೀಗ ಪಂಚಾಳಪಟ್ಟಣಕ್ಕೆ ಹೋಗಬೇಕು. ಆಗ ವೇದವ್ಯಾಸದೇವರು ಹೇಳ್ತಾರೆ, ನಿಮ್ಮ ಕೆಲಸ ಇಲ್ಲಿದ ಮುಗಿತೀಗ, ಮುಂದೆ ಭಾರಿ ದೊಡ್ಡ ಕೆಲಸ ಇದೆ, ಒಂದು ಕಥೆ ಹೇಳ್ತೇನೆ ಕೇಳಿ ಅಂತ ವೇದವ್ಯಾಸ ದೇವರು ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮ ಜಾಯಾಹ ವ್ಯಾಸೋಹ್ಯನು ಚ ಜಗತಾಂ ಗುರುರಿಂದೀರೇಶ ಯಾತ ಅಂತ ಹೇಳಿದ್ರೆ, ನೋಡಿ ಪಾಂಡವರೇ, ದ್ರುಪದ ರಾಜನಿಗೆ ತುಂಬಾ ತಪಸ್ಸಿನ ಪ್ರಭಾವದಿಂದ ಒಬ್ಬ ಮಗಳು ಹುಟ್ಟಿದ್ದಾಳೆ, ಒಬ್ಬ ಮಗ ಹುಟ್ಟಿದ್ದಾನೆ. ಈ ಮಗ ಹುಟ್ಟಿರೋ ಕಥೆ, 2 ಹುಟ್ಟಿರೋ ಕಥೆ ನಿಮಗೆ ಗೊತ್ತಿದೆ. ಆ ಮಗಳು ದ್ರೌಪದಿ ಅಂತ ವಿಖ್ಯಾತಳಾಗಿದ್ದಾಳೆ. ಆಕೆ ಸಾಮಾನ್ಯವಾದ ಕನ್ಯೆಯಲ್ಲ, ಅನೇಕ ದೇವತೆಗಳ ಆವೇಶ ಹೊಂದಿರತಕ್ಕಂತಹ ವಿಶಿಷ್ಟ ವ್ಯಕ್ತಿ. ಆಕೆಗೆ ಸ್ವಯಂವರ ಅಂತ ದ್ರುಪದರಾಜ ಏರ್ಪಾಟು ಮಾಡಿದ್ದಾನೆ. ಆ ಸ್ವಯಂವರ ನಡಿಲಕ್ಕಿದೆ, ಇನ್ನೇನು, ನೀವಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸ್ವಯಂವರ ನಡೀತಾ ಇದೆ, ದ್ರೌಪದಿಯ ಸ್ವಯಂವರ, ನೀವಲ್ಲಿಗೆ ಹೋಗಿ, ನಿಮಗೆ ಸ್ವಯಂವರ ಅಂತ ಅರ್ಥ. ನೀವಲ್ಲಿಗೆ ಹೋಗಿ, ನಿಮಗೆ ಸ್ವಯಂವರ, ಕಂಪನಿ ಮ್ಯಾನೇಜರು, ನೀನು ಅಪ್ಲೈ ಮಾಡಯ್ಯ ಅಂದ್ರೆ ಗ್ಯಾರಂಟಿ ಕೊಡಿಸ್ತೇನೆ ಅಂತ. ಯಾರು ಅಪ್ಲೈ ಮಾಡೋ ಆತ ಹೇಳ್ಬೇಕು, ನೀನು ಅಪ್ಲೈ ಮಾಡು ಅಂದ್ರೆ ಉಳಿದು ಫಾರ್ಮ್ಯಾಲಿಟಿ ಅಂತ ಅರ್ಥ. ನೀವಲ್ಲಿಗೆ ಹೋಗಿ ಅಂತ ವೇದವ್ಯಾಸದೇವರು ಎಲ್ಲ ದ್ರೌಪದಿ ಇತಿಹಾಸವನ್ನು ಹೇಳಿ ಹೊರಟ್ರಂತೆ. ಏನ್ ಇತಿಹಾಸ ಅಂತ ಈಗ ಬೇಡ, ಮುಂದೆ ಹೇಗೂ ಗೊತ್ತಾಗುತ್ತಾ ಅದ್ರಿಂದ ಅಲ್ಲಿ ನೋಡೋಣ. ಅವ್ರು ಹೊರಟ್ರು, ಏನು ಸ್ವಯಂವರ ಪ್ರಸಂಗ, ಯಾತಕ್ಕೆ ಬಂತು ಸ್ವಲ್ಪ ಯೋಚನೆ ಮಾಡಬೇಕು. ದ್ರುಪದ ರಾಜ ಬಯಸಿ ಬಯಸಿ ಮಗಳನ್ನ ಪಡೆದ, ಅರ್ಜುನ ಕೊಡ್ಲಕ್ಕೆ ಒಬ್ಬ ಮಗಳು ಬೇಕು ಅಂತ ಹೇಳಿ ಮಗಳನ್ನ ಪಡೆದ, ಹಿಂದೆ ಕತೆ ಕೇಳಿದ್ದೇವೆ. ಅದ್ರ ಮೇಲೆ ಸ್ವಯಂವರ ಯಾಕೆ ಪಡಬೇಕಾಗಿದ್ರ, ಇಂಥ ವರ ನಿಶ್ಚಯವಾಗದೆ ಹೋಗಿದ್ರೆ ಸ್ವಯಂವರ ಮಾಡಬೇಕು, ವರ ನಿಶ್ಚಯ ಆಗಿದೆ, ಈ ಸ್ವಯಂವರ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಉತ್ತರ ಅಲ್ಲೇ ಇದೆ. ದ್ರುಪದ ರಾಜ ಪಾಪ ಅಷ್ಟೆಲ್ಲ ಸಂಭ್ರಮದಿಂದ ಮಗಳನ್ನ ಪಡೆದು ಅಜ್ಜನ ಕೊಟ್ಟು ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ರೆ ಸುದ್ದಿ ಬಂತು, ಪಾಂಡವರೆಲ್ಲ ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿಬಿಟ್ರು ಸುದ್ದಿ ಬಂತು. ಇನ್ನೇನ್ ಮಾಡ್ಬೇಕಾಗ ಲೆಕ್ಕ ಹಾಕಿ
ಅರ್ಜುನಾದಿಗಳು ಇದ್ರು ಅಂತ ಗೊತ್ತಿದ್ರೆ ತಾನೇ ಬಂದು ಮದುವೆಗೆ ಏರ್ಪಾಟು ಮಾಡಿ ಮದುವೆ ಮಾಡಿ ಕೊಟ್ಬಿಡ್ತಾ ಇದ್ದ. ಸಮಸ್ಯೆ ಬಂದಿದೆ ಈಗ, ಪಾಂಡವರೆಲ್ಲ ಸುಟ್ಟು ಹೋಗಿಬಿಟ್ಟಿದ್ದಾರೆ ಸುದ್ದಿ ಬಂತು. ದುಃಖದ ರಾಜನಿಗೆ ತುಂಬಾ ಆಘಾತವಾಗೋಯ್ತು. ಇಷ್ಟೆಲ್ಲಾ ಕಷ್ಟಪಟ್ಟು ಮಗಳನ್ನು ಪಡೆದಿದ್ದೇನೆ, ಆದರೆ ಯಾರಿಗೋಸ್ಕರ ಪಡೆದಿದ್ದೇನೆ? ಆ ಅರ್ಜುನನೇ ಇಲ್ಲ, ಪಾಂಡವರಲ್ಲಿ ಅರ್ಜುನ ಒಬ್ಬ, ಪಾಂಡವರೆಲ್ಲ ಸುಟ್ಟು ಹೋದ್ರು ಒಂದ್ ಮೇಲೆ ಅರ್ಜುನ ಇಲ್ಲ ಅಂತಾಯ್ತಲ್ಲ ಅಂತ ಭಾರಿ ದುಃಖ ಪಟ್ಟ. ಆಮೇಲೆ ಅಂದ್ಕೊಂಡ, ಛೇ ಸಾಧ್ಯ ಇಲ್ಲ, ಪಾಂಡವರು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಬದುಕೇ ಇದ್ದಾರೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಅವ್ರು ಬದುಕೇ ಇದ್ದಾರೆ, ಹೇಗೆ ತೀರ್ಮಾನ ಮಾಡ್ಕೊಂಡು ಗೊತ್ತೇನಾತ? ನೋಡಿ ದೈವಿ ಶಕ್ತಿಯ ಚಿಂತನೆ ಹೇಗಿರ್ತದೆ ಎಂಬುದಕ್ಕೆ ದೃಷ್ಟಾಂತ ಇದೆ. ಆತ ಹೇಳ್ತಾರೆ, ನಾನು ದ್ರೌಪದಿಯನ್ನ ಬರೀ ಇಷ್ಟಪಟ್ಟು ಪಡೆದಿದ್ದ ಅಷ್ಟೇ ಅಲ್ಲ, ಯಜ್ಞ ಮಾಡಿ ಪಡೆದಿದ್ದೇನೆ ಅಂತ ಹೇಳ್ತಾರೆ. ಯಜ್ಞ ಮಾಡಿ ಪಡೆದಿದ್ದೇನೆ, ಯಜ್ಞದಿಂದ ಯಜ್ಞವನ್ನು ಸುಮ್ಮನೆ ಮಾಡಿದ್ದಲ್ಲ, ವೇದ ಮಂತ್ರಗಳಿಂದ ಯಜ್ಞ ಮಾಡಿದೆ. ಯಜ್ಞ ಮಾಡಿದವರು ಯಾರೋ ಅಲ್ಲ, ಯಾಜೋಪಯಾಜ ಮುಖರಿಸ್ತೃತ ಏಷ ಮಂತ್ರ ನಾಸತ್ಯ ತಾರ್ಹ ಇತಿ ಜೀವನ ವೇಷು ಮೇನೆ. ಯಾಜೋಪಯಾಜರಂತಹ ಬ್ರಹ್ಮಜ್ಞಾನಿಗಳನ್ನು ಕರೆಸಿ ವೇದ ಮಂತ್ರಗಳಿಂದ ಯಜ್ಞವನ್ನು ಮಾಡಿಸಿ ಗಂಗಾ ತೀರದಲ್ಲಿ ಮಾಡಿಸಿ ದ್ರೌಪದಿಯನ್ನು ಪಡೆದಿರಬೇಕಾದ್ರೆ ಅರ್ಜುನನಿಗೆ ಮದುವೆ ಆಗಲೇಬೇಕು ತೀರ್ಮಾನ ಮಾಡಿಬಿಟ್ಟನಂತೆ. ಎಷ್ಟು ವಿಶ್ವಾಸ ಏರ್ಪಡ್ಬೇಕು, ಲೆಕ್ಕ ಹಾಕಬೇಕು. ವಾಯಸ್ತುತಿ ಹೇಳಿ ಮನೆ ಬಿಟ್ಟು ಮಗ ಹೋಗಿದ್ದಾನೆ ಅಂದ ಮೇಲೆ ಯಾರು ಹೇಳಿದ್ರು ಆಕ್ಸಿಡೆಂಟ್ ಆಗಿದ್ರೆ ಮುಳುಗನಿಗೆ ಅಂತೇಳಿ? ಒಂದು ಗ್ಯಾರಂಟಿ ಅವನು ಈ ಸೇಫ್ ಒಂದು ಗ್ಯಾರಂಟಿ. ಯಾತಕ್ಕೆ? ಅವ್ನು ದೇವರು ಆರಾಧನೆ ಮಾಡಿ ಹೊಟ್ಟಿದ್ದಾನೆ. ವಾಯಸ್ತುತಿ ವಿಷ್ಣು ಸಹಸ್ರ ಬಿಟ್ಟಿಲ್ಲ ಅಂದ ಮೇಲೆ ಕೆಡಕಾದ ಚಾನ್ಸಸ್ ಇಲ್ಲ. ಸ್ಕೂಟರ್ ಪುಡಿಪುಡಿ ಆಗಿರ್ಬೋದು, ಬೇಕಾದ್ರೆ ಅವನು ಕೂದಲು ಕುಂಗ ಚಾನ್ಸಸ್ ಇಲ್ಲ. ಈ ವಿಶ್ವಾಸ ಬರದೆ ಹೋದ್ರೆ ಓದಿದ್ದೆಲ್ಲ ವ್ಯರ್ಥ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಕುಂತಿಗೆ ಎಷ್ಟು ವಿಶ್ವಾಸ ಇತ್ತೆ ನೋಡಿ. ಭೀಮಸ್ರು ಬಾಕಾಸನ ಕೊಂದೇ ಕೊಲ್ತಾರೆ, ಕೊಂದೇ ಕೊಂದು ಕಥೆ ಅದು. ಅದಕ್ಕೆ ವಿಶ್ವಾಸ ಅಂತ ಕರೀತಾರೆ. ಇವತ್ತು ನಮ್ಮ ಜನಕ್ಕೆ ಅಂತ ವಿಶ್ವಾಸ ಇರೋದಿಲ್ಲ. ಬೆಳಗ್ಗೊಂದು ದೇವಸ್ಥಾನ, ಮತ್ತೆ ಸಾಯಂಕ ಇನ್ನೊಂದು ದೇವಸ್ಥಾನ ಹೋಗ್ಬಿಟ್ಟಿರ್ತಾರೆ. ಆಗ್ಲೇ ಮಂತ್ರಾಲಯಕ್ಕೆ ಹೋಗಿ ಬಂದು ಇನ್ನೊಂದು ಊರಿಗೆ ಹೋಗ್ಬಿಡ್ತಾರೆ. ಆಮೇಲೆ ಯಾವೂರು ಗೊತ್ತಲ್ಲ, ಬೂದಿ ಕೊಡ್ತಾರೆ ಅಂತ ಅಲ್ಲಿ ಹೋಗ್ಬಿಡ್ತಾರೆ. ಆಗ್ಲೇ ಯಾತಕ್ಕೆ? ಇಲ್ಲಿ ಆಗುತ್ತವಲ್ಲ, ರಾಯರ ಕೈಲಿ ಆಗದೆ ಹೋದ್ರೆ ಅಕಸ್ಮಾತ್ ಇನ್ನೊಂದು ಇನ್ನೊಂದು ಏರ್ಪಾಟು ಮಾಡ್ಕೊಳ್ಬೋಣ. ಈ ರೀತಿ ಭಕ್ತಿ ಮಾಡಿದ್ರೆ ಭಕ್ತಿ ಅಲ್ಲ. ಸಮುದ್ರ ಗುರೋ ಮಮಗ್ನ ರೂಪಂ ಸದಾ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿ ಸೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹಿರುಪಮೈಹಿ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಈಗ ಗುರುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ವ್ಯಾಸರಾಜರು, ತ್ರಿಪಾದರಾಜರು, ಜಯತೀರ್ಥರು, ಎಂತೆಂಥ ಜ್ಞಾನಿಗಳಿದ್ದಾರೆ. ಅವರನ್ನು ಸರಿಯಾಗಿ ನಂಬಿದರೆ ಕೆಡುಕಾದ ಸಂಭವನೇ ಇಲ್ಲ. ಅದರಿಂದಾಗಿನೇ ಆ ವಿಶ್ವಾಸ ಇರಬೇಕು. ಅಂತ ವಿಶ್ವಾಸ ದೃಪದರಾಜ ಹೊಂದಿದ್ದಾನೆ. ಖಂಡಿತ ಬದುಕಿರಲೇಬೇಕು ಪಾಂಡವರು. ಅರ್ಜುನ ಬದುಕಿರಬೇಕು, ಪಾಂಡವರೆಲ್ಲ ಬದುಕಿರಬೇಕು. ಅರಿಯನ ಮೇಲೆ ಸೋಡೋ ಸಂಭವ ಇಲ್ಲ. ನೋಡಿ ಸುದ್ದಿ ಬಂದಿರೋರು ಹಾಗೆ ಈತರ ವಿರುದ್ಧ ಚಿಂತನೆ ಮಾಡ್ತಾನೆ. ಯಾತಕ್ಕೆ ಅಂದ್ರೆ ವೇದ ಮಂತ್ರಗಳ ವಿಶ್ವಾಸ ಅಂದ್ರೆ ಹೀಗಿರಬೇಕು. ಇವತ್ತು ಇಂಥ ವಿಶ್ವಾಸ ಮಾಡಕ್ ನಮಗೆ ಯಾತಕ್ಕೆ ಆಗೋದಿಲ್ಲ ಗೊತ್ತೇನು? ಮೊದಲನೇದಾಗಿ ಯಜ್ಞಯಾಗಗಳಿಂದ ಸಿದ್ಧಿ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ವೇದ ಮಂತ್ರಗಳ ಉಚ್ಚಾರಣೆ ಆಗಬೇಕಲ್ಲಿ. ವೇದ ಮಂತ್ರಗಳ ಉಚ್ಚಾರಣೆ ನಡೆದಿರಬೇಕು. ಇವತ್ತು ಯಜ್ಞಯಾಜ್ಞ ಅಂತ ಕರೀತಾರೆ ಎಷ್ಟೋ ಕಡೆಗೆ, ಇಲ್ಲಿ ವೇದ ಮಂತ್ರಗಳೇ ಗೊತ್ತಿಲ್ಲ. ಮೊದಲವರಿಗೆ ಸಿನಿಮಾ ಹೇಳ್ಕೊಡೋದು ಹವಿಸ್ ಹಾಕಿದ್ರೆ ಎಲ್ಲಾರು ದೇವರಿಗೆ ಮುಟ್ಕೋದು, ಅದೆಲ್ಲ ಕೂಡ ಸಾಧ್ಯ ಇಲ್ಲ. ಪ್ರಿಸ್ಕ್ರೈಬ್ ಅಪ್ಲಿಕೇಶನ್ ಫಾರ್ಮ್ ಹಾಕದೆ ಹೋದ್ರೆ ಇನ್ವ್ಯಾಲಿಡ್ ಅಪ್ಲಿಕೇಶನ್. ಕಾಲೇ ಅಪ್ಲೈ ಮಾಡಿದ್ರೆ ಹೇಳ್ತಾರೆ ನೀಟ್ ಆಗಿಲ್ಲ, ಬಾಂಡ್ ಪೇಪರ್ ಅಲ್ಲಿ ಅಪ್ಲೈ ಮಾಡಿದ್ರೆ ಉಪಯೋಗ ಇಲ್ಲ. ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ಅಪ್ಲೈ ಮಾಡಬೇಕು. ವೇದ ಮಂತ್ರಗಳಿಂದನೇ ಆಗಬೇಕೆ ಹೊರತು ಬೇರೆ ಮಂತ್ರಗಳಿಂದ ಆಗ ಸಾಧ್ಯ ಇಲ್ಲ. ವೇದಗಳಿಂದ ಅಥವಾ ವೇದ ಒಪ್ಪಿದ ಮಂತ್ರಗಳಿಂದ ಆಗಬೇಕು. ಭಗವದ್ಗೀತೆಯಿಂದ ಹೋಮ ಮಾಡಬಹುದು, ಯಾಕೆ ವೇದಕ್ಕಿಂತ ದೊಡ್ಡದಾದದ್ದು. ಆದರೆ ನಿಷಿದ್ಧವಾದ್ರಿಂದ ಹೋಮ ಮಾಡಕ್ ಬರೋದಿಲ್ಲ. ಎರಡನೇದು, ಪುರೋಹಿತರು ಒಳ್ಳೆ ಮಂತ್ರ ಬಲ್ಲವರಾಗಿರ್ಬೇಕು. ಯಾಜೋಪಯಾಜರಂತ ಪುರೋಹಿತರು ಕರ್ಕೊಂಡು ಮಾಡ್ತಿದ್ದೇನೆ, ಆ ಕೆಲಸ ಆಗಲೇಬೇಕು ಅಂತ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಯಾರೋ ಒಬ್ಬನು ಯಾರು ಕರ್ಕೊಂಬರಯ್ಯ, ಯಾರು ಸಿಕ್ಕವ್ರು ಕರ್ಕೊಂಬರ್ತಾರೆ, ಸಿಕ್ಕವ್ರು ಕರ್ಕೊಂಬರ್ಬೇಕು. ಅವರಿಂದ ಕೆಲಸ ಆಗ್ತದೆ. ಆಪರೇಷನ್ ಮಾಡ್ಬೇಕು ಹಾರ್ಟ್ ಆಪರೇಷನ್ ನ, ಯಾಕೆ ಯಾರ ಕರ್ಕೊಂಬ ಡಾಕ್ಟರ್ ಅಂತ ಕೇಳಿದ್ರೆ ಮುಳುತೆಗೆ ಡಾಕ್ಟರ್ ನ ಹಾರ್ಟ್ ಆಪರೇಷನ್ ಮಾಡಿದ ಗತಿ ಏನಾಗ್ಬೇಕು? ಈ ಮಧ್ಯೆ ಹತ್ತೋಗಿ ಬಿಡ್ತಾನೆ, ಹುಡುಕೊಂಡು ಹೋಗ್ತಾರೆ. ಬೆಂಗಳೂರಾಗಿಲ್ಲ ಹೋದಲ್ಲೋ ಬೇರಾಶ್ ಹೋಗ್ತಾನೆ, ಅಲ್ಲಿ ಹೋದಲ್ಲೂ ಫಾರಿನ್ ಹೋಗ್ತಾನೆ. ಅದಕ್ಕೆ ಅಂತ ಡಾಕ್ಟರೇ ಆಗ್ಬೇಕು, ಅಂತ ಡಾಕ್ಟರ್ ಇಂದನೇ ಆಪರೇಷನ್ ಆಗಬೇಕು. ಆ ರೀತಿ ಅಕ್ಸ್ಪ ಸತ್ರು ಪರವಾಗಿಲ್ಲ, ಅಂಥವೊಂದು ಆಪರೇಷನ್ ಸತ್ತ ಅಂದ್ರೆ ಒಳ್ಳೆ ಎಫರ್ಟ್ಸ್ ಹಾಕಿದ್ದೇವೆ ಅಂತ ಅರ್ಥ. ಅದು ಬಿಟ್ಟುಬಿಟ್ಟು ಕೆಲಸಕ್ಕೆ ಬಾರದವ್ರ ಹತ್ರ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವಿವತ್ತು ನಮ್ಮ ಜೀವನದಲ್ಲಿ ದೇವರ ಕಾರ್ಯ ಬಂತೋ ಇಲ್ವೋ, ಎಲ್ಲಾದ್ರೂ ಮಾಡಿದ್ರಾಯ್ತು, ಹೇಗಾದ್ರೂ ಮಾಡಿದ್ರಾಯ್ತು. ತಾನು ಹೋಗೋದಲ್ಲಿ ಕೆಲಸ ಯಾರನ್ನ ಕಳಿಸಿಬಿಡ್ತಾನೆ, ಡ್ರೈವರ್ನ ಕಳಿಸಿ ಪ್ರಸಾದ ಎಸ್ಕೊಂಬ ಅಂತ ಕಳಿಸಿಬಿಟ್ರೆ ಇದರಿಂದ ಸಿದ್ಧಿ ಬರುತ್ತೇನು? ಸಾಧ್ಯ ಇಲ್ಲ. ಇನ್ವಾಲ್ವ್ಮೆಂಟ್ ಇರಬೇಕು ಅದರೊಳಗೆ. ವೇದ ಮಂತ್ರಗಳು ಮತ್ತೆ ಜಾಗ ಎಂಥದ್ದು, ಇಲ್ಲ ಕ್ಲಬ್ನಲ್ಲಿ ಮಾಡಿಸಿದ್ರೆ ಆಗ್ತದೆ ಅವೆಲ್ಲ ಕೂಡ. ಗಂಗಾ ತೀರದಲ್ಲಿ ಬಳಸ್ತಾನೆ ಪುಣ್ಯಾರ್ಥ. ಗಂಗಾ ತೀರ, ಯಾಜೋಪಯಾಜರು, ಅವರು ಇಷ್ಟೆಲ್ಲ ಇರ್ತದೆ. ಇವನೇ ಬೆಳಿಗ್ಗೆ ಕಾಫಿ ಬೆಡ್ಕಾಫಿ ಕೂಡ ಎದ್ದು ಬಿಟ್ಟಿರ್ತಾರೆ. ಇದೆಂತ ಹೋಮ? ಆಮೇಲೆ ಪವಮಾನ್ ಹೋಮ, ಬೆಳಗ್ಗೆ ಇಡ್ಲಿ ಕಾಫಿ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ತನ್ನ ಹೋಮ ಬದಲು ಮಾಡ್ಕೊಂಡಿರ್ತಾನೆ ಪವಮಾನ್ ದೇವ್. ಯಾಕೆ ತಗೋತಾರೆ ಈ ಮಧ್ಯೆ ಜನಕ್ಕೆ? ಇವತ್ತು 99% ಪಾಲು ಜನ ಧರ್ಮ ಬಿಟ್ಟವರು. ಧರ್ಮ ಮಾಡಕ್ ಹೋದವರಿಗೆ ಇರೋದು 1%, ಅವರಿಗೂ ಫಲ ಯಾಕೆ ಸಿಗೋದಿಲ್ಲ ಅಂದ್ರೆ ಅವ್ರು ಇಂಥ ಕೆಟಗರಿ ಅದರಲ್ಲೂ ಕೂಡ. ಆ 1% ನಲ್ಲೂ ಕೂಡ ಸರಿಯಾಗಿ ಮಾಡುವ ಸಂಖ್ಯೆ ಭಾರಿ ಕಡಿಮೆ. ಅದಕ್ಕೆ ಸಿದ್ಧಿ ಬರೋದಿಲ್ಲ, ತಮ್ಮ ತಪ್ಪು ಅರ್ಥ ಆಗೋದಿಲ್ಲ ಇವರಿಗೆ, ವೇದಮಂತ್ರಗಳೇ ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ದೇವ್ರ ಪೂಜೆನೇ ಪ್ರಯೋಜನ ಇಲ್ಲ, ಇದು ನಿಜವಾಗ್ಲೂ ತಪ್ಪಿರೋದು ತಮ್ಮಲ್ಲೇ ಹೊರತು ಮಂತ್ರಗಳಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೃಪದರಾಜ ಎಲ್ಲ ಯೋಚನೆ ಮಾಡಿದೆ, ನಾನು ಸರಿಯಾದ ಸಂಕಲ್ಪ ಮಾಡಿದ್ದೇನೆ, ಸರಿಯಾದ ರೀತಿ ನಡ್ಕೊಂಡಿದ್ದೇನೆ, ವೇದ ಮಂತ್ರ ಸರಿಯಾಗಿದೆ, ಯಾಜೋಪ್ಯಾತರು ಮಾಡಿಸಿದ್ದಾರೆ, ಗಂಗಾ ತೀರವಾಗಿದೆ ಅಂದ ಮೇಲೆ ಅರ್ಜುನ ಭಾರಿ ಧರ್ಮಿಷ್ಠ, ಜೊತೆಗೆ ಪಾಂಡವರೆಲ್ಲ ಪರಮ ಧರ್ಮಶೀಲರು, ಅವರು ಸಾಯ ಸಂಭವ ಇಲ್ಲ, ಎಲ್ಲೋ ಇದ್ದೇ ಇದ್ದಾರೆ, ಅವ್ರನ್ನ ಹುಡುಕಬೇಕಷ್ಟೇ ನನ್ನ ಕೆಲಸ, ಹುಡುಕಬೇಕಷ್ಟೇ. ಹೇಗೆ ಹುಡುಕ್ಬೇಕು ಯೋಚನೆ ಮಾಡಿದ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿಬಿಟ್ಟ, ರುದ್ರದೇವರು ಪ್ರತ್ಯಕ್ಷವಾಗಿಬಿಟ್ರು. ರುದ್ರದೇವರ ಆರಾಧನೆ ವೈಷ್ಣವರಿಗೆ ನಿಷಿದ್ಧ ಅಲ್ವೇ ಅಲ್ಲ, ಸರಿಯಾದ್ರೆ ತಾರತಮ್ಯ ಕ್ರಮ ಮಾಡಿದರೆ ತುಂಬಾ ಅನುಗ್ರಹ ಮಾಡಿಯೇ ಬಾರದು. ಪ್ರತ್ಯಕ್ಷರಾಗೇ ಬಿಟ್ರು. ಏನು ಬೇಕು ಅಂತ ಕೇಳಿದ. ಸ್ವಾಮಿ, ಹೀಗಾಗಿದೆ ನನ್ನ ಪರಿಸ್ಥಿತಿ, ಅದಕ್ಕೆ ಅರ್ಜುನನೇ ನನ್ನ ಮಗಳ ಮದುವೆ ಆಗಬೇಕು, ಆದ್ದರಿಂದ ನೀವು ನನ್ನ ವರ ಕೊಡಬೇಕು ಅಂತ ಕೇಳಿದ. ಏನು ವರ ಅಂದ್ರೆ, ಅನ್ಯೈಹಿ ಅಧಾರ್ಯ ಧನುಹು ಈಶವರಾಧಿ ಚಕ್ರೆ, ಒಂದು ಧನುಸ್ಸನ್ನ ನಾ ಇಡ್ತೇನೆ, ಮತ್ಸ್ಯಯಂತ್ರ ಭೇದನ ಮಾಡೋಕ್ಕೋಸ್ಕರವಾಗಿ ಒಂದು ಧನುಸ್ಸನ್ನ ಇಡ್ತೇನೆ, ಆ ಧನಸ್ಸಿಗೆ ವರ ಕೊಡಬೇಕು ನೀವು. ಏನು ವರ ಅಂದ್ರೆ, ಅರ್ಜುನನ ಹೊರತು ಬೇರೆ ಯಾರಿಗೂ ಅದನ್ನು ಕಟ್ಟಿ ಮತ್ಸ್ಯಯಂತ್ರ ಹೊಡಿಲಿಕ್ಕಾಗಬಾರದು, ಅರ್ಜುನ ಮಾತ್ರ ಆಗಬೇಕು ಅಂತ ವರ ಕೊಡಿ ಅಂತ ಕೇಳಿದ. ತಥಾಸ್ತು ಅಂತ ಹೇಳಿ ಸೇಫ್ ಗಾರ್ಡ್ ಮಾಡ್ಕೊಂಡ್ಬಿಟ್ಟ ಪುಣ್ಯಾತ್ಮ, ಬೇರೆ ಯಾರು ಎತ್ತ ಎಟ್ ಕಟ್ಟಿದಾರೆ ಅರ್ಜುನನೇ ಆಗಿರಬೇಕು. ಈ ರೀತಿ ವರ ಕೇಳಿಕೊಂಡು ಖುಷಿಯಾಗಿಬಿಡುತ್ತಂತ ಸ್ವಯಂವರ ಘೋಷಣೆ ಮಾಡ್ತಾ ಇದ್ದ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದು ಪ್ರಶ್ನೆ ಬರುತ್ತದೆ, ದೃಪದಾದ ಇಷ್ಟೆಲ್ಲ ಸುತ್ತಿ ಬಳಸಿ ಮಾಡಬೇಕಿಂತ ಒಂದು ಧನಸ್ಸಿಟ್ಕೊಂಡು ವರ ಕೇಳಿಕೊಂಡು ಸ್ವಯಂವರ ಮಾಡಿ ಪೂರೈಸಿದ್ರೆ ಅರ್ಜುನ ಅಂತ ಕಷ್ಟಪಡೋದಕ್ಕಿಂತ, ರುದ್ರದೇವರೇ ಅರ್ಜುನ ಎಲ್ಲಿದ್ದಾನೆ ಹೇಳಿ ಅಂತ ಕೇಳಬಾರ್ದು, ಲಕ್ಷಣವಾಗಿ ಅರ್ಜುನ ಎಲ್ಲಿದ್ದಾನೆ ಮದುವೆ ಮಾಡಿಸ್ಬಿಡ್ತೇವೆ ಮುಂದೋಗ್ತಿತ್ತು ಅಲ್ಲಿಗೆ, ಅದೇನು ಕರ್ಕೊಂಡ್ಬಂದು ನಿಲ್ಲಿಸಿ ಅಂತ ನಿಲ್ಲಿಸಿಬಿಡ್ತಿದ್ರು. ಬೇಕಾದ್ರೆ ಯಾಕೆ ಹಾಗೆ ಮಾಡಲಿಲ್ಲ, ಅದಕ್ಕೆ ಶಾಸ್ತ್ರ ಅಂತ ಕರೀತು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನಮ್ಮ ಪಾದನ ಕರ್ತವ್ಯ ನಾವು ಮಾಡದೇನೆ ಎಲ್ಲ ದೇವರ ಮೇಲೆ ಭಾರ ಹಾಕಿದರೆ ದೇವರು ಎಂದೂ ಅನುಗ್ರಹ ಮಾಡೋದಿಲ್ಲ. ಕರ್ಮಣ್ಣೇ ಮಾಧಿಕಾರಸ್ಥೆ ಮಾಫಲೇಶು ಕದಾಚ, ಮತ್ತು ಬೇಷು ಲೆಕ್ಕ ಕೊಡ್ತಾರೆ, ಪ್ರಾಬ್ಲಮ್ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ಸರ್ ಪ್ರಾಬ್ಲಮ್ ಕೊಟ್ಟಿದ್ದೀರಿ ಆನ್ಸರ್ ಹೇಳ್ಬಿಡಿ ಅಂತ ಕೇಳಿದರೆ ಅವನು ಜನ್ಮದಲ್ಲೇ ಪಾಸ್ ಆಗಲ್ಲ, ಬೇಷ್ ಹೇಳ್ತಾ ಹೋಗ್ತಾರೆ ಅವ್ರಿಗೆ ಸಂಬಳ ಬರುತ್ತೆ ಇವನು ಫೇಲ್ ಆಗ್ತಿರ್ತಾನೆ ಅಷ್ಟೇ ಹೊರತು ಉಪಯೋಗ ಇಲ್ಲ. ಆನ್ಸರ್ ಹೇಳಕ್ ಹೋಗ್ತಾರೆ, ಸರ್ ಸುಮ್ಮನೆ ಹೇಳಿ ಸರ್ ಮಾಡ್ತೇನೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳುಗಳು ಒಗತ್ತು ಕೇಳಿಬಿಡಿ, ಅವ್ರು ಆಗೋದಿಲ್ಲ ಅಂತ ಅಷ್ಟೇ ಆಡೋದಿಲ್ಲ, ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಬುದ್ಧಿ ಡೆವಲಪ್ ಆಗ್ತದೆ, ಅವ್ರು ಟ್ರೈ ಮಾಡಿ ಬರದೇ ಇರಬಹುದು ಅವ್ರ ಪರವಾಗಿಲ್ಲ ಯೋಚನೆ ಇಲ್ಲ, ಆ ಎಫರ್ಟ್ಸ್ ಹಾಕ್ತಾರಲ್ಲ ಬುದ್ಧಿ ಡೆವಲಪ್ ಆಗಲಿ ಶುರುವಾಗಿ. ಯಾವಾಗಲೂ ಕೂಡ ಪ್ರಯತ್ನ ಮಾಡದೆ ಹೋದರೆ ಎಂದೂ ಸಿದ್ಧಿ ಬರೋದಿಲ್ಲ. ದೃಪದಾದ ತೀರ್ಮಾನ ಮಾಡಿಕೊಂಡ, ಇಷ್ಟೆಲ್ಲ ಮಾಡಿದ ಮೇಲೆ ನಂಗೆ ಡೌಟೇ ಇಲ್ಲ, ಪಾಂಡವರು ಸುಖವಾಗಿದ್ದಾರೆ ಯೋಚನೆ ಇಲ್ಲ, ಅರ್ಜುನ ಬದುಕಿದ್ದಾನೆ ಬದುಕಿರಲೇಬೇಕಾತ, ನನ್ನ ಮಗಳ ಮದುವೆ ಆಗಲೇಬೇಕು, ನನ್ನ ಚಾಲೆಂಜ್ ಇರೋದಿಷ್ಟೇ, ಅರ್ಜುನ್ ಹುಡುಕಬೇಕಷ್ಟೇ, ನಾನೀಗ ನೀವು ಹುಡುಕೊಡಿ ಅಂತ ಕೇಳಿದ್ರೆ ಧರ್ಮ ಅಲ್ಲ. ಕೆಲವು ಕಾಪಿ ಹೊಡೆಯೋರು ಪೇಜ್ ಮೇಲೆ ಹುಡ್ಕೊಡ್ಬೇಕಾದ್ರೆ, ಕಾ ಹೊಡೆಯೋರು ಕಾಪಿ ಕೆಲಸ, ಪೇಜ್ ಹುಡುಕೊಂಡು ಲೈನ್ ಹೇಳಿಬಿಟ್ರೆ ಇವನೇ ಕಾಪಿ ಹೊಡೆಯೋದು ಈ ಮಧ್ಯೆ, ಇಷ್ಟು ತಲೆ ಇಲ್ಲದವರು ಏನ್ ಮಾಡ್ತಾನೆ ಈ ಮಧ್ಯೆ, ಸಾಧ್ಯವೇ ಇಲ್ಲ. ಬೇಸ್ಟ್ ಇರೋದೇ ಪಾಠ ಮಾಡ್ಲಿಕ್ಕೆ, ಪಾಪ ವರ್ಷ ಪೂರ್ತಿ ಹೇಳಿರೋದೇ ಅದನ್ನ, ಅದನ್ನ ಬರಲಿಕ್ಕೆ ಬರೋದಿಲ್ಲ ಅಂದ್ರೆ ಇನ್ ಎಂತ ಕ್ಯಾಟಗರಿ ಹುಡುಗ ಅವನು? ಎಕ್ಸಾಮ್ ಹಾಲ್ನಲ್ಲಿ ಪಕ್ಕದಲ್ಲೇ ಕ್ಲಾಸ್ ಟೀಚರ್ ಇದ್ರು, ಮನೆ ಪಾಠಕ್ಕೆ ಹೋದ ಮೇಸ್ಟರ್ ಇದ್ರು ಕೂಡ ಹೇಗೆ ಅವ್ರನ್ನ ಕೇಳಬಾರ್ದು? ಅದೇ ರೀತಿಯಲ್ಲಿ ಸಂಸಾರದಲ್ಲಿ ದೇವತೆಗಳ ಹೆಲ್ಪ್ ಹೇಗೆ ತಗೋಬೇಕು ಅಂದ್ರೆ ಇಂಡೈರೆಕ್ಟ್ ಹೆಲ್ಪ್ ತಗೋ, ಡೈರೆಕ್ಟ್ ಹೆಲ್ಪ್ ತಗೋ ಸಾಧ್ಯತೆ ಇಲ್ಲ. ಅನುಗ್ರಹ ಮಾಡಿ ಅಂತ ಕೇಳಬೇಕೆ ಹೊರತು ನೀವೇ ಕೆಲಸ ಮಾಡಿ ಅಂತ ಕೇಳಬಾರ್ದು. ದೃಪದರಾಜನ ಕಥೆ ನಮಗೆಲ್ಲ ಒಂದು ಮಾರ್ಮಿಕವಾದ ಕಥೆ ಅದು ಒಂದು. ಆದ್ದರಿಂದ ದೇವತೆಗಳನ್ನ ನಾವು ಶಾಸ್ತ್ರ ವಿಹಿತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ತುಂಬಾ ತಪ್ಪಾಗುತ್ತೆ. ಈ ಕಥೆ ಕೇಳಿದಾಗ ನಮಗೆ ಪ್ರತಿಯೊಬ್ಬನು ಕೂಡ ಅಶರ್ ಹಿಂದೆ ಹೇಳಿದ್ದಾರೆ, ನಿಜಾನುಭಾವ ವರ್ಜಿತಾಹ, ಹರೇರನುಗ್ರಹ ಉಜ್ಜಿತಾಹ, ಮಹಾಪ್ರಯತ್ನ ವರ್ಜಿತಾಹ, ಜನಾನ ಜಗ್ಗುರುನ್ನತಿ. ಪ್ರತಿಯೊಬ್ಬರು ಕೂಡ ಯೋಗ್ಯತೆ ಸರಿಯಾಗಿ ಸಂಪಾದನೆ ಮಾಡಬೇಕು, ದೇವರ ದಯೆ ಇರಬೇಕು, ಒಳ್ಳೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಫಲ ತಗೊಳಕ್ ಹೋದ್ರೆ ಅದು ಮಧ್ವ ಸಿದ್ಧಾಂತವೇ ಅಲ್ಲ, ವೈದಿಕ ಸಿದ್ಧಾಂತವೇ ಅಲ್ಲ. ನಾವು ಪ್ರಯತ್ನ ಮಾಡೋದನ್ನು ಬಿಡಬಾರದು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಮಾಡಿದ ಪುಣ್ಯಾತ್ಮ. ರುದ್ರದೇವರು ಹೇಳಿದ್ರು ತಥಾಸ್ತು ಅಂತ ಹೇಳಿದ್ರು, ಸ್ವಯಂವರ ಘೋಷಣೆ ಮಾಡೇ ಬಿಟ್ಟ. ಅದು ಎಲ್ಲಾ ಕಡೆಯಿಂದ ದ್ರೌಪದಿಯ ಸ್ವಯಂವರ ಬರಬಹುದು, ಮತ್ಸ್ಯಯಂತ್ರ ಭೇದನೆ ಕರಾರಿಟ್ಟ. ಈ ಸುದ್ದಿ ಹರಡುತ್ತಿರಲಿಕ್ಕೇನೆ ಆಗಿನ ಕಾಲದ ರಾಜರುಗಳಿಗೆ ಎರಡು ಭಾರಿ ಆಸಕ್ತಿ, ಒಂದು ಸ್ವಯಂವರ, ಒಂದು ಯುದ್ಧ. ಯುದ್ಧ ಅಂದ್ರೂ ಹಾಜರು, ಸ್ವಯಂವರ ಅಂದ್ರೂ ಹಾಜರು. ಆ ಸ್ವಯಂವರ ಅಂದ್ರೆ ಸೇರದೇ ಇದ್ದ ರಾಜರೇ ಇರ್ತಿದ್ದಿಲ್ವಂತೆ, ರಾಜ ರಾಜಕುಮಾರಗಳು ಸೇರಿಬಿಡ್ತಾ ಇದ್ರು. ಅದು ಕೂಡ ಕನ್ಯೆಯ ಯೋಗ್ಯತೆಗೆ ತಕ್ಕಂತೆ ಪಾರ್ಟಿಸಿಪೆಂಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ದ್ರೌಪದಿಯ ಕೀರ್ತಿ ಎಷ್ಟಿತ್ತು ಅಂದ್ರೆ, ಆಕೆ ಭೂಲೋಕದಲ್ಲಿ ತಂದೆ ತಾಯಿಗಳಿಂದ ಹುಟ್ಟಿ ಬಂದವಳಲ್ಲ, ಯಜ್ಞಕುಂಡದಿಂದ ಹುಟ್ಟಿ ಬಂದವಳು, ಪ್ರಾದುರ್ಭೂತಳಾದವಳು. ಉತ್ಪತ್ತಿ ಸಸ್ಯ ಸರ್ವಜ್ಞ ಸರ್ವಾಭರಣ ಭೂಷಿತ ಅಜರಾ ಲೋಕಸುಂದರಿ ಅಂತ ಕೊಂಡಾಡಿಬಿಟ್ಟಿದ್ದ. ಅಶರೀರವಾಣಿಯಾಗಿದೆ ಈಕೆಯಂತಹ ಸ್ತ್ರೀ ಜೀವಕೋಟಿಯಲ್ಲೇ ಇಲ್ಲ ಅಂತ ಅಶರೀರವಾಣಿಯಾಗಿದೆ. ಆದ್ರಿಂದ ಆಗಿನ ಕಾಲದ ರಾಜ ಮಹಾರಾಜರುಗಳು ರಾಜಕುಮಾರರುಗಳು ಅಲ್ಲಿ ಬರದೇ ಇದ್ದವರೇ ಇಲ್ಲ, ಕೃಷ್ಣನಿಂದ ಹಿಡಿದು ದುರ್ಯೋಧನವರಿಗೆ ಎಲ್ಲರೂ ಬಂದಿದ್ದಾರೆ. ಇನ್ನೇನು ಹೇಳ್ಬೇಕು ಅದಕ್ಕೆ, ಭಗವಂತನಾದ ಕೃಷ್ಣ ಬಂದಿದ್ದಾನೆ, ಕಲ್ಯಾಣ ತಾನು ಮಾಡ್ಕೊಳ್ಳೋಕೆ ಬಂದಿಲ್ಲ, ಅಲ್ಲಿ ಹಾಜರಿರಬೇಕು ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾರೆ. ದುರ್ಯೋಧನಾದಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತ ಬಂದಿದ್ದಾರೆ. ಆ ದೊಡ್ಡ ಸ್ವಯಂವರ ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಪಾಂಡವರೇ ನೀವಲ್ಲಿಗೆ ಹೋಗಿ, ನಿಮಗೆ ಕಲ್ಯಾಣವಾಗತ್ತೆ ಅಂತ ಸೂಚನೆ ಕೊಟ್ಟು ಕಳಿಸಿಕೊಟ್ರಂತೆ. ದೊಡ್ಡ ಘಟ್ಟ ಅದು ಒಂದು. ನಾಳೆ ದಿವಸ ಪಾಂಡವರು ಹೇಗೆ ಹೋಗ್ತಾರೆ ಪಂಚಾಲಪಟ್ಟಕ್ಕೆ ಅಂತ ಒಂದು ಸ್ಮರಣೆ ಮಾಡ್ತಾರೆ. ಪಂಚಾಲಪಟ್ಟು ಪಾಂಡವರು ಹೇಗೆ ಹೊರಟರು ಆ ಕಥೆ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಅವ್ರು ಯಶಸ್ವಿಯಾಗಿ ಬರ್ತಾರೆ ದ್ರೌಪದಿ ಸೇವೆ ಮಾಡೋದು. ಮನುಷ್ಯ ಹೇಗೆ ಹೋದ್ರೆ ಯಶಸ್ವಿ ಆಗ್ತಾನೆ ಹೇಳ್ತಾರೆ, ಹೇಗೆ ಹೋದ್ರೆ ಯಶಸ್ವಿ ಆಗ್ತಾರೆ. ಪರೀಕ್ಷೆಗೆ ಹೋಗಬೇಕು, ಪೆನ್ನೆ ಒಯ್ದಿಲ್ಲ, ಒಂದೊಂದೇ ಶುರು ಆಮೇಲೆ, ಪೇಪರೇ ಒಯ್ದಿಲ್ಲ, ಟೈಮ್ ಟೇಬಲ್ಲೇ ಇಲ್ಲ, ಹಾಲ್ ಟಿಕೆಟೇ ಇಲ್ಲ, ಪಾಸಾಗ ಲಕ್ಷಣ ಅವೆಲ್ಲ ಕೂಡ ತಯಾರಿ ಬೇಕಲ್ಲ. ಆ ತಯಾರಿ ಹೇಗೆ ಎಲ್ಲ ಇವಳಿಗೆ ಓದೇ ಇಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಓದೇ ಇಲ್ಲ, ಪುಸ್ತಕರೇ ಗೊತ್ತಿಲ್ಲ, ಕೆಲವು ಸಿಲೆಬಸ್ಸೇ ಗೊತ್ತಿಲ್ಲ, ಕೆಲವು ಹುಡುಗರಿಗೆ ಪುಸ್ತಕ ಓದೋದು ಹಾಳಾಗೋಲ್ಲ, ಸಿಲೆಬಸ್ ಕೂಡ ಗೊತ್ತಿರೋದಿಲ್ಲ. ಆ ರೀತಿ ಹೋದ್ರೆ ಸಾಧ್ಯ ಉಂಟ? ಹೇಗೆ ಹೋಗ್ತಾರೆ ಪಾಂಡವರು? ಅರ್ಹತೆ ಏನಿತ್ತು? ಆ ದಾರಿ ಹೇಗಿತ್ತು? ಅಲ್ಲಿ ಏನೇನು ನಡೀತು? ಅದ್ಭುತಗಳ ಸರಮಾಲೆ ಕೊಡೋದು ಮಹಾಭಾರತದ ವೈಶಿಷ್ಟ್ಯ. ಎಷ್ಟು ಬಾರಿ ಮಹಾಭಾರತ ಕೇಳಿದ್ರು ಜಗತ್ತಿನಲ್ಲಿ ಅದು ಹತ್ರ ಬರತಕ್ಕಂಥ ಮತ್ತೊಂದು ಕಥೆ ಇಲ್ಲ. ಎಂತೆಂಥ ಕಥೆಗಳು ಕೂಡ ಮಹಾಭಾರತದ ಕಥೆ ಮುಂದೆ ಅಷ್ಟು ಡಲ್ ಆಗಬೇಕು. ಸೂರ್ಯನ ಮುಂದೆ ಎಲ್ಲಾ ಬೆಳಕುಗಳು ಹೇಗೆ ಡಲ್ ಆಗಬೇಕು, ಮಹಾಭಾರತದ ಕಥೆಯ ಮುಂದೆ ಅದರ ಅತ್ಯದ್ಭುತವಾದಂತಹ ಒಂದು ರೋಚಕತೆಯ ಮುಂದೆ ಉಳಿದವುಗಳು ಸತ್ಯ ಆಗಲೇಬೇಕು. ಅದು ಹೇಗೆ ನಡೆಯುತ್ತೆ ಎಂಬುದು ಕುತೂಹಲದ ವಿಚಾರ. ನಾಳೆ ಅದು